ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ತರತಿಜ ನಯನೋಸೌ ಶ್ರೀಪತಿರ್ಮಾನಪೂರ್ಣಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಪ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಕ್ಲೇಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಥಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕ್ರಂಥತಿ. ವಾಣಿತೇ ಕರವಾಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯತರನಿರ್ಭೂಯಾತ್ ಶ್ರೀಮದಾಚಾರ್ಯ ಪಾಪಣಂ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಗಿರೇ ಕೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವತು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಃ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಶ್ರೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಪತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತನ್ನಮಸ್ತೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಮಮೋ ಯಾತಿ ಪರಂ ಜಯತಿ ಶೋಚ್ಯುತಃ. ಸಮುತ್ಸಾರ್ಯ ಸಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೇ ಬ್ರಹ್ಮಣ್ಯ ಭಾಸ್ಕರ. ಸಂಸದ್ಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಸರ್ವಪವಿತ್ರವಾದಂತಹ ಈ ಅಬೂರು ಕ್ಷೇತ್ರದಲ್ಲಿ ಶ್ರೀ ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರನ್ನು ಶ್ರೇಷ್ಠ ಜ್ಞಾನವರೆಣ್ಯರ ದಿವ್ಯ ಸನ್ನಿಧಾನದಲ್ಲಿ ಇವತ್ತನೇ ದಿವಸ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಒಂದು ಸದಾಚಾರ ಸ್ಮೃತಿ ಅದರ ಒಂದು ಪಾಠದ ಕಾರ್ಯಕ್ರಮವನ್ನು ಯೋಜಿಸಲಾಗಿದೆ. ಇದು ಬಹಳ ಅಪೂರ್ವವಾದಂಥ ಸ್ಥಳ. ಶ್ರೀ ಬ್ರಹ್ಮಣ್ಯತೀರ್ಥರ ಚರಿತ್ರೆಯಲ್ಲಿ ಇದನ್ನು ಜ್ಞಾನಮಂಟಪ ಕ್ಷೇತ್ರ ಅಂತ ಕರೀತಾರೆ. ಜ್ಞಾನಮಂಟಪ ಕ್ಷೇತ್ರ ಅಂತ ಜ್ಞಾನಮಂಟಪ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಜ್ಞಾನ ಕಾರ್ಯ ವಿಶೇಷ ಸಿದ್ಧಿಗೆ, ಈ ಹರಿವಾಯುಗಳ ಪ್ರೀತಿಗೆ ದೊಡ್ಡ ಸಾಧನ. ಆ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯ ಸದಾಚಾರ ಸ್ಮೃತಿಯನ್ನು ನಾವಿಲ್ಲಿ ನೋಡಬೇಕು. ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ವಾಯುದೇವರು. ಪ್ರಥಮ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಜ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹನುಮತ್ ರೂಪದಿಂದ, ಭೀಮರೂಪದಿಂದ, ಶ್ರೀಮಧ್ವರೂಪದಿಂದ ಭಗವಂತನ ಶ್ರೀರಾಮ, ಶ್ರೀಕೃಷ್ಣ ಮತ್ತು ಶ್ರೀ ವೇದವ್ಯಾಸ ರೂಪಗಳನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ, ಅನನ್ಯ ಸಾಧಾರಣ ರೀತಿಯಲ್ಲಿ ಆರಾಧನೆ ಮಾಡಿದವರು ಶ್ರೀ ವಾಯುದೇವರು. ಅವರು ಮಧ್ವರೂಪದಿಂದ ಬರೆದಂತಹ ಗ್ರಂಥಗಳಲ್ಲಿ ಸರ್ವಮೂಲ ಗ್ರಂಥಗಳು ಅಂದರೆ ಅವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಇಡೀ ಮೋಕ್ಷದ ಮಾರ್ಗವನ್ನು ಅತ್ಯಂತ ಸ್ಫುಟವಾಗಿ ಉಪದೇಶ ಮಾಡ್ತಕ್ಕಂಥ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ಆ ಸರ್ವಮೂಲ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ, ಈ ನಾಲ್ಕು ಸಹ ಸೂತ್ರ ಪ್ರಸ್ಥಾನದ ಗ್ರಂಥಗಳು. ಆಮೇಲೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ ಎರಡು ಗೀತಾ ಪ್ರಸ್ಥಾನದ ಮೇಲಿನ ಗ್ರಂಥಗಳು. ಅನಂತರ ಈಶ, ಕೇನ, ಕಠ, ಪ್ರಶ್ನೆ, ಮುಂಡ, ಮಾಂಡುಕ್ಯ, ತಿತ್ತಿರಿಹಿ, ಐತರೇಯಂಚ, ಛಂದೋಗ್ಯಂ, ಬೃಹದಾರಣ್ಯ, ಮೇವಚ, ಹೀಗೆ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯಗಳು, ದಶೋಪನಿಷತ್ ಭಾಷ್ಯಗಳು. ಆಮೇಲೆ ದಶ ಪ್ರಕರಣಗಳು, ತತ್ವಸಂಖ್ಯಾನ, ತತ್ವವಿವೇಕ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಮಾಯಾವಾದ ಖಂಡನ, ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾ ಸ್ವಾನುಮಾನ ಖಂಡನ, ತತ್ವೋದ್ಯೋತ, ವಿಷ್ಣುತತ್ವ ನಿರ್ಣಯ ಮತ್ತು ಕರ್ಮ ನಿರ್ಣಯ ಅಂಥೇಳಿ ಹತ್ತು ಪ್ರಕರಣಗಳು. ಆಮೇಲೆ ಋಗ್ಭಾಷ್ಯ, ಋಗ್ಪ್ರಸ್ಥಾನದ ಮೇಲೆ ಗ್ರಂಥ ಋಗ್ಭಾಷ್ಯ. ಮುಂದೆ ಆಚಾರ್ಯರ ಪೂರ್ವ ಮತ್ತೆ ಕೆಲವು ಕೃತಿಗಳು ಅಂದರೆ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು, ಎರಡು ಸ್ತೋತ್ರಗಳು, ನಖಸ್ತುತಿ, ದ್ವಾದಶ ಸ್ತೋತ್ರ, ಎರಡು ಸ್ತೋತ್ರಗಳು. ಬಾಲ್ಯದಲ್ಲಿ ರಚನೆ ಮಾಡಿದಂಥ ಒಂದು ಕಂದಕ ಸ್ತುತಿ ಅನ್ನೋ ಒಂದು ಎರಡು ಶ್ಲೋಕದ ಸ್ತೋತ್ರ. ಇನ್ನು ಉಳಿದಿದ್ದು ಐದು ಆಚಾರ ಗ್ರಂಥಗಳು, ಅದರಲ್ಲಿ ಸದಾಚಾರ ಸ್ತುತಿ, ಕೃಷ್ಣಾಮೃತ ಮಹಾರ್ಣವ, ಯತಿ ಪ್ರಣವ ಕಲ್ಪ ಮತ್ತು ತಂತ್ರಸಾರ ಸಂಗ್ರಹ, ಇವಿಷ್ಟು ಕೂಡ ಆಚಾರ ವಿಚಾರದ ಗ್ರಂಥಗಳು. ಅದರಲ್ಲೂ ಸದಾಚಾರ ಸ್ತುತಿ ಬಹಳ ವಿಶಿಷ್ಟವಾದ ಕೃತಿ. ಯಾತಕ್ಕೆ ಅಂದರೆ ದೈನಂದಿನ ಸದಾಚಾರವನ್ನು ಹೇಳ್ತಕ್ಕಂಥದ್ದು, ಟೈಮ್ ಟೇಬಲ್, ನಿತ್ಯದ ಟೈಮ್ ಟೇಬಲ್ ಹೇಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ ಸ್ತುತಿಯ ವಿಶಿಷ್ಟ. ಕೃಷ್ಣಾಮೃತ ಮಹಾರ್ಣದಲ್ಲಿ ಆಚಾರ್ಯರು ನಮ್ಮ ಜೀವನದಲ್ಲಿ ವೈಷ್ಣವ ದೀಕ್ಷೆಯ ಸ್ವರೂಪ ಹೇಗಿರಬೇಕು ಅಂತ ಹೇಳ್ತಾರೆ. ವೈಷ್ಣವ ದೀಕ್ಷೆಯ ಸ್ವರೂಪ ಗೋಪಿಚಂದ್ರ ಧಾರಣೆ, ಮುದ್ರಾ ಧಾರಣೆ, ಆಮೇಲೆ ಏಕಾದಶಿ ವ್ರತ, ನಿತ್ಯ ಸಾಲಿಗ್ರಾಮ ಪೂಜೆ, ಹರಿಯ ನಮಸ್ಕಾರ, ದೇವಪೂಜೆ, ಅವೆಲ್ಲವನ್ನು ಹೇಳ್ತಕ್ಕಂಥ ಭಾಗ ಕೃಷ್ಣಾಮೃತ ಮಹಾರಣ. ಆದರೆ ಪ್ರತಿನಿತ್ಯದಲ್ಲೂ ಕೂಡ ಬೆಳಗ್ಗೆ ಎದ್ದಾಗಲಿಂದ ಹಿಡಿದು ಸಾಯಂಕಾಲ ಮಲಗುವವರೆಗೂ ಕೂಡ ನಮ್ಮ ಆಚಾರ ಕ್ರಮ ಹೇಗಿರಬೇಕು ಅಂತ ತಿಳಿಸೋದೇ ಸದಾಚಾರ ಸ್ಥಿತಿ. ಆ ದೃಷ್ಟಿಯಿಂದ ಈ ಗ್ರಂಥ ಸರಿಯಾಗಿ ಅಧ್ಯಯನ ಮಾಡಿದರೆ ನಮ್ಮ ನಿತ್ಯದ ಕರ್ತವ್ಯದ ಬಗ್ಗೆ ಹೊಸ ರೀತಿಯ ಬೆಳಕು ಬೀಳುತ್ತೆ. ಆ ದೃಷ್ಟಿಯಲ್ಲಿ ಇದನ್ನು ಬಹಳಷ್ಟು ಗಮನ ಕೊಟ್ಟು ನೋಡಬೇಕು. ಬಹಳಷ್ಟು ಸದಾಚಾರ ಸ್ಥಿತಿಯನ್ನು ಓದೋದೇ ಇಲ್ಲ, ಅಂದರೆ ಸದಾಚಾರ ಬರೋದೇ ಇಲ್ಲ ಅಂತ ಅರ್ಥ ಆಗುತ್ತೆ. ಸದಾಚಾರ ಸ್ಥಿತಿ ಬಿಟ್ಟ ಮೇಲೆ ಸದಾಚಾರದ ಮೂಲಭೂತ ಕಾನ್ಸೆಪ್ಟೇ ತಪ್ಪಬೇಕು. ಈ ದೃಷ್ಟಿಯಿಂದ ಇದರ ಅಧ್ಯಯನ ಬಹಳ ಮುಖ್ಯವಾದದ್ದು. ಬಹಳ ಚಿಕ್ಕ ಗ್ರಂಥ, ಹೆಸರಿಗೆ ಚಿಕ್ಕ ಗ್ರಂಥ, 41 ಶ್ಲೋಕಗಳು ಅಷ್ಟೇ. ಇನ್ನೊಂದು ಪಾಠದ ಪ್ರಕಾರ 39 ಶ್ಲೋಕ, ಒಂದಕ್ಕೊಂದು ಸೇರಿಸಿದಾಗ 39 ಅರ್ಥ ಆಗುತ್ತೆ ಅಷ್ಟೇ. ಹೆಸರಿಗೆ 41 ಶ್ಲೋಕಗಳು, ಈ ಕಡೆಯಿಂದ ಹೋದರೆ 14 ಅಂತಾಗುತ್ತೆ. 41-14 ಚತುರ್ದಶ ಶಾಸ್ತ್ರಗಳು ಅಂತ ಪ್ರಸಿದ್ಧ. ಚತುರ್ದಶ ಶಾಸ್ತ್ರಗಳ ಅಧ್ಯಯನಕ್ಕೆ ಅಥ ಆಚಾರ ಅನ್ನೋದು ಮೂಲಭೂತವಾದ ಕಾರಣ. ಅದಕ್ಕೇನು ಬೇಕು ಅಂದರೆ ಸದಾಚಾರ ಸ್ಥಿತಿ ಬೇಕು. ಆ ಸದಾಚಾರ ಸ್ಥಿತಿಯ ಮಂಗಲ ಶ್ಲೋಕ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಪರಂ ಜಯತಿ ಶೋಚ್ಯುತ. ಈ ಶ್ಲೋಕ ಭಗವದ್ಗೀತೆಯ ಶ್ಲೋಕವನ್ನು ರೂಪಾಂತರ ಮಾಡಿ ಇಟ್ಟಿದ್ದಾರೆ ಆಚಾರ್ಯರು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿರತ ಜ್ವರ. ಇದು ಭಗವದ್ಗೀತೆಯ ಶ್ಲೋಕ. ಅದನ್ನು ಸ್ವಲ್ಪ ರೂಪಾಂತರ ಮಾಡಿ ಆಚಾರ್ಯರು ಮಯಿ ಅಂತಿದ್ರೆ ಯಸ್ಮಿನ್ ಅಂತ ಮಾಡಿದ್ರು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅದಿಷ್ಟ ಹಾಗೆ ನಿರಾಸೆ ನಿರ್ಮಮೋ ಅದು ಕರೆಕ್ಟ್, ಅದು ಹಾಗೆ ಇಟ್ಬಿಟ್ಟಿದ್ದ. ನಿರಾಸೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋ ಅಚ್ಯುತ. ಇದು ಆಚಾರ್ಯ ಅದ್ಭುತ ಗ್ರಂಥರಚನೆ. ಆ ಮುಂಚೆ ಯಾರು ಈ ಶೈಲಿಯನ್ನು ಬಳಸಿರಲಿಲ್ಲ. ಮೂಲ ಶ್ಲೋಕಗಳನ್ನು ಸ್ವಲ್ಪ ಬದಲಾಯಿಸಿಬಿಟ್ಟು ಅದನ್ನು ನಮ್ಮ ಇನ್ನೊಂದು ಸ್ತೋತ್ರ ರೂಪವಾಗಿ ಮಾಡಿಕೊಡ್ತಕ್ಕಂಥ ಹೊಸ ಒಂದು ಕೌಶಲ್ಯವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಹೀಗೆ ಅವರ ಪ್ರಯೋಗಶೀಲತೆ ಅನ್ನೋದು ಪರಿಪೂರ್ಣವಾದದ್ದು. ಇದರ ಅರ್ಥ ಏನು? ಯಸ್ಮಿನ್ ಸರ್ವಾಣಿ ಕರ್ಮಾಣಿ. ಇದು ಗ್ರಂಥದ ಮಂಗಲಾಚರಣೆ ಶ್ಲೋಕನೂ ಹೌದು, ಗ್ರಂಥದ ಉದ್ದೇಶ ವಿವರಣೆ ಮಾಡ್ತಕ್ಕಂಥ ಶ್ಲೋಕನೂ ಹೌದು. ನಮ್ಮಲ್ಲಿ ಗ್ರಂಥದ ಮಂಗಲಾಚರಣೆ ಬೇರೆ, ವಿಷಯ ಪ್ರವೇಶ ಬೇರೆ ಅಂತಿಲ್ಲ. ಏಕಕಾಲಕ್ಕೆ ಎರಡೂ ಆಗಿದೆ. ಅನೇಕ ಕಡೆಗೆ ಮಂಗಲಾಚರಣೆಗೂ ವಿಷಯಕ್ಕೂ ಅರ್ಥಾತ್ ಸಂಬಂಧ ಇರೋದೇ ಇಲ್ಲ. ಇಲ್ಲಿ ಹಾಗಲ್ಲ. ಆ ಮಂಗಲಾಚರಣೆ ನೆಪದಲ್ಲಿ ಇಡೀ ಗ್ರಂಥದ ಒಂದು ಸಾರಾಂಶವನ್ನೇ ಹೇಳಿಬಿಡ್ತಾರೆ. ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ, ಅನುಬಂಧ ಚತುಷ್ಟಯವನ್ನು ಹೇಳ್ತಾರೆ. ಯಸ್ಮಿನ್, ಯಾರಲ್ಲಿ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಅಧ್ಯಾತ್ಮ ಚೇತಸ ಸನ್ಯಸ್ಯ ಅಧ್ಯಾತ್ಮ ಚೇತಸ್ಸಿನಿಂದ ಒಪ್ಪಿಸಿಬಿಟ್ಟು ನಿರಾಸೀಹಿ ನಿರ್ಮಮಃ ಭೂತ್ವ ನಿರಾಸೀಹಿ ಯಾವುದೇ ವಿಧದ ಫಲದ ಅಪೇಕ್ಷೆಯನ್ನು ಮಾಡದೇನೆ, ನಿರ್ಮಮಃ ಸ್ವಾತಂತ್ರ್ಯ ಅಭಿಮಾನವನ್ನು ಮಾಡದೇನೆ, ಯಾತಿ ಇದ್ರೆ ಪರಂ ಯಾತಿ ಯಾವ ಪರಮಾತ್ಮನನ್ನು ಹೊಂದುತ್ತಾನಲ್ಲ ಜೀವ ಅಂತ ಅಚ್ಯುತ ಜಯ ಪರಂ ಜಯತಿ ಸೋ ಅಚ್ಯುತ ಅಂತ ಅಚ್ಯುತ ಸರ್ವೋತ್ಕೃಷ್ಟನಾಗಿದ್ದಾನೆ. ಜಯತಿ ಎನ್ನುವುದು ಸಾಮಾನ್ಯವಾಗಿ ಇವನವರು ಗೆಲ್ತಾನೆ ಅಂತ ಅರ್ಥ. ಟ್ರಾನ್ಸಿಟಿವ್ ಫಾರ್ಮ್, ಇಂಟ್ರಾನ್ಸಿಟಿವ್ ಫಾರ್ಮ್ ಅಂತ ಎರಡು. ಸಕರ್ಮಕ ಪ್ರಯೋಗವಾದಾಗ ಯಾರನ್ನು ಗೆಲ್ತಾನೆ ಅಂತ ಅರ್ಥ ಮಾಡೋದು. ಅಕರ್ಮಕವಾದಾಗ ಸರ್ವೋತ್ಕೃಷ್ಟ ಅಂತ. ಆದ್ಯ ಅರ್ಥೆ ಅಥವಾ ಅಕರ್ಮಕ. ಆ ದೃಷ್ಟಿಯಿಂದ ಹರಿ ಸರ್ವೋತ್ತಮನಾಗಿದ್ದಾನೆ. ಸರ್ವೋತ್ತಮ ಯಾತಕ್ಕೆ ಹರಿ ಅಂತ ಹೇಳಿದಾಗಾಯಿತು. ಆ ದೇವರು ನಮಗೆ ಏನು ಕೊಡ್ತಾನೆ ಅಂತ ಹೇಳಿದಾಗಾಯಿತು. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿ ಎಲ್ಲ ವಿಷಯ ಸೇರಿಸ್ಬಿಟ್ಟಿದ್ದ. ಸರ್ವೋತ್ತಮ ಯಾತಕ್ಕೆ ಯಾರಲ್ಲಿ ಸಕಲ ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೇವೋ ಅವರು ಸರ್ವೋತ್ತಮ, ಅವರು ಅಚ್ಯುತ. ಇನ್ಯಾರಲ್ಲಿ ಅರ್ಪಣೆ ಮಾಡಿದರೂ ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ, ದೇವರಲ್ಲಿ ಅರ್ಪಣೆ ಮಾಡಿದರೆ ಮಾತ್ರ ಮೋಕ್ಷಕ್ಕೆ ಹೋಗ್ತೇವೆ. ಅದು ಹರಿಸರ್ವೋತ್ತಮತ್ತು ಒಳ್ಳೆ ದೊಡ್ಡ ದೃಷ್ಟಾಂತ. ಯಾವ ಪರಮಾತ್ಮನ ಅರ್ಪಣೆ ಮಾಡಿದಾಗ ಮಾತ್ರ ನಮಗೆ ಕರ್ಮಗಳು ಸಾರ್ಥಕವಾಗಿ ಜ್ಞಾನಪ್ರಾಪ್ತಿಯ ಮೂಲಕ ಸದ್ಗತಿಯ ಕಾರಣವಾಗುತ್ತೋ ಅವನು ಸರ್ವೋತ್ತಮ ಅಂತವನು ಅಚ್ಯುತ. ಅಚ್ಯುತ ಶಬ್ದದಿಂದ ಎರಡರ್ಥ. ಅವನು ಅಚ್ಯುತನಾದ್ದರಿಂದ ನಮಗೆ ಚ್ಯುತವಲ್ಲದ ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅನ್ನ ಮೋಕ್ಷವನ್ನು ಕೊಡ್ತಾನಾದ್ರಿಂದ ಅಚ್ಯುತ. ಮತ್ತೆ ನಾವೆಲ್ಲ ಕರ್ಮ ಬಿಟ್ಟುಬಿಟ್ರೆ ಏನು ಚ್ಯುತಿ ಇಲ್ಲ ಅವನಿಗೆ. ಅಚ್ಯುತ ನಮಗೆ ಚ್ಯುತಿ ಹೊರತು ಅವನಿಗೆ ಏನು ಇಲ್ಲ. ನಮಗಿದೇನು ಆಗಬೇಕಾಗಿದ್ದೀರ ಅಚ್ಯುತ ಅಂತ ಹೇಳಿದ್ರಿಂದ ಕರ್ಮ ಸಮರ್ಪಣೆಯಿಂದ ಭಗವಂತನಿಗೆ ನಮ್ಮ ಕರ್ಮ ಏನು ಆಗಬೇಕಾಗಿಲ್ಲ. ಹೌದು, ಎಷ್ಟು ನೀರು ಹಾಕಿದ್ರೂ ಸಮುದ್ರಕ್ಕೆ ನಮ್ಮ ನೀರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನೀರು ಹಾಕಿದ್ದು ಹೌದಷ್ಟೇ. ಆ ದೃಷ್ಟಿಯಿಂದ ಪರಮಾತ್ಮ ನಿತ್ಯ ತೃಪ್ತ ಅನ್ನೋ ಅಭಿಪ್ರಾಯನೂ ಬಂತು. ನಾವೆಲ್ಲ ಅಚ್ಯುತರು ಅಂತ ಹೇಳಿದಂತೂ ಆಯಿತು, ಭಗವಂತ ಅಚ್ಯುತ ಅಂತ ಹೇಳಿದಾಗ ಆಯ್ತು. ಅಂತ ಅಚ್ಯುತ ಅಂತ ಆದ್ರಿಂದಾನೇ ಪರಮಾತ್ಮ ಸರ್ವೋದೋಷ ದೋಷ. ಮತ್ತಿನ್ನೊಂದು ಸ್ವಾರಸ್ಯ ಇದೆ ಅಚ್ಯುತ ಶಬ್ದ ಹೇಳಬೇಕಾದ್ರೆ. ಯಾವುದೇ ಆಚಾರದಲ್ಲಿ ಲೋಪವಾದಾಗ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ರೂಪ ಪ್ರಾಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅದೊಂದು ಪದ ಆಚಾರಕ್ಕೆ ಅಚ್ಯುತ ಪದ ಸಂಬಂಧಪಟ್ಟಿತ್ತು. ಆಚಾರ ವಿಚಾರದ ಅಚ್ಯುತ ಪದ ಸಂಬಂಧಪಟ್ಟಿದ್ದರಿಂದ ಅಚ್ಯುತ ಅಂತ ಆಚಾರ ಉಪಯೋಗಿಸುವ ಮೂಲಕವಾಗಿ ನ್ಯೂನತೆಯನ್ನು ಪರಿಹಾರ ಮಾಡಲಿಕ್ಕೆ ಅಚ್ಯುತರಾಮವನ್ನು ಹೇಳಿದರು. ಅದನ್ನೆಲ್ಲ ಸೇರಿಸ್ತಾ ಎಷ್ಟು ವಿಷಯ ಅಲ್ಲಿ ಕ್ರೋಢೀಕರಿಸ್ತಾರೆ ಯೋಚನೆ ಮಾಡಿದರು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತ. ಅವನ್ಯಾರು ಪರಂ ಯಾತಿ, ಮತ್ತೆ ಎಲ್ಲೋ ಹೋಗೋದಿಲ್ಲ, ಪರಂ ಯಾತಿ ಹರಿರೇವ ಪರಹ ಸತ್ಯಂ ಪರಂ ಧೀಮಹಿ. ಯಾವ ಪರಮಾತ್ಮನ್ನು ಸೇರ್ತಾರೋ ಆ ಪರಮಾತ್ಮನೇ ಅಚ್ಯುತ, ಅವನು ಸರ್ವೋತ್ತಮನಾಗಿದ್ದಾನೆ. ಇದು ಅನ್ವಯ. ಮತ್ತೆ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ದೇವರಲ್ಲಿ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಬೇಕು. ಇವರು ದೇವರಿಗೆ ಅರ್ಪಣೆ ಮಾಡೋ ಕರ್ಮ ಬೇರೆ, ಅರ್ಪಣೆ ಮಾಡದೇ ಇರಬೇಕಾದ ಕರ್ಮ ಬೇರೆ, ಎಲ್ಲ ಭಾಗ ಇಲ್ಲ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಆ ಮಾತಿನಲ್ಲಿ ಸರ್ವಕರ್ಮ ಸಮರ್ಪಣೆಯನ್ನು ಇನ್ಯಾರಿಗೂ ಮಾಡಾಗಿಲ್ಲ, ಭಗವಂತನಿಗೆ ಮಾತ್ರ ಮಾಡೋದು, ಅವನು ಸರ್ವೋತ್ತಮ. ವಿದ್ಯಾರ್ಥಿ ಎಕ್ಸಾಮ್ ಹಾಲ್ನಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಎಂಟೈರ್ ಆನ್ಸರ್ ಪೇಪರ್ ಸಬ್ಮಿಟ್ ಮಾಡಬೇಕೇ ಹೊರತು ಒಂದೆರಡು ಪೇಪರ್ ಹರ್ಕೊಂಡು ಸಬ್ಮಿಟ್ ಮಾಡಿದರೆ ಹೋಯ್ತು. ಆನ್ಸರ್ ವ್ಯಾಲ್ಯೂನೇ ಮಾಡೋದಿಲ್ಲ, ಅದು ಟ್ಯಾಂಪರ್ಡ್ ಅಂತ ಹೇಳಿ, ಆನ್ಸರಿಂದ ಟ್ಯಾಂಪರಿಂಗ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಕೇಸ್ ಆಗ್ತಾರೆ ಹೊರತು ವ್ಯಾಲ್ಯೇಷನೇ ಮಾಡೋದಿಲ್ಲ. ಫಸ್ಟ್ ಫಸ್ಟ್ ಕೌಂಟ್ ಮಾಡ್ತಾರೆ, 20 ಪೇಜ್ ಕೊಟ್ಟು 20 ಪೇಜ್ ಇರಬೇಕು, 25 ಕೊಟ್ಟು 25 ಇರಬೇಕು, ಫಸ್ಟ್ ಇಂಟ್ಯಾಕ್ಟ್ ಇರಬೇಕು. ಅದಕ್ಕೆ ಸರ್ವಾಣಿ ಕರ್ಮಾಣಿ, ತಪ್ಪರೆದಿದ್ರು ಅದು ಹೊರದಾಗಿ ಮಾಡಬೇಕು, ಹೊರ ಕರ್ಕೊಂಡು ಹೋಗ್ಬಾರ್ದು. ಮತ್ತೆ ತಪ್ಪಾದ ಸರ್ ಬರ್ದೆ ಹರ್ಕೊಂಡಾಗಿಲ್ಲ, ಆ ಸ್ಟ್ರೈಕ್ ಆಫ್ ಮಾಡಿ ಅಲ್ಲೇ ಹಾಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಪಾಪಕರ್ಮಗಳನ್ನು ಪ್ರಾಯಶ್ಚಿತ್ತ ಮಾಡ್ಕೊಂಡು ಅರ್ಪಣೆ ಮಾಡಬೇಕು. ಆ ಸ್ಟ್ರೈಕ್ ಆಫ್ ಮಾಡಿ ಅರ್ಪಣೆ ಮಾಡ್ತಾರೆ, ಅರ್ಪಣೆ ಮಾಡಿದ ಹೋದ್ರು ತಪ್ಪು, ಹಾಗೆ ಅರ್ಪಣೆ ಮಾಡಿದ್ರು ತಪ್ಪು, ಹಾಗೆ ಅರ್ಪಣೆ ಮಾಡಿದ್ರೆ ವ್ಯಾಲ್ಯೂ ಮಾಡ್ತಾರೆ, ಅದು ಜೀರೋ ಆಗ್ತಾನೆ ಹೋಯ್ತು. ಇದು ನಾವು ಸಂಬಂಧಪಟ್ಟೆ ಒಪ್ಪಿಕೊಳ್ಬೇಕಾದ್ರೆ ಅಂದ್ರೆ ಇವತ್ತು ಎಕ್ಸಾಮ್ ಕಾನ್ಸೆಪ್ಟಿಗೂ ನಾವು ಅರ್ಪಣೆ ಕಾನ್ಸೆಪ್ಟಿಗೂ ಬಹಳಷ್ಟು ನೇರ ಸಂಬಂಧ ಇದೆ. ಅದನ್ನು ನೋಡಿ ಎಕ್ಸಾಮ್ ಕಾನ್ಸೆಪ್ಟ್ ಶುರುವಾಗಿರೋದು. ಸಬ್ಮಿಟ್ ಹೇಗೆ ಮಾಡಬೇಕು ಅಂದರೆ ಹೀಗೆ ಸಬ್ಮಿಟ್ ಮಾಡಬೇಕು. ಸರ್ವಾಣಿ ಕರ್ಮಾಣಿ ಸನ್ಯಾಸಿ, ಸುಮ್ಮನೆ ಒಪ್ಪಿಸಿಬಿಟ್ರೆ ಅಲ್ಲ, ಅಧ್ಯಾತ್ಮ ಚೇತಸ ಅರ್ಜುನ. ಅಧ್ಯಾತ್ಮ ಅಂದ್ರೇನು? ಆತ್ಮನಿ ಅಂತ. ಆತ್ಮ ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಸರ್ವೋತ್ತಮ. ಪರಮಾತ್ಮ ಸರ್ವೋತ್ತಮ ಅನ್ನೋ ಭಾವನೆಯಿಂದ ಅರ್ಪಣೆ ಮಾಡಬೇಕೇ ಹೊರತು ಸುಮ್ಮನೆ ಅರ್ಪಣೆ ಮಾಡೋ ಪ್ರಯೋಜನ ಇಲ್ಲ, ಜ್ಞಾನವಿಲ್ಲದ ಅರ್ಪಣೆ ಪ್ರಯೋಜನ ಇಲ್ಲ. ಆದ್ದರಿಂದಲೇ ಜ್ಞಾನ ಬೇಕಾಗ್ತದೆ. ಇದು ಕರ್ಮ, ಯಾರು ಅರ್ಪಣೆ ಮಾಡ್ತಾರೆ ಅವನ ಬಗ್ಗೆ ಜ್ಞಾನ. ಯಾರೋ ಕೊಟ್ಟು ಬಂದೆ ಅಂತಾರೆ, ಯಾರು ಕೇಳಿ ಕೊಟ್ಟೆ ಅಂತಾರೆ, ಗೊತ್ತಿಲ್ಲ ಅಂತಾರೆ, ಏನು ನೋಡ್ತಾ ಇದ್ದಾರೆ, ಬೈದು ಬಿಡ್ತಾರೆ, ಬುದ್ಧಿ ಇದೆ ನಿಮಗೆ ಅಂತ ಕೇಳ್ತಾರೆ. ಇಂಥವ್ರಿಗೆ ಕೊಟ್ಟಿದ್ರೆ ಡ್ರೆಸ್ ಔಟ್ ಮಾಡಬೇಕು ಕೊನೆ ಪಟ್ಟ. ಇಲ್ಲಿ ಕೇಳಿದ್ರು ಕೊಟ್ಟುಬಿಟ್ಟೆ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಆದ್ದರಿಂದ ಇವತ್ತು ಯಾರಲ್ಲಿ ಅರ್ಪಣೆ ಮಾಡಬೇಕು ಅವ್ರ ಬಗ್ಗೆ ಜ್ಞಾನ ಇರಬೇಕು. ಬರೀ ಜ್ಞಾನ ಇದ್ರೆ ಸಹ ಅಧ್ಯಾತ್ಮ ಚೇತಸ ಸರ್ವೋತ್ತಮತ್ವ ಜ್ಞಾನ ಅವರೊಂದಿರಬೇಕು. ಆ ರೀತಿ ಸನ್ಯಾಸ್ಯ, ಸನ್ಯಾಸ್ಯ ಶಬ್ದಕ್ಕೆ ಸಾಮಾನ್ಯ ಜನ ತಿಳ್ಕೊಂಡ್ರೆ ಬಿಡೋದು ಬಿಡೋದು ಅಂತ. ಬಿಡೋದು ಸನ್ಯಾಸ ಅಲ್ಲ, ಒಪ್ಪಿಸೋದು ಅಂತ, ಎಲ್ಲಕ್ಕ ಸಮರ್ಪಿಸುವುದು ಅಂತ. ಯಾರಲ್ಲಿ ಸಕಲ ಕರ್ಮಗಳನ್ನು ಕೂಡ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಸಮರ್ಪಿಸುವ ಮೂಲಕವಾಗಿ, ಮತ್ತೆ ನಿರಾಸಿ ಕರ್ಮಫಲದ ಅಪೇಕ್ಷೆ ಮಾಡಬಾರ್ದು. ಕರ್ಮಫಲವನ್ನು ಅಪೇಕ್ಷಿಸಿ ಸಮರ್ಪಣೆ ಮಾಡಬೇಕೇ ಹೊರತು ಹಾಗೆ ಅಪೇಕ್ಷೆ ಮಾಡಿದ್ರೆ ಮಾಡಿದ್ದೆಲ್ಲ ವ್ಯರ್ಥ. ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸಿ, ಇಷ್ಟೆಲ್ಲ ಮಾಡಿ ಮನುಷ್ಯನಿಗೆ ಕೊನೆಯ ಬರೋದೇನೋ ಅಹಂಕಾರ, ಮಮಕಾರ, ನಾನು ಇಷ್ಟು ಕೆಲಸ ಮಾಡಿಬಿಟ್ಟೆ ಅನ್ನೋ ಭ್ರಮೆ ಬರೋದು, ಅದು ಬರಬಾರ್ದು. ಸ್ವಾತಂತ್ರ್ಯ ಭ್ರಮೆ ಇರಬಾರ್ದು. ಅದೆಲ್ಲ ಕರ್ಮಯೋಗದ ಸ್ವರೂಪವನ್ನು ಹೇಳ್ತಾರೆ. ವಿಹಿತ ಕರ್ಮ ಕರಣ, ಕೃಷ್ಣಾರ್ಪಣ ಬುದ್ಧಿ, ಫಲ ಅನಪೇಕ್ಷೆ ಮತ್ತು ಸ್ವಾತಂತ್ರ್ಯ ಅಭಿಮಾನ ತ್ಯಾಗ, ನಾಲ್ಕು ಕರ್ಮಯೋಗದ ಅತ್ಯಂತ ಮುಖ್ಯವಾದ ಭಾಗ. ಅದನ್ನೆಲ್ಲ ಹೇಳ್ತಾ ಆಚಾರ್ಯರಲ್ಲಿ ಸಹ ಅಚ್ಯುತ, ಅಂಥವನು ಅಚ್ಯುತ. ಯಸ್ಮಿನ್ ಸನ್ಯಸ್ಯ ಪರಮ್ಯಾತಿ ಸಹ ಅಚ್ಯುತ ಜೈ. ಯಾರಲ್ಲಿ ಸಮರ್ಪಿಸುವ ಮೂಲಕವಾಗಿ ಸರ್ವೋತ್ತಮನಾದ ಶ್ರೀ ಪದವನ್ನು ಬರಲಿಕ್ಕೆ ಸಾಧ್ಯವೋ ಅಂಥ ಹರಿ ಸರ್ವೋತ್ತಮನಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕರ್ಮಾಚರಣೆ ಸ್ವರೂಪ ಅರ್ಥವಾಗಿದ್ದರಿಂದ ಮಾಡಲೇಬೇಕು ಅಂತ ಆಯ್ತು. ಸರ್ವಕರ್ಮನೆಂಬುದಕ್ಕೆ ಅನೇಕ ಅರ್ಥಗಳು. ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಿ, ಕಾಯೇನ ವಾ ಚಾಮರಕೇಂದ್ರಿಯೇ ವಾ ಬುದ್ಧಾತ್ಮನ ವಾ ಸ್ವಭಾವಂ ಕರೋತಿ ಎಚ್ಚತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯೇತ್ತ ಎಂಬುದು ಒಂದು ರೀತಿ, ಎಲ್ಲ ಕರ್ಮಗಳು ಅರ್ಪಣೆ ಮಾಡಬೇಕು. ಇನ್ನೊಂದು ಅರ್ಥ, ಯಸ್ಮಿನ್ ಸರ್ವಾಣಿ ವಿಹಿತ ಕರ್ಮಾಣಿ ಕೃತ್ವ ಸನ್ಯಸ್ಯ. ಎಲ್ಲ ವಿಹಿತ ಕರ್ಮಗಳು ಯಾವುದನ್ನು ಬಿಡಾಗಿಲ್ಲ, ಎಲ್ಲವನ್ನೂ ಮಾಡಬೇಕು. ಇವತ್ತು ನಾವು ಯಾವುದು ವೈಶ್ವೇ ಬಿಡ್ಬೋದಾ, ಸನ್ಯಾನಿ ಬಿಡ್ಬೋದಾ, ಏನು ಬಿಡಾಗಿಲ್ಲ, ವಿಹಿತವಾದ್ದೆಲ್ಲ ಬಿಡ್ಬೋದು. ವ್ಯಾಸರಿಗೆ ಯಾವ್ದು ಬಿಟ್ಟರು ವಾರಿಸೋಗುತ್ತೆ ಅಷ್ಟೇ. ಸಿಕ್ಸ್ ಕ್ವಶನ್ ಆನ್ಸರ್ ಮಾಡಬೇಕು ಅಂತ ಯಾವ್ದು ಬಿಡಲಿ ಅಂತ ಕೇಳಿದ್ರೆ ಎಲ್ಲ ಬಿಡು ಯಾರು ಬಿಡುತ್ತಾರೆ, ವಾರಿಸೋಗುತ್ತೆ ಅಷ್ಟೇ. ಆದ್ರೆ ಬಿಡಬೇಕಾದ ಪ್ರಶ್ನೆ ಇಲ್ಲ, ಬಿಟ್ಟಂತ ಅವ್ನು ಲಾಸ್ ಇದೆ ಬಿಟ್ಟಾಗ. ಅಲ್ಲಿ ಹಾಗೆ ಆರನ್ನೂ ಮಾಡಬೇಕು ಅಂತ ಅಲ್ಲಿ ಹೇಗೆ ಹೇಳ್ತಾರೋ, ಬ್ರಾಹ್ಮಣನಿಗೆ ಷಟ್ಕರ್ಮಗಳು ಉಂಟು. ಅಲ್ಲಿ ಸಿಕ್ಸ್ ಕ್ವಶನ್ಸ್ ಇದ್ದಾಗೆ ಷಟ್ಕರ್ಮಗಳು ಬ್ರಾಹ್ಮಣನಿಗೆ, ಅದು ಯಾವ್ಯಾವುದು ಅಂತ ಕೇಳಿದರೆ ಅಧ್ಯಯನ ಅಧ್ಯಾಪನ ಫಸ್ಟ್, ಯಜನ ಯಾಜನ, ಆಮೇಲೆ ದಾನ ಪ್ರತಿಗ್ರಹ. ಆರು ಕರ್ಮಗಳನ್ನು ಮಾಡಬೇಕು ಬ್ರಾಹ್ಮಣ. ಅಧ್ಯಯನ ಓದೋದು, ಅಧ್ಯಾಪನ ಇನ್ನೊಬ್ಬರಿಗೆ ಹೇಳಿಕೊಡು, ಅಧ್ಯಯನ ಅದಕ್ಕೆ ಫಸ್ಟ್ ಎಲ್ಲಕ್ಕಿಂತ ಬಂದು ತಾನು ಓದೋದು ಫಸ್ಟ್. ಇವತ್ತು ಅದೇ ಲಾಸ್ಟ್ ಹೋಗಿಬಿಟ್ಟಿದೆ ಪೂರ್ತಿ. ಅಧ್ಯಯನ ಫಸ್ಟ್, ಪ್ರತಿಗ್ರಹ ಲಾಸ್ಟ್. ಇವತ್ತು ಪ್ರತಿಗ್ರಹ ಫಸ್ಟ್, ಅಧ್ಯಯನ ಕೊಡುತ್ತೆ, ಎಲ್ಲೋ ಎಸ್ ಟಿ ಲಾಸ್ಟ್ ಹೋಗುತ್ತೆ, ಪೂರ್ತಿ ಬಿಟ್ಟು ಹೋಗುತ್ತೆ. ತಪ್ಪು, ಅಧ್ಯಯನದಿಂದ ಅಧ್ಯಾಪನ ಕರೆಸತ್ತೆ. ಅಧ್ಯಾಪನ ಮಾಡಿದಾಗ ಯಜ್ಞಕ್ಕೆ ಅರ್ಹತೆ, ಯಜ್ಞ ಮಾಡಿದ ಮೇಲೆ ಯಜ್ಞ ಮಾಡಿಸಕ್ಕೆ ಅರ್ಹತೆ, ಆಮೇಲೆ ದಾನ ಕೊಡಬೇಕು, ಆಮೇಲೆ ಇಸ್ಕೊಳ್ಳ ಅರ್ಹತೆ. ಒಂದಕ್ಕೊಂದು ಲಿಂಕ್ ಅದು. ಇವತ್ತು ಪ್ರತಿಗ್ರಹ ಅಂದ್ರೆ ಇಸ್ಕೊಳ್ಳೋದು, ದಾನ ಅಂದ್ರೆ ಕೊಡ್ತವೆ, ದಾನ ಅಂದ್ರೆ ತಗೊಳ್ಳೋದು ಅಂತ ಅರ್ಥ ಆಗುತ್ತೆ. ದಾನ ಅಂದ್ರೆ ಕೊಡೋದು, ಪ್ರತಿಗ್ರಹ ಅಂದ್ರೆ ತಾನು ಇಸ್ಕೊಳ್ಳೋದು. ಪ್ರತಿಗ್ರಹ ಅನ್ನೋದು ಪ್ರತಿಗ್ರಹ ಅದನ್ನು ಹಿಡ್ಕೊಳ್ಳೋದು ಅಂತ ಅರ್ಥ. ಹಿಡ್ಕೊಳ್ಳೋದು ಅಂದ್ರೆ ವಸ್ತುನ ಅಲ್ಲ, ಹಿಂದೆ ಕೊಟ್ಟ ಎಲ್ಲ ಕಮಿಟ್ಮೆಂಟು ತಗೊಂಡ್ಬಿಡೋದು ಅಂತ ಆಗ್ತದೆ. ಅದು ಬಂಧನ. ಜ್ಞಾನ ಕೊನೆಗೆ ಕರ್ಮ. ಅದು ಈ ರೀತಿಯಾದ ದಾನ ಒಂದು ಜ್ಞಾನ ಅಂಬೋದು ಕೊಡೋದು, ಪ್ರತಿಗ್ರಹ ಅಂಬೋದು ಇಸ್ಕೊಳ್ಳೋದು. ಕೊಡೋದ್ರಿಂದ ಸದ್ಗತಿ, ಇಸ್ಕೊಳ್ಳೋದ್ರಿಂದ ಬಂಧನ. ಅದು ಲಾಸ್ಟ್ ಪ್ರಿಫರೆನ್ಸ್ ಯಾತಕ್ಕೆ ಕೊಟ್ಟರು ಅಂದರೆ ಅನಿವಾರ್ಯವಾಗಿ ಮಾಡೋದಷ್ಟೇ. ಅಧ್ಯಯನ ಅಂಬೋದು ಬೇಕಾಗಿಯೇ ಮಾಡೋದು, ಅದನ್ನು ಅನಿವಾರ್ಯವಾಗಿ ಮಾಡೋದಷ್ಟೇ. ಅದಕ್ಕೆ ಆರು ಕರ್ಮಗಳನ್ನು ಮಾಡಬೇಕು, ಆರನ್ನು ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಇನ್ನು ಸರ್ವಕರ್ಮಾಣಿ ಎಂಬುದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ವಿಹಿತ ಕರ್ಮಾಣಿ ಅಂತ ಅರ್ಥ ಮಾಡಿಕೊಂಡಾಗ ಆಚಾರ್ಯರು ಈ ಉಪನಿಷತ್ತಿನ ಮಾತನ್ನು ಹೇಳುತ್ತಾ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ. ಯಜ್ಞಕರ್ಮ, ದಾನಕರ್ಮ, ತಪಃಕರ್ಮ, ಅದಕ್ಕೇನೆ ತ್ರಿಕರ್ಮ ಅಂತ ಹೇಳಿ ಕರೀತಾರೆ. ಜೀವರನ್ನ ತ್ರಿಕರ್ಮ, ಯಜ್ಞ ದಾನ ಮತ್ತು ತಪಸ್ಸು, ಮೂರನ್ನು ಮಾಡಲೇಬೇಕು. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಅದಕ್ಕೋಸ್ಕರ ಮೂರನ್ನು ಮಾಡಲೇಬೇಕು. ಕರ್ಮ ಶಬ್ದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಥೆ ಅಂದರೆ ತ್ರಿಕರ್ಮಸುವ ಅಧಿಕಾರ ಹಾತೆ ಅಂತ ಆ ರೀತಿ ಅರ್ಥನೂ ಉಂಟು. ಅದು ಆಚಾರ್ಯ ಬೇರೆ ಕಡೆ ಮಾಡ್ತಾರೆ ಅರ್ಥವನ್ನ. ಇಷ್ಟೆಲ್ಲ ತಿಳ್ಕೊಂಡು ಎಲ್ಲಾ ಕರ್ಮಗಳನ್ನು ಮಾಡಬೇಕು ಒಂದರ್ಥ. ಮಾಡಿದ ಎಲ್ಲಾ ಕರ್ಮಗಳನ್ನು ಅರ್ಪಣೆ ಮಾಡಬೇಕು, ಎಲ್ಲಾ ಕರ್ಮಗಳನ್ನು ಮಾಡಬೇಕು ವಿಹಿತವಾಗಿದ್ದಾಗ. ಅರ್ಪಣೆ ಮಾಡಿದ್ದೆಲ್ಲ ಅರ್ಪಣೆ ಮಾಡಬೇಕು, ಮಾಡಿದ ಅರ್ಪಣೆ ಮುಗಿಸ್ಬೇಕಾಗ. ಇದು ನಡೀತು. ಆಚಾರ ಮಾಡಬೇಕಾದ್ರೆ ಸರಿಯಾದನೇ ಉತ್ತರ ಬರಬೇಕು, ತಪ್ಪರಾದ್ರೆ ಅದನ್ನ ಹಾಗೆ ಅರ್ಪಣೆ ಮಾಡಬೇಕು. ಸ್ಟ್ರೈಕ್ ಆಫ್. ಇದು ಕರ್ಮಗಳ ಸಮರ್ಪಣೆಯ ಭಾಗ. ಇದರಿಂದ ಕರ್ಮ ಬಿಡುತ್ತೇವೆ ಅನ್ನೋ ಕಾನ್ಸೆಪ್ಟ್ ಹೊರಟೇವೆ. ಕರ್ಮ ಯಾವ ಕರ್ಮನೂ ಬಿಡಾಗಿಲ್ಲ, ಪ್ರತಿಯೊಂದು ಕರ್ಮನೂ ಮಾಡಲೇಬೇಕು. ಕರ್ಮಣ ಜ್ಞಾನ ಮಾತನ್ನೋತಿ. ಅನೇಕರಿಗೆ ಕರ್ಮದ ಬಗ್ಗೆ ಯಾತಕ್ಕೆ ಆಸಕ್ತಿ ಇಲ್ಲ, ಸಂಧ್ಯಾವನ ಬಗ್ಗೆ ಆಸಕ್ತಿ ಇಲ್ಲ, ಪೂಜೆ ಬಗ್ಗೆ ಆಸಕ್ತಿ ಇಲ್ಲ, ಯಾತಕ್ಕೆ ಅಂದರೆ ಇದೆಲ್ಲ ಯಾತಕ್ಕೆ ಮಾಡಬೇಕು ಅಂತ ಪರಿಸ್ಥಿತಿ. ಯಾತಕ್ಕೆ ಮಾಡಬೇಕಿದ್ದೀನಲ್ಲ, ಯಾರಿಗೆ ಅರ್ಥ ಆಗಿದ್ದಿಲ್ಲ. ಉಳಿದವರು ಯಾರು ಹೇಳಬೇಡ ಮಾಡಿ ನೋಡು, ಮಾಡ್ತೀರಿ, ಬೈದು ಬಿಡ್ತೀನಿ, ಬೈತೀನಿ ಅಂತ ಹೇಳ್ತಾರೆ. ನೀವು ಬೈದ ತಿರುಗಿ ಬೈತೀನಿ ಅಂತಾರೆ, ಅಥವಾ ಇನ್ನೇನು ಮಾಡ್ತಾನೆ, ಅಥವಾ ಬೈಯಷ್ಟು ದಿವಸ ಬೈದ್ಬಿಡ್ತೀನಿ ಆಮೇಲೆ ಯಾರು ಪ್ರೊಟೆಸ್ಟ್ ಮಾಡ್ತೀನಿ. ಇದಲ್ಲ ಕರ್ಮದ ಉದ್ದೇಶ. ಇವತ್ತು ಕೆಲಸಕ್ಕೆ ಹೋಗ್ಬೇಕು ಹೇಳಿ, ಕೆಲಸಕ್ಕೆ ಯಾಕೆ ಹೋಗಬೇಕು? ಸಂಬಳ ಕೊಡ್ತಾರೆ, ಬಹಳ ಸುಲಭ. ಕೆಲಸದಿಂದ ಧನ ಬರುತ್ತೆ, ಕರ್ಮದಿಂದ ಜ್ಞಾನ ಬರುತ್ತೆ. ಅದ್ರಲ್ಲಿ ಲಿಂಕ್ ಮರ್ತದೆ. ಕರ್ಮಣ ಜ್ಞಾನ ಮಾತನ್ನು ಓದಿ. ಹುಡುಗನಿಗೆ ಕೆಲಸ ಇಲ್ಲ, ಹಾಗಿರೋ ದುಡ್ಡು ಇಲ್ಲ, ಸರಿ ಅಂತ ಹೇಳಿಬಿಟ್ಟ. ಕೆಲಸ ಇಲ್ಲ ಅಂದ್ರೆ ಅವನು ಏನು ದುಡ್ಡು ಇಲ್ಲ ಅವನಿಗೆ. ಇವತ್ತು ಕರ್ಮಾಚರಣೆ ಮಾಡೋದಿಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ ಅಂತ. ನಾವು ಸಂಧ್ಯಾವನ್ನ ಬಿಟ್ಟಿವಿ ಅಂದ್ರೆ ಲಾಸ್ ಎಲ್ಲಿಗೆ ಗೊತ್ತಾ? ಅಲ್ಲಿ ಲಾಸು, ಜ್ಞಾನ ಪ್ರಾಪ್ತಿಗೆ ಲಾಸು. ಸಂಧ್ಯಾ ಪೂಜೆ ಬಿಟ್ಟ, ಜ್ಞಾನ ಪ್ರಾಪ್ತಿಗೆ ಲಾಸು. ಸಹಿಷ್ಣು ಬಿಟ್ಟ, ಅಲ್ಲಿಗೆ ಅಫೆಕ್ಟ್ ಆಗುತ್ತೆ. ಇಲ್ಲಿ ಏನೇನು ತಪ್ಪು ಮಾಡ್ತಾನೆ ಅದಿಷ್ಟು ಅಲ್ಲಿಗೆ ಅಫೆಕ್ಟ್ ಆಗೋದ್ರಿಂದ ಪ್ರತಿಯೊಂದು ಕರ್ಮಾಚರಣೆಯನ್ನು ಮಾಡಲೇಬೇಕು. ಆ ಒತ್ತು ಕೊಟ್ಟಾಗ ನಮಗೆ ಕರ್ಮಾಚರಣೆ ಮಾಡೋರು ಗೊತ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಯಾಂತ್ರಿಕವಾಗಿ ಮಾಡ್ತಾರೆ. ಅದ್ರ ಪರ್ಪಸ್ ಏನೋ ಅಂತ ಅರ್ಥ ಆಗೋದು, ಅದು ಜ್ಞಾನಕ್ಕೆ ಸಾಧಕವಾಗುತ್ತೆ ಅನ್ನೋ ಭಾವನೆಯಿಂದ ಮಾಡಬೇಕು. ಇನ್ನು ಅಂತ ಕರ್ಮಾಚರಣೆ ಮಾಡಿದ್ರೆ ಅರ್ಪಿಸಬೇಕು ಅನ್ನೋ ಭಾಗ ಭಾಳ ಜನ ಗೊತ್ತಿರೋದು. ಇನ್ನೂ ಕೆಲವರಿಗೆ ಎಲ್ಲ ಮಾಡಿ ಅದ್ರ ಬಗ್ಗೆ ಅಹಂಕಾರ ಪಡೋದು ಭಾರಿ ಜಾಸ್ತಿ. ಕರ್ಮಾಚರಣೆ ಮಾಡಿದ ಮೇಲೆ ಅಹಂಕಾರ ಒಂದು ಬರುತ್ತೆ, ಅದನ್ನು ತೀರಿಸಕ್ಕಾಗೋದು. ಸೊ ಎಲ್ಲ ಫ್ಯಾಕ್ಟರ್ ಸೇರಿದ ಕರ್ಮಯೋಗವಾಗೋದ್ರಿಂದ, ಅದರಿಂದ ಜ್ಞಾನ ಬರೋದ್ರಿಂದ, ಅದರಿಂದ ಭಗವಂತ ಅನುಗ್ರಹ ಮಾಡೋದ್ರಿಂದ ನಾವು ಕರ್ಮಾಚರಣೆ ಮಾಡಬೇಕು. ಇವತ್ತು ದೇವರ ಕಾರಣಕ್ಕೆ ಜ್ಞಾನ ಮೇನ್ ಲಿಂಕ್, ಆ ಜ್ಞಾನ ಪಡೆದಕ್ಕೆ ಕರ್ಮ ಲಿಂಕ್, ನೆಕ್ಸ್ಟ್ ಲಿಂಕ್ ಕರ್ಮ ಜ್ಞಾನ ಭಕ್ತಿ ಮೋಕ್ಷ, ಇದು ಲಿಂಕ್ ಅದು. ಇವತ್ತು ಕರ್ಮವನ್ನು ಆಚರಣೆಯೇ ಸೋತಿರೋದ್ರಿಂದ ಮುಂದಿನ ಸ್ಟೆಪ್ ಹೋದಾಗ ಲೆಕ್ಕ. ಮತ್ತು ಕರ್ಮ ಸಂಧ್ಯಾನ ಮಾಡಿದ್ರೆ ಮುಂದೇನು ಕೇಳಬೇಕಾಗಿಲ್ಲ, ಯಾಕೆಂದ್ರೆ ಉಳಿದೆಲ್ಲ ಆಟೋಮೆಟಿಕಲಿ ಮಿಸ್ ಆಗ್ತಾನೆ ಅಂತ. ಆಟೋಮೆಟಿಕಲಿ ಕಳ್ಕೊಂಡ್ಬಿಟ್ಟ, ಇದನ್ನು ಮಾಡ್ತಾನೆ ಅಂದರೆ ಹೋಗ್ತಾ ಹೋಗ್ತಾ ಹಾಗಿದ್ರೆ ಮುಂದೆ ಹೋಗ್ತಿದೆ ಅಂತ. ಆ ದೃಷ್ಟಿಯೇ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾತಿ ನಿರ್ಮಮೋ ಯಾತಿ ಪರಂ ಜೇತಿ ಸ್ವಚ್ಯುತ. ಅದಕ್ಕೆ ಇನ್ನೊಂದು ಸ್ವಾರಸ್ಯವಾದ ಅರ್ಥ ಮಾಡಕ್ಕೆ ಬರುತ್ತೆ. ಯಸ್ಮಿನ್, ಯಹ ಅಂದ್ರೆ ವಾಯು ಅಂತ, ಇಣಗತವು ಅಂತ ಅರ್ಥ ಮಾಡಿಕೊಂಡ್ರೆ ಯಹ ವಾಯು. ಯಸ್ಮಿನ್ ಅಂದ್ರೆ ವಾಯುದೇವರಲ್ಲಿ ಅಧ್ಯಾತ್ಮ ಚೇತಸ, ಭಗವಂತನ ಚಿಂತನೆ ಮಾಡಿ ಅರ್ಪಣೆ ಮಾಡಿದರೆ ಮಾತ್ರ ಮೋಕ್ಷ ಸಿಗ್ತದ್ರೆ ಸಿಗೋದಿಲ್ಲ, ಅದು ವೇಸ್ಟ್ ಆಗುತ್ತೆ ಅಂತ. ಅದಿಟ್ಟುಕೊಂಡೆ ಭಾರತೀಯರೋಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣನಿಗೆ ಸಮರ್ಪಣೆನೇ ಹೊರತು ನೇರ ಸಮರ್ಪಣೆ ಇಲ್ಲ. ಹೀಗೆ ಆ ಶ್ಲೋಕದಲ್ಲಿ ಒಟ್ಟಾಗಿ ಇದರಿಂದ ಏನು ಹೇಳಿದಾಗಾಯಿತು, ಯಾರು ಮೋಕ್ಷಕ್ಕೆ ಹೋಗಬೇಕು ಅದು ಅಧಿಕಾರಿ, ಮತ್ತು ಫಲ ಏನು ಪರಮ್ಯಾತಿ, ಮೋಕ್ಷಕ್ಕೆ ಹೋಗೋದೇ ಫಲ, ಅಜ್ಜಿಗೆ ಮೋಕ್ಷೇಚ್ಛುವೇ ಅಧಿಕಾರಿ, ಈ ಕರ್ಮಗಳೇ ಅದಕ್ಕೆ ಸಾಧನ. ಅದು ಹೇಳ್ತಕ್ಕಂಥ ಗ್ರಂಥವಾದ್ದರಿಂದ ಅದಕ್ಕೋದಕ್ಕೂ ಒಂದು ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಈಗ ಅನುಬಂಧ ಚತುಷ್ಟಯವನ್ನು ಕೂಡ ಅದರಲ್ಲಿ ಹೇಳ್ತಾರೆ. ಯಾವುದೇ ಗ್ರಂಥ ಆರಂಭ ಮಾಡಬೇಕಾದ್ರೆ ಅದು ಆರಂಭಣೀಯ ಅಂತ ಆಗಬೇಕಾದ್ರೆ, ಅದು ಓದಲಿಕ್ಕೆ ಅರ್ಹ ಅಂತ ಆಗಬೇಕಾದ್ರೆ ನಾಲ್ಕು ಇರಬೇಕು. ಎಲಿಜಿಬಿಲಿಟಿ, ಕೋರ್ಸ್ ಓಪನ್ ಮಾಡ್ತಾರೆ, ನೆಕ್ಸ್ಟ್ ಎಲಿಜಿಬಿಲಿಟಿ ಅಂತ ಆಗ್ತಾರೆ, ಆಮೇಲೆ ಪ್ರಾಸ್ಪೆಕ್ಟ್ಸ್ ಆಗ್ತಾರೆ, ಮುಂದೇನು ಉಪಯೋಗ ಅದರಿಂದ ಅಂತ ಆಗ್ತಾರೆ. ಎಲಿಜಿಬಿಲಿಟಿ ಮೊದಲಿರೋದು, ಪ್ರಾಸ್ಪೆಕ್ಟ್ ಆಮೇಲೆ ಸಿಗೋದು, ಕಂಟೆಂಟ್ ವಿಷಯ, ಈ ಮೂರಿದ್ರೆ ಸಂಬಂಧ ಒಂದು, ಹೌ ಟು ಅಪ್ಲೈ ಎಂಬ ಸಂಬಂಧ. ಈ ನಾಲ್ಕು ರೀತಿಯಲ್ಲಿ ಕೆಲಸ ನಡೀಬೇಕು. ಸದಾಚಾರ ಸ್ಮೃತಿಗೆ ಅದು ಇಂಟ್ರಡಕ್ಷನ್. ಇಷ್ಟು ಮಾಡಿ ಮೊದಲನೇ ಕರ್ಮ ಯಾವುದು, ಮಾಡಬೇಕಾದ ಮೊದಲನೇ ಕರ್ಮ ಯಾವುದು ಆಚಾರ್ಯರು ಹೇಳಕ್ಕೆ ಶುರು ಮಾಡ್ತಾರೆ. ಸ್ಮೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಮೊದಲ ಕರ್ಮ ಅಂದರೆ ಸ್ಮೃತ್ವ ವಿಷ್ಣು ಸಮುತ್ಥಾಯ, ಮೊದಲು ಹೇಳೋದೇ ಫಸ್ಟ್ ಕರ್ಮ. ಅಂದ್ರೆ ಹೇಳೋದು ಯಾವುದು ಆಫೀಸಿಗೆ ಬಂದು ಸೈನ್ ಮಾಡೋದು ಕೂಡ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಹಿಸ್ ಡ್ಯೂಟಿ. ಯಾಕೆ ಸೈನ್ ಮಾಡಲಿ ಅಂತ ಕೇಳ್ತಾರೆ ಲಾಟೆ. ಹೇಳೋದೇ ಒಂದು ನಮ್ಮ ಮೊದಲನೇ ಕರ್ಮ. ಅದೇ ಹರೇ ಗೋವಿಂದ ಎಂದೇಳು. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ಉತ್ತಿಷ್ಠ ತ್ರೈಲೋಕ್ಯ ಮಂಗಲಂಪುರು. ಇಲ್ಲೇನು ಹೇಳಿದರು, ಶ್ರುತ್ವ ವಿಷ್ಣು ಸಮುತ್ಥಾಯ. ಹೇಳೋದು ಎಲ್ಲರೂ ಮಾಡ್ತಾರೆ, ದೊಡ್ಡದಲ್ಲ. ವಿಷ್ಣು ಶ್ರುತ್ವ ಸಮುತ್ಥಾಯ, ದೇವರು ಸ್ಮರಣೆ ಮಾಡ್ತಾನೆ ಹೇಳಿದರು. ಸ್ಮರಣೆ ಮಾಡಿ ಹೇಳೋದಲ್ಲ, ಸ್ಮರಣೆ ಮಾಡ್ತಾನೆ ಹೇಳಿದರು. ಇದು ಮುಖ್ಯವಾದ ಕೆಲಸ. ಅಥವಾ ಶ್ರುತ್ವ ಮೊದಲು ಸ್ಮರಣೆ ಮಾಡಿ ಆಮೇಲೆ ಹೇಳು, ಇನ್ನೊಂದು ರೀತಿನ ಸರಿ. ಮೊದಲು ಸ್ಮರಣೆ ಮಾಡಿ ಹೇಳ್ತಿರ್ಲಿಕ್ಕೆ ದೇವರು ಸ್ಮರಣೆ ಮಾಡಿ, ಹಾಸಿಗೆ ಕುತ್ಕೊಳ್ಳೋದು ಬೇರೆ ಒಂದು ಬಿಟ್ಟಿರುತ್ತೆ ಅಲ್ಲ. ಸ್ಮರಣೆ ಮಾಡಿಕೊಂಡು ಹೇಳೋದು, ಮತ್ತೆ ಸ್ಮರಣೆ ಕಂಟಿನ್ಯೂ ಮಾಡೋದು. ಶ್ರುತ್ವ ವಿಷ್ಣು ಸಮುತ್ಥಾಯ, ಅದಕ್ಕೆ ಉತ್ಥಾಯ ಅಲ್ಲಿಲ್ಲ ಆಚಾರ್ಯ. ಸಮ್ಯಕ್ ಉತ್ಥಾಯ, ಸಮ್ಯಕ್ ಉತ್ಥಾಯ, ಚೆನ್ನಾಗಿ ಹೇಳಬೇಕು ಅಂತ ಹೇಳಿ. ಚೆನ್ನಾಗಿ ಹೇಳಬೇಕು ಅಂದರೆ ಶಾಸ್ತ್ರೋಕ್ತ ಕ್ರಮದಲ್ಲಿ ಹೇಳಬೇಕು. ಏನೇನು ಸೇರುತ್ತೆ ಅದಕ್ಕೆ? ಏಳು ಕಾಲಕ್ಕೆ ಹೇಳಬೇಕು ಫಸ್ಟ್. 10 ಗಂಟೆಗೆ ತಪ್ಪ ಹರಿ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅಂದ್ರೆ 10 ಗಂಟೆಗೆ ಏನು ಉಪಯೋಗ? 5 ಗಂಟೆಗೆ ಸೈನ್ ಮಾಡ್ತೀನಿ ಅಂತ ಕೇಳಿದ್ರೆ ಒಳಗೆ ಕುಕ್ಕಿಟ್ ಲಾಕ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಉಪಯೋಗ ಇದೆ. ಅದಕ್ಕೆ ಸಮ್ಯಕ್ ಸರಿಯಾದ ಕಾಲದಲ್ಲಿ ಹೇಳಬೇಕು. ಒಂದು ಸಮಸ್ಯೆ ಮೊದಲನೇ ಅರ್ಥ, ಸರಿಯಾದ ಕಾಲಕ್ಕೆ ಹೇಳಬೇಕು. ಅಂದ್ರೆ ಸರಿಯಾದ ಕಾಲ ಅಂದ್ರೆ ಯಾವುದು? ಬ್ರಾಹ್ಮೀಯ ಮುಹೂರ್ತ ಚೌತ್ಥಾಯ. ಅನೇಕರು ಬ್ರಾಹ್ಮೀಯ ಮುಹೂರ್ತ ಅಂತ ಕರೀತಾರೆ, ತಪ್ಪದು. ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ. ಬ್ರಾಹ್ಮ ಮುಹೂರ್ತ ಅಂದ್ರೆ ಏನು? ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಬ್ರಾಹ್ಮ ಮುಹೂರ್ತ. ಸೂರ್ಯೋದಯಕ್ಕಿಂತ ಮುಂಚೆ ಹೇಳಿ, ತುಂಬಾ ಲೇಟ್ ಅಂದ್ರೂ ಕೂಡ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೇಳಿದ್ರು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಿದ್ರೆ ಅರುಣೋದಯಕ್ಕೆ ಹೇಳಿದ್ರು. ಅರುಣೋದಯದಲ್ಲಿ ಎದ್ದು ಅಂದರೆ ವಾದರಾಜ ಸ್ವಾಮಿಗಳು ದಿನಗಳನ್ನು ಕಡೆಯುವ ಜನರೇ ಸುಜನರು ಅಂತ ಒಂದು ಪದ್ಯದಲ್ಲಿ ಅರುಣೋದಯ ಕಾಲಕ್ಕೆ ಹೇಳಿದರು. ಯತಿಗಳಾದರೆ ಇನ್ನೂ ಮುಂಚೆ ಅರುಣೋದಯ ಕಾಲಕ್ಕೆ ಸ್ಥಾನಕ್ಕೆ ಕೊಡಬೇಕು. ಯತಿಗಳ ಗೃಹಸ್ಥರಿಗೂ ವ್ಯತ್ಯಾಸ. ಸನ್ಯಾಸ ತಗೋತೀವಿ ಅಂತ ಅಷ್ಟು ಯೋಚನೆ ಮಾಡಬೇಕು, ಸನ್ಯ ಅರುಣೋದಯ ಸ್ನಾನ ಮಾಡಬೇಕು ನೆನಪಿರಲಿ ಅಂತ ಹೇಳ್ತಾರೆ. ಇನ್ನು ಹೇಳೋದೇ 10ಕ್ಕೆ ದುರುಪಯೋಗಿಲ್ಲ. ಉಳಿದವರು ಅರುಣೋದಯಕ್ಕೆ ಹೇಳಬೇಕು. ಯತಿಗಳು ಅರುಣೋದಯಕ್ಕೆ ಸ್ನಾನ ಮಾಡಬೇಕಾಗಲಿ ಅಂದರೆ ಎಷ್ಟು ಇನ್ನು ಎಷ್ಟು ಮುಂಚೆ ಹೇಳಬೇಕಾಗಲಿ, ಇನ್ನು 1.5 ಗಂಟೆ ಮುಂಚೆ ಹೇಳಬೇಕು. ಅದು ಯತಿಗಳಿಗೂ ಇರೋ ಡಿಫರೆನ್ಸ್. ಯಾಕೆ ಅರುಣೋದಯದ ಮಹತ್ವ ಹೇಳ್ತಾರೆ ಅಂತ ಕೇಳಿದರೆ, ಲೌಕಿಕವಾಗಿಯೂ ಸರಿ, ವೈಜ್ಞಾನಿಕವಾಗಿಯೂ ಸರಿ, ಮುಖ್ಯವಾಗಿ ತಾತ್ವಿಕವಾಗಿಯೂ ಸರಿ. ಅದರಲ್ಲಿ ಆಚಾರ್ಯರು ಇಷ್ಟಾವೃತ ಮಾಡಲು ಶೋಕವನ್ನು ಹೇಳ್ತಾರೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ, ಯತೀನಾಂ ಸ್ನಾನಕಾಲೋಯಂ ಗಂಗಾಂಭ ಸದೃಶ ಸ್ಮೃತಃ. ಆ ಕಾಲದಲ್ಲಿ ಅರುಣೋದಯ ಕಾಲಕ್ಕೆ ನಮ್ಮ ಮನೆಯ ನೀರಿನಲ್ಲಿ ಗಂಗಾ ಸನ್ನಿಧಾನ ಇರ್ತದೆ. ಸ್ಲೋಲಿ ಕಡಿಮೆ ಆಗ್ತದೆ, ಸೂರ್ಯೋದಯಕ್ಕೆ ವ್ಯಾನಿಷ್ ಆಗಿದೆ. ಅಷ್ಟೊಳಗೆ ಉಪಯೋಗ ಗ್ರಹಣದ ಕಾಲ ಹಾಗೆ ಪರ್ವ ಕಾಲ ಹಾಗೋ ಹಾಗೆ. ಸೂರ್ಯೋದಯಕ್ಕಿಂತ ಮುಂಚೆ ನೀರಿನಲ್ಲಿ ಗಂಗಾ ಸನ್ನಿಧಾನ ಇದೆ. ಅರುಣೋದಯ ಕಾಲಕ್ಕೆ ಮ್ಯಾಕ್ಸಿಮಮ್ ಸನ್ನಿಧಾನ, ಅದಕ್ಕೆ ಅಕೃತಿ ಸ್ಥಾನ ಮಾಡೋದು ಅರುಣೋದಯ ಕಾಲ. ಸೂರ್ಯೋದಯದೊಳಗೆ ಮಾಡಿದರೆ ಮಧ್ಯಮ, ಸೂರ್ಯೋದಯ ಆಮೇಲೆ ಮಾಡಿದರೆ ಅಧಮ. ಆ ದೃಷ್ಟಿಯಿಂದ ಸ್ಮೃತ್ವ ವಿಷ್ಣು ಸಮುತ್ಥಾಯ, ವಿಷ್ಣು ಸ್ಮರಣೆ ಮಾಡ್ತಾನೆ ಹೇಳಬೇಕು. ಸ್ಮೃತು ವಿಷ್ಣು ಸ್ಮೃತ್ವ ಅಂತ ಹೇಳಿದ್ರಿಂದ ಬರೀ ಎದ್ರೆ ಕರ್ಮ ಅಲ್ಲ, ಹರಿಸ್ಮರಣೆ ಮಾಡಿದ್ರೇನೆ ಕರ್ಮ. ವಿಷ್ಣು ಶಬ್ದದಿಂದ ವೈಷ್ಣವರು ಉಪಲಕ್ಷಿತ. ಪೃಥ್ವೀಮಣ್ ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವೈವಹಿ ಅದೆಲ್ಲ ಹೇಳಬೇಕು. ಅದೇ ರೀತಿ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ತೆಯೇ ಗುರುಂ ನಮ. ಇನ್ನು ವಿಸ್ತಾರವಾದಾಗ ಎಲ್ಲ ಹೇಳ್ಕೊಳ್ಳೋ ಶ್ರೇಷ್ಠ. ಒಂದೇ ವಿಷ್ಣು ನಮಾಮಿ ಶ್ರೀಮತ ಜಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಧಿಪತಿ ದಯಿತಾಂ ವಾರುಣೀಂ ಅಭ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನ್ ಅತಿ ಸಕಲಸುರಾಂ ಸದ್ಗುರುನ್ ಮದ್ಗುರುಂಶ್ಚ. ಇದಿನ್ನೂ ಶ್ರೇಷ್ಠ. ಅದೂ ಆಗಲಿಲ್ಲ, ಬಹಳ ಅರ್ಜೆಂಟ್ ಬೇಕಾ? ನಮೋಸ್ತು ತಾತ್ವಿಕಾದಿ ಆ ಶ್ಲೋಕ ಹೇಳಿದರೆ ಗುರುಸ್ಮರಣೆ ಬ್ರಹ್ಮಾಂತಾಗುರು ಎಲ್ಲ ಹೇಳ್ಕೊತಾ ಬರಬಹುದು. ಇಲ್ಲ ಹೋದರೆ ಪೃಥ್ವೀಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ತೆ ಗುರು ನಮ. ಸರಳವಾಗಿ ಹರಿಸ್ಮರಣೆ ಉತ್ತಿಷ್ಟೋತ್ತಿಷ್ಟ ಗೋವಿಂದ, ದೇವತಾಸ್ಮರಣೆ ನಮೋಸ್ತು ತಾತ್ವಿಕ ದೇವ, ಆಮೇಲೆ ವಿಶೇಷವಾಗಿ ಗುರುಸ್ಮರಣೆ ಪೃಥ್ವೀಮಂಡಲ ಮಧ್ಯಸ್ಥ. ಎಷ್ಟು ಸುಲಭ, 3 ಶ್ಲೋಕ ಹೇಳ್ತಾ ಹೇಳ್ತಾ ಹಾಗೆ ಬಂದು. ಇದಕ್ಕೇನು ಸಿದ್ಧಿ ಬೇಕಾಗಿಲ್ಲ, ಯಾವ ಸಿದ್ಧಿನೂ ಬೇಕಾಗಿಲ್ಲ. ಹೇಳೋದು ಕಣ್ಣು ತೆಗೆಯೋದೆ ಮುಖ್ಯ ಆಗ್ತದೆ. ಯಾಕಂದ್ರೆ ಇವಿಷ್ಟು ಹೇಳ್ಕೊಟ್ಟು ಸ್ನಾನ ಮಾಡ್ಕೊಂಡು ಹೇಳ್ತೀನಿ ಅಂತ ಹೇಳಿಬಿಟ್ರೆ ತಪ್ಪದು. ಅಯ್ಯೋ ಅಂತ ಹೇಳೋದೇ ಜಾಸ್ತಿ, ಭಾಳ ಜನ ಅಯ್ಯೋ ಅಂತಾನೆ ಶುರು ಮಾಡ್ತಾರೆ. ಅಯ್ಯೋ 7 ಆಗಿಬಿಡುತ್ತೆ ಅಂತ ಶುರು ಮಾಡ್ತಾರೆ. ಅಯ್ಯೋ 5 ಆಯ್ತಾ, ಅಯ್ಯೋ ಅಂತಾನೆ ಮೊದಲನೇ ಪದ. ಅಮಂಗಳ ಶಬ್ದ ಅದು, ಅದನ್ನು ಉಚ್ಚಾರಣೆ ಮಾಡಿದ್ರೆ ಇಡೀ ದಿವಸ ಅಮಂಗಳ ಆಗಿಬಿಡುತ್ತಾರೆ. ಹಾಗೆ ಮಾಡಬಾರ್ದು. ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಅದು ಒಂದು ಮಾತೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಅದರ ಕಲಿ ಸಂತರಣ ಉಪನಿಷತ್ತು ಅಂತ ಕರೀತಾರೆ. ಕಲಿ ಸಂತರಣ ಉಪನಿಷತ್ತು ಅಂತ ವಾಕ್ಯ ಕೇಳ್ತಾರೆ. ಮತ್ತು ಎಲ್ಲರೂ ಹೇಳ್ಬೋದಾದ ಉಪನಿಷತ್ತು, ಅದು ವಿಶೇಷ. ಆದರೆ ಉಪನಿಷತ್ತನ್ನು ಸಾಮಾನ್ಯವಾಗಿ ಅನಧಿಕಾರಿಗಳು ಹೇಳಬಾರ್ದು. ಇದು ಹಾಗಲ್ಲ, ಎಲ್ಲರೂ ಹೇಳಬಹುದಾದಂತಹ ಒಂದು ವಿಶೇಷವನ್ನು ಅದಕ್ಕೆ ಇಟ್ಟಿದ್ದಾರೆ. ಆ ರೀತಿ ಹೇಳಿ ದೇವರು ಅದಕ್ಕೆ ಹರೇ ಗೋವಿಂದ ಎಂದು ಹೇಳು, ಹರೇ ಕೃಷ್ಣ ಅನ್ನೋ ಪದಕ್ಕೆ ಲಿಂಕ್ ಸಿಕ್ತದೆ ದಾಸರಾಯರ ಮಾತಿಗೂ. ಅದು ಅದು ಹೇಳಿದ್ರೆ ವಿಶ್ವಾಗಿಷ್ಣು ಸಬುತ್ಥಾಯ ಮತ್ತು ಬಲಮಗ್ಲಲ್ಲೇ ಎಳೆದು, ಅದು ಅಂಡರ್ಸ್ಟ್ಯಾಂಡ್ ಮತ್ತೆ ಬಲಮಗ್ಲದಲ್ಲೇ ಎಳೆದು, ಮಲಗಬೇಕಾದ್ರೆ ಎಡಮಗ್ಲೇ ಮಲಗಬೇಕಂತೆ, ಹೇಳ್ಬೇಕಾದ್ರೆ ಬಲಮಗ್ಲನ್ನು ಹೇಳಬೇಕಂತೆ. ಇದು ಪದ್ಧತಿ, ಬಲಮಗ್ಲಲ್ಲಿ ಹೇಳಬೇಕು, ಸರಿಯಾಗಿ ಹೇಳಬೇಕು, ಹರಿಸ್ಮರಣೆ ಮಾಡಬೇಕು. ಸ್ಮೃತ್ವಾಗಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ, ಆಮೇಲೆ ಶೌಚವನ್ನು ಪೂರೈಸಬೇಕು. ಎದ್ದು ಹರಿಸ್ಮರಣೆ ಮಾಡಿದ್ದಾನೆ ಈಗಾಗಲೇ, ಶೌಚ ಕಾರ್ಯವನ್ನು ಮಾಡಬೇಕು. ಶೌಚ ಕಾರ್ಯ ಅಂತ ಹೇಳಿದಾಗ ಅದೆಲ್ಲ ಬಲಮೂತ್ರ ವಿಸರ್ಜನೆ ಎಲ್ಲ ಅಂದಷ್ಟು, ಅದಕ್ಕೆ ನಿಯಮಗಳ ಮಧ್ಯೆ ಶೌಚ ಕಾರ್ಯ ಹೇಗೋ ಮಾಡಾಗಿಲ್ಲ, ಅದಕ್ಕೆ ವಾಸ್ತು ನೋಡ್ತಾರಲ್ಲ ಅದು ನೈರುತ್ಯ ದಿಕ್ಕಿ ಹೋಗಬೇಕು. ಈ ವಾಸ್ತು ಉಲ್ಟಾ ಪಟ ವಾಯುವ್ಯಕ್ಕೆ ಮಾಡಿಬಿಟ್ರೆ, ಇವರು ಅದಕ್ಕಾರ ವಾಯುವ್ಯಕ್ಕೆ ಅಂತ ಮಾಡಿದ್ದಾರೆ ತಪ್ಪು. ನೈರುತ್ಯಕ್ಕೆ ಯಾವಾಗಲೂ ಕೂಡ ವಾಯುವ್ಯಕ್ಕೆಲ್ಲ ಶಾಸ್ತ್ರೀಯವಾದಂತಹದ್ದಕ್ಕೂ ಶೌಚ ಪದಾರ್ಥ ಶೌಚಾಲಯಕ್ಕೆ ಇತ್ಯಾದಿ ಅಂತ ಕೇಳಿದರೆ ನೈರುತ್ಯ ದಿಕ್ಕಿಗೆ. ಅನಂತರ ಉತ್ತರಾಭಿಮುಖ ಕೊಡಬೇಕು, ಮತ್ತೆ ಅದೊಂದು ವಿಶೇಷ, ಮತ್ತೆ ಉತ್ತರಾಭಿಮುಖವಾಗೇ ಇರಬೇಕು. ನೈರುತ್ಯ ದಿಕ್ಕು ಉತ್ತರಾಭಿಮುಖವಾಗಿ ಕೂಡೋದು, ಯಾವ ಕಾಲಕ್ಕೂ ಪೂರ್ವಾಭಿಮುಖ ಆಗಬಾರದು, ಬಹಳ ಅನಿಷ್ಟ. ಪಶ್ಚಿಮಾಭಿಮುಖನೂ ಆಗಬಾರದು, ಬಹಳ ಅನಿಷ್ಟ. ದಕ್ಷಿಣ ಅಂಬುದು ಸೆಕೆಂಡ್, ಉತ್ತರಾಭಿಮುಖವ ನಂಬರ್ ಒನ್. ಅದು ಮುಂದಿನ ಭಾಗ. ಶೌಚದ ವಿಧಿ ಎಲ್ಲ ಆಚಾರ್ಯ ಹೆಚ್ಚಿಸಿ ಹೇಳಕ್ಕೆ ಹೋಗೋದಿಲ್ಲ. ಸಮುತ್ಥಾಯ ಅಷ್ಟೇ, ಸಮುತ್ಥಾಯ ಅನ್ನೋದು ಮುಂದೆ ಕೃತ್ವಾ ಶೌಚಂ ಯಥಾವಿಧಿ, ಯಥಾವಿಧಿ ಎಲ್ಲ ಸೇರ್ಕೊಂಡು ಹೋಗ್ತಾರೆ. ಅದನ್ನು ಆಚಾರ ಡಿಟೇಲ್ಸ್ ಹೇಳಕ್ಕೆ ಹೋಗೋದಿಲ್ಲ, ಬೇರೆ ಕಡೆ ತಿಳ್ಕೊಡಿ ಅಂತ ಹೇಳ್ತಾರೆ. ಅದನ್ನು ವ್ಯಾಖ್ಯಾನವನ್ನು ತಿಳ್ಕೊಳ್ಬೇಕು, ವ್ಯಾಖ್ಯಾನ ಬೇಕು ಆ ಟೀಚರ್ಸ್ ಕೊಡ್ತಾರೆ. ಸದಾಚಾರ ಸ್ಮೃತಿಗೆ ವಿಶ್ವನಾಥ ಸೂರಿಗಳು ಅಂತ ಒಬ್ಬರು, ತರಂಗಿಣಿ ರಾಮಾಚಾರ್ಯರು ಬಹಳ ಪ್ರಸಿದ್ಧವರು. ಇಲ್ಲಿ ವ್ಯಾಸರಾಯರ ಸ್ಥಳ, ನ್ಯಾಯಾಮೃತ ಬರೆದವರು, ನ್ಯಾಯಾಮೃತ ತರಂಗಿಣಿ ಅಂತ ಗ್ರಂಥ ಬರೆದವರು ರಾಮಾಚಾರ್ಯರು ಅಂತೇಳಿ, ಅವರಪ್ಪ ವಿಶ್ವನಾಥ ಸೂರಿಗಳು ಅಂತೇಳಿ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಪೂರ್ತಿ ಸಿಕ್ಕಿಲ್ಲ, ಸಿಕ್ಕಿರೋದು ಬರೀ ಸ್ವಪೇಧ್ಯಾಯ ಜನಾರ್ದನ ಅರ್ಧಕ್ಕೆ ಸಿಕ್ಕಿದೆ ಅಷ್ಟೇ. ಅರ್ಧಕ್ಕೆ ಸುಮಾರು 160 ಪುಟ ಬರ್ತಾರೆ ವ್ಯಾಖ್ಯಾನ, 160 ಪುಟ ಲೆಕ್ಕ ಹಾಕಿ ನೋಡಿ. ವಿಶ್ವದಪ್ಪ ಪುಸ್ತಕ ಇದೆ, ಇನ್ನು ಅರ್ಥ ಮಾಡ್ಕೊಂಡು ಎಷ್ಟು ಡೀಟೇಲ್ಸ್ ಕೊಟ್ಟಿರ್ತಾರೆ ಗೊತ್ತಾಗಿ. ಬರೀ ಪ್ರಮಾಣ ವಾಕ್ಯಗಳು, ಪ್ರತಿಯೊಂದು ಬಗ್ಗೆ ಡಿಸ್ಕಷನ್. ಕೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ಅಲ್ಲಿ ಶೌಚ ಅನೇಕ ವಿಷಯ ಹೇಳ್ತಾರೆ, ಬಹಳ ಜನ ಗೊತ್ತಿಲ್ಲ. ಶೌಚ ಕಾಲದಲ್ಲಿ ಬಾಯಿ ಮುಕ್ಕಳು ಉಗುಳಬೇಕಾದ್ರೆ ಎಡಗಡೆ ಓಡಿ ಬಲಗಡೆ ಉಳಬೇಡಿ, ಎದುರುಗಡೆ ಉಳಬೇಡಿ, ಎಲ್ಲ ನಿಯಮಗಳಿವೆಲ್ಲ ಕೊಡೋಣ. ಎದುರುಗಡೆಗೆ ದೇವತೆಗಳಿರ್ತಾರೆ, ಏನು ಮಾಡಿದ್ರೆ ಎದುರುಗಡೆ ಉಳಾಗಿಲ್ಲ. ಬಲಗಡೆಗೆ ಪಿತೃಗಳಿರ್ತಾರೆ, ಉಳಾಗಿಲ್ಲ. ಎರಡಗಡೆ ರಾಕ್ಷಸ ಇರ್ತಾರೆ, ಅವ್ರ ಮೇಲೆ ಓಡಿ ಅಂತ ಹೇಳಿದ್ರು. ರಾಕ್ಷಸರ ಮೇಲೆ ಬಲಗಡೆ ಉಳಿಬಿಡ್ತಾರಲ್ಲ, ದೇವತೆ ಉಳಿದಾಗುತ್ತೆ, ಪಿತೃಗಳ ಮೇಲೆ ಶಾಪ ಹಾಕಿದ್ರು. ಅದಕ್ಕೂ ಶಾಸ್ತ್ರ ಇದೆ. ಇದೆಲ್ಲ ವಾಸ್ತು ಬರೀ ಮನೆ ವಾಸ್ತು ನೋಡ್ತಾರೆ ಹೊರತು ಈ ವಾಸ್ತು ನೋಡೋದಿಲ್ಲ. ಬಲಗಡೆಯಲ್ಲಿ ಎದುರುಗಡೆಯಲ್ಲಿ ಏನು ಮಾಡಿ, ಎಡಗಡೆಗೆ ಮಾತ್ರ. ದೇವರು ನಮಸ್ಕಾರ ಮಾಡಬೇಕಾದ್ರೆ ಬಲಗಡೆಯಿಂದ ಮಾಡಿ, ಎಡಗಡೆಯಿಂದ ಮಾಡಬಾರದು, ಎದುರುಗಡೆಯಿಂದ ಮಾಡಬಾರದು, ಅದು ನಿಯಮ. ಯಾವುದು ಕೆಳಗಡೆ ನಮಸ್ಕಾರ ಮಾಡ್ತಾರೆ, ಹಾಗೆಲ್ಲ ಮಾಡಬಾರದು. ದೇವರಿಗೆ ಬಲಗಡೆಯಿಂದ ಮಾತ್ರ ನಮಸ್ಕಾರ ಮಾಡಬೇಕು ಹೊರತು ಬೇರೆ. ತುಂಬಿದ ಸಮಾರಂಭದಲ್ಲಿ ಯೋಚನೆ ಇಲ್ಲ, ಯಾವ ಹುಡುಗರಿಗೆ ನಮಸ್ಕಾರ ಮಾಡೋಕ್ಕಾಗಲ್ಲ, ಇವ್ರಿಗೆ ಸಾವಿರಾದ ಸೇರ್ತಾ ಅವ ಎಕ್ಸೆಪ್ಷನ್. ಅವೆಲ್ಲ ಕೂಡ ಆದರೆ ಸರಿಯಾಗಿ ಅವಕಾಶ ಇದ್ದ ಕಾಲ ಬಲಗಡೆಯಿಂದನೇ ಮಾಡುತ್ತೆ. ಅವೆಲ್ಲ ನಿಯಮಗಳು, ಕೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತಹ ಸಮಾಚಮ್ಯ. ಅದು ಯಥಾವಿಧಿ ಧೌತದಂತಹ, ಅಲ್ಲಿ ಒಂದು ಯಥಾವಿಧಿ ಧೌತದಂತಹ ದಂತ ಸಾವನೆಯನ್ನು ವಿದ್ಯುಕ್ತವಾಗಿ ಮಾಡ್ಕೋಬೇಕು. ಅವ ಅದು ಬೇರೆ, ಬರೀ ನಾಮಸ್ಮರಣೆ ಮನಸ್ಸನ್ನು ದೋಷ ಇಲ್ಲ. ಅವು ಇನ್ನೂ ಸ್ವಾರಸ್ಯ ಅಂದರೆ ದೈತ್ಯ ತಾರತಮ್ಯ ಚಿಂತನೆ ಮಾಡಬೇಕು. ಶೌಚಾದಿಗಳ ಕಾಲದಲ್ಲಿ ದೈತ್ಯ ತಾರತಮ್ಯ ಚಿಂತನೆ ಮಾಡಬೇಕು. ಹರಿಕತಾಮೃತಾರ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಕಾಲ ಆಯಾ ಕಾಲದಲ್ಲಿ ಏನೇನು ಸ್ಮರಣೆ ಮಾಡಬೇಕು, ಆದರೂ ಕೂಡ ಅದು ಹರಿದ್ವೇಷಗಳು ಸ್ಮರಣೆ ಮಾಡಬೇಕು. ದ್ವೇಷ ಆ ದ್ವೇಷವನ್ನು ತೋರಿಸಬೇಕು ಅವರ ಮೇಲೆ. ಹಾಗೂ ಹರಿಸ್ಮರಣೆ ಇಂಡೈರೆಕ್ಟ್ ಮಾಡಿದಾಗ ದುರ್ಮತ ಖಂಡನೆ ಮಾಡ್ತಾ ಹೇಗೆ ಸ್ತೋತ್ರ ಮಾಡ್ತೇವೆ ಹಾಗೆ. ಅದೆಲ್ಲ ನಿಯಮಗಳು, ಧೌತದಂತಹ ಸಮಾಜನ್ಯ ಧೌತ ಯಥಾವಿಧಿ ಧೌತದಂತಹ. ದೈತ್ಯರ ಸ್ಮರಣೆ ಏನಂತ, ಪಾಪಿಗಳು ಅಂತ ಸ್ಮರಣೆ ಮಾಡ. ಪಾಪಿಗಳು ಸ್ಮರಣೆ ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ತದೆ, ಅಥವಾ ಕೆಟ್ಟವ್ರು ಬೈಕೋಬಾರದಂತೆ, ಒಳ್ಳೆಯವ್ರು ಬೈಕೋಬಿಟ್ರೆ ಏನಾಗ್ತದೆ, ಕೆಟ್ಟದಾಗ್ತಾರೆ. ಆತ ದೈತ್ಯರಿಗೆ ಅನಿಷ್ಟವಾಗಲಿ, ದುರ್ಯೋಧನ ಪಾಪಿಷ್ಟ ಬರೀ ದುರ್ಯೋಧನ ಸತ್ಯ ಮಾಡೋದು, ಪಾಪಿಷ್ಟ ಅಂತ ಸ್ಮರಣೆ ಮಾಡಬೇಕು. ಸ್ಮರಣೆ ಅಂತ ಒಳ್ಳೆಯದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ, ಆಗಲ್ಲ. ಕೆಟ್ಟದಕ್ಕೂ ಸ್ಮರಣೆ ಅಂತ ಕರೀತಾರೆ. ಆದ್ದರಿಂದ ಕೆಟ್ಟದಿರೋ ದುಷ್ಟ ದುಷ್ಟತ್ವೇ ಸ್ಮರಣೆ ಮಾಡೋದು ವಿಹಿತ. ಆದ ಕಾಲ ಅವರಿಗೆ ಅದೇ ಹೇಳ್ತಿರೋದು, ಅವ್ರ ಪಾಪಿಗಳು ಅಂತ ಸ್ಮರಣೆ ಮಾಡ್ತಾರೆ. ಅಯೋಗ್ಯ ಅಂತ ಹೇಳೋದಿಲ್ಲ ಆತ, ಇಂಥ ಕಾಲದಲ್ಲಿ ಸ್ಮರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಒಳ್ಳೆಯವರು ಕೆಟ್ಟ ಕಾಲದ ಸ್ಮರಣೆ ಮಾಡಬಾರ್ದು, ಕೆಟ್ಟವರು ಒಳ್ಳೆಯದ್ರ ಸ್ಮರಣೆ ಮಾಡ್ತಾರೆ. ಅದೇ ಈ ರೀತಿ ದೇವರ ಸ್ಮರಣೆ, ದೇವರ ದ್ವೇಷಗಳ ಸ್ಮರಣೆ, ಆ ರೀತಿ ದೇವರ ಸ್ಮರಣೆ. ಧೌತದಂತಹ ಸಮಾಚಮ್ಯ, ಆಮೇಲೆ ಆಚಮನವನ್ನು ಮಾಡಬೇಕು. ಧೌತದಂತಹ ಸಮಾಚಮ್ಯ, ಹಲ್ಲು ಜೊತೆಗೆ ಯಾವ ಸೌ ಇದಾಗಬೇಕು, ಕಟ್ಟಿಗಳಾಗಬೇಕು, ಎಷ್ಟು ಬೇಕು, ಎಷ್ಟು ಬಾಯಿ ಮುಕ್ಕಳು ಎಲ್ಲ ಇವುಗಳು ಹೇಳ್ತಾರೆ. ಹಲ್ಲು ಉಜ್ಜಲಕ್ಕೆ ಆಗಲಿಲ್ಲ, ಹೌದಲ್ಲ, ಪಿತೃಕಾರ್ಯ ಇದ್ದರೆ ಹಲ್ಲು ಉಜ್ಜಬಾರ್ದು. ಭಾಳ ಜನ ಗೊತ್ತೇ ಇಲ್ಲ, ಯಾವಾಗ ಉಜ್ಜಿದ್ದೆ ಉಜ್ಜಿದ್ದೆ ಅಂತ, ಇಲ್ಲ ಅವರು ಬಿಟ್ಟಿದ್ದೆ ರಾತ್ರಿ ಮಲಗ ಉಜ್ಜಿ ಮಲಿಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಿ ಬೆಳಿಗ್ಗೆ ಅಷ್ಟೇ ಹಲ್ಲು ಉಜ್ಜಿರುತ್ತೆ ಹೊರತು ಇವು ನಾದೇ ಕೇಳಿಬಿಟ್ರೆ ಏನು ತಿಂದಾಗಲೂ ಹಲ್ಲು ಉಜ್ಜಿ ಅಂತ ಹೇಳ್ತಾರೆ. ರಾತ್ರಿ ಮಲಿಕೊಂಡು ಹಲ್ಲು ಉಜ್ಜಿ ಮಲಿಕೊಂಡು ಅಂತ ಹೇಳ್ತಾರೆ, ತಪ್ಪು. ಶಾಸ್ತ್ರ ಪ್ರಕಾರ ಹಾಗೆಲ್ಲ ಮಾಡಬಾರ್ದು. ಬೆಳಿಗ್ಗೆ ಅಷ್ಟೇ ಹಲ್ಲು ಉಜ್ಜಿದ ಹೊರತು ಉಳಿದಂತೆ ಹಲ್ಲು ಉಜ್ಜಬಾರ್ದು. ಉಜ್ಜಬಾರದು, ಅವತ್ತು ರಾತ್ರಿ ಉಜ್ಜಬೇಕು, ಅವತ್ತು ಮಾತ್ರ. ದಶಮ್ಯಾಂ ಏಕ ಭುಕ್ತ ಖಾದಯೇ ದಂತ ಸಾವನ. ಏಕಾದಶಿ ದಿವಸ ಅಥವಾ ಬರೋ ದಿವಸ ಉಪವಾಸ ದಿವಸ ವಿಷ್ಣು ಪಂಚಕ ಎಲ್ಲ ಮಾಡೋರಲ್ಲ, ಹಿಂದಿನ ದಿವಸ ರಾತ್ರಿ ಎಲ್ಲ ಫಲ ಇತ್ಯಾದಿ ಎಲ್ಲ ಮುಗಿಸಿದ ಮೇಲೆ ಲಾಸ್ಟ್ ಸ್ಟೇಜ್ ಹಲ್ಲು ಉಜ್ಜಿಬಿಟ್ಟು ಅವೆನ್ ಮಾಡ್ಕೊಂಡು, ಆದರೆ ಉಳಿದ ದಿವಸದಲ್ಲಿ ಬೆಳಗ್ಗೆನೇ ಹಲ್ಲು ಉಜ್ಜಬೇಕು, ದಶಮಿ ಬಿಟ್ಟುಬಿಟ್ಟು ಬೆಳಗ್ಗೆನೇ ಉಜ್ಜಬೇಕು, ಆಮೇಲೆ ಉಜ್ಜಿ ಆಗಿ ಅದಕ್ಕೆ ವಿಧಿವಿಧಾನ ಇಂಥದ್ದೇ ಇದಾಗಬೇಕು ಅಂತ ಇದೆ. ಪಿತೃಕಾರ್ಯಾಗಿದ್ದ ಉಜ್ಜಿ ಆಗಿಲ್ಲ ಹೇಳ್ಬಿಟ್ಕೊಂಡಿರ್ಬೇಕು, ಏಕಾಚಿ ಉಜ್ಜಿ ಆಗಿಲ್ಲ, ಪಿತೃಕಾರ್ಯ ಉಜ್ಜಿ ಆಗಿಲ್ಲ, ಅವಾಗ ಏನು ಮಾಡಬೇಕು? ಸಂಶುಟ್ಟು ಬೇಕಲ್ಲ ಅಂತ ಕೇಳಿದರೆ ಅಪಾಂ ದ್ವಾದಶ ಗಂಡು ಶೈಲಿ ಹೇಳ್ತಾ ಅಭಾವೇ ದಂತ ಕಾಷ್ಠಾನ ನಿಷಿದ್ಧೇಜ ತಥಾಹನಿ ಅದ್ವಿಧಿ ದ್ವಾದಶ ಗಂಡೂಷೈಹಿ ಮುಖಶುದ್ಧಿ ವಿಧೀಯತೆ. ಅದು ಸ್ಮೃತಿ ವಾಕ್ಯ. ಅಭಾವೇ ದಂತ ಕಾಷ್ಠಾನ, ದಂತ ಕಾಷ್ಠಗಳು ಸಿಗಲಿಲ್ಲ ನನಗೆ, ಆಗೇನು ಮಾಡಬೇಕು? ಅಥವಾ ನಿಷಿದ್ಧ ದಿವಸ ಏನು ಮಾಡಬೇಕು? ಅದಕ್ಕೆ ಆಲ್ಟರ್ನೇಟಿವ್ ಹೇಳುತ್ತಾರೆ, 12 ಸತಿ ಬಾಯಿ ಮಕ್ಕಳು ಸುಗುಡಿದರೆ ಅದು ಹಲ್ಲು ಉಜ್ಜಿತಿ ಇಕ್ವಲೆಂಟ್ ಅಂತ ಹೇಳ್ತಾರೆ. ಅದು ಸೈಂಟಿಫಿಕಲಿ ಪ್ರೂವ್ಡ್. ಯಾವ್ದಾದ್ರು ಡೆಂಟಿಸ್ಟ್ ಸುಮ್ಮನೆ ಕೇಳಿ, ನೀವು ಅವ್ರು ಮಾಧ್ವನಾಗಬೇಕಾಗಿಲ್ಲ, ಬ್ರಾಹ್ಮಣನಾಗಬೇಕಾಗಿಲ್ಲ, ಹಲ್ಲು ಉಜ್ಜಕ್ಕೆ ಭಾರಿ ಕಷ್ಟ ಅದೇನು ಮಾಡೋದು ಹೇಳಿದ್ರೆ ಆಟೋಮೆಟಿಕ್ 12 ಸತಿ ಅಂತ ಹೇಳ್ತಾರೆ ಆಶ್ಚರ್ಯ ಅಂತ ಕೇಳಿದರೆ. ಅವ್ರು ಬರೀ ಬಾಬು ಕುಸಿದ್ರೆ 12 ಸತಿ ಅಂತ ಹೇಳ್ತಾರೆ. ಯಾವ ಟಿ ವಿ ಇಂಟರ್ವ್ಯೂಲ್ಲೇ ಮೂರು ಯಾವಾಗಲೂ ಡಾಕ್ಟರ್ ಹೇಳಿದ್ದೆ ಮಾತನ್ನ ಟಿ ವಿ ಇಂಟರ್ವ್ಯೂನಲ್ಲಿ 12 ಸತಿ ಅಂತ ಹೇಳಿ ಅಂದರೆ 12 ಒಂಬೋದು ಶಾಸ್ತ್ರದ ಪದ್ಧತಿ ಹಾಗೆ ಬಂದೋಗ್ಬಿಟ್ಟು. ಹಾಂ, ಅದು ಮಕ್ಕಳು ಚೆನ್ನಾಗಿ ಕುಡಿಸು, ಬಾಯಿ ಮಕ್ಕಳು ಸರಿಯಾಗಿ ಕುಡಿಸು, ಕ್ಲೀನ್ ಆಗಿಬಿಡುತ್ತೆ ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಏನಾಗುತ್ತೆ ಗೊತ್ತಾ? ಸಾಧನಪಡಿಸಿದ ದಿವಸ ಹಲ್ಲು ಉಜ್ಜಿದ್ರೆ ಪಿತೃಗಳು ತಗೊಳ್ಳೋದಿಲ್ಲ, ನಿಷಿದ್ಧ. ಅವನು ಏನಾದ್ರೂ ಮಾಡಿದಾರೆ ಅಕ್ಕ, ಅವ್ರು ಶುದ್ಧಿ ಇಲ್ಲ ಅಂತಾನೆ ಅರ್ಥ. ಅದೆಲ್ಲ ಎಷ್ಟೇ ಅನುಸರಿಸ್ತಾರೆ, ಅವರೇ ಪುರೋಹಿತರು ಹೇಳಲ್ಲ, ಅವರೇ ಉಜ್ಕೊಂಡ್ಬಂದಿರ್ತಾರೆ, ಆದರೆ ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವ್ರಿಗೆ ಗೊತ್ತಿಲ್ಲ ವಿಷಯಗಳೆಲ್ಲ, ಸರಿಯಾಗಿ ಅಭ್ಯಾಸ ಮಾಡಬೇಕು. ಆ ದಿವಸ ಖಂಡಿತ ಮಾಡಬಾರ್ದು. ಸೌತದಂತ ಸಮಾಚಮ್ಯ ಸ್ನಾನಂ ಗುರಿಯ ವಿಧಾನ, ಆಮೇಲೆ ಸಮಾಚಮ್ಯ ಆಚಮನವನ್ನು ಮಾಡಬೇಕು, ಆಮೇಲೆ ಸ್ನಾನಕ್ಕೆ ಇಳಿದು ನೆಕ್ಸ್ಟ್ ಸ್ಟೆಪ್ ಸ್ನಾನ. ಸ್ನಾನಂ ಕುರಿಯಾತ್ ವಿಧಾನತಃ, ಸ್ನಾನವನ್ನು ವಿಧಾನತಃ ಮಾಡಬೇಕು ಅಂದರೆ ಹೇಗೆ? ಮೊದಲನೇದಾಗಿ ಸ್ನಾನ ಅನೇಕ ವಿಧ. ಸ್ನಾನ ಅನೇಕ, ಮಂತ್ರ ಸ್ನಾನ ಅಂತಿದೆ, ಧ್ಯಾನ ಸ್ನಾನ ಅಂತಿದೆ, ವಾರಣ ಸ್ನಾನ ಅಂತಿದೆ, ಆಮೇಲೆ ಗೋವಿನ ಬಾಲದಿಂದ ಮಾಡ್ತಕ್ಕಂಥ ಸ್ನಾನ ಇದೆ. ವಾರಣ ಸ್ನಾನ ಮಳೆ ನೀರಲ್ಲಿ ನೆಂದರೆ ವಾರಣ ಸ್ನಾನ ಅಂತ ಕರೀತಾರೆ, ಮಳೆ ನೀರಲ್ಲಿ ನೆಂದು ಬಿಟ್ಟರೆ ವಾರಣ ಸ್ನಾನ. ಆಮೇಲೆ ಗೋವನ್ನ ಬಾಲದಿಂದ ಮೂರು ಸತಿ ಅಂದ್ ಬಿಟ್ಟರೆ ಅದು ಗೋದ್ರಿಂದ ಸ್ನಾನ ಮಾಡೋದು. ಆಮೇಲೆ ಈ ಮಂತ್ರಸ್ನಾನ, ಮಂತ್ರ ಹೇಳ್ಬಿಟ್ಟು ಆಪೋಹಿಷ್ಟಾಮಯೋ ಹೋವ ಮಂತ್ರಸ್ನಾನ. ಧ್ಯಾನ ಸ್ನಾನ, ದೇವರನ್ನು ಧ್ಯಾನ ಮಾಡ್ತಾ ಮಾಡ್ತಾ ಗಂಗಾಸ್ಮರಣೆ ಮಾಡಿಕೊಂಡು ಚಿಂತನೆ ಮಾಡೋ ಕ್ರಮ ಇದೆ. ಧ್ಯಾನ ಸ್ನಾನ ಪ್ರವೇಶ ವಾಮನ ಪುರಾಣದಲ್ಲಿ ಬರುತ್ತೆ, ಅದು ಧ್ಯಾನ ಸ್ನಾನ. ಇದೇ 8 ವಿಧ ಸ್ನಾನವನ್ನು ಹೇಳಿದೆ. ಇನ್ನೂ ಹೇಳೋದಾದ್ರೆ ಒದ್ದೆ ಬಟ್ಟೆ ಬೆಳೆಸ್ಕೊಂಡ್ರು ಸ್ನಾನ. ಇವ್ರು ಬರೆದ ಸ್ಪಂಜ್ ಬಾತ್ ಅಂತಾರಲ್ಲ ಆಸ್ಪತ್ರೆಯಲ್ಲಿ ಆಟದ, ಅದೊಂದು ಬಾತೆ ಸ್ಪಂಜ್ ಬಾತ್ ಅಂತ. ಅದೆಲ್ಲ ನಮ್ಮ ಶಾಸ್ತ್ರದಲ್ಲೂ ಒದ್ದೆ ಬಟ್ಟೆ ಬೆಳೆಸ್ಕೊಂಡ್ಬಿಟ್ರೆ ಮಡಿ ಇದ್ದ ಸಂಧ್ಯಾ ಒಂದೇ ಅಷ್ಟೇ, ಆಪತ್ಕಾಲದಲ್ಲಿ ಅಷ್ಟು ಮಡಿ ಬರುತ್ತೆ ಅಂತ ಹೇಳಿ. ಆರೋಗ್ಯ ಸರಿ ಇಲ್ಲದ ಕಾಲಕ್ಕೆ ಸಂಧ್ಯಾನ್ನು ಬಿಡಬಾರ್ದಾದ್ರಿಂದ ಒದ್ದೆ ಬೆಟ್ಟದೆ ಚೆನ್ನಾಗಿ ಬಿಸಿಲಿಯಲ್ಲಿ ಹಿಂಡಿಬಿಟ್ಟು ಅವರು ಬೆಳೆಸ್ಕೊಂಡ್ಬಿಟ್ರು, ಆಗ ಸಂಧ್ಯಾನ್ನು ಮಾತ್ರ ಮಾಡೋಕ್ಕೆ ಬರುತ್ತೆ, ದೇರ್ ಪೂಜೆ ಎಲ್ಲ ಬರೋದಿಲ್ಲ, ಸಂಧ್ಯಾನ್ನೇ ಬರುತ್ತೆ. ಇಂಥ ಸ್ನಾನವನ್ನು ಮಾಡಬೇಕು. ಅದರಲ್ಲಿ ಇನ್ನೂ ಸ್ನಾನದಲ್ಲಿ ವೆರೈಟಿ ಅಂದರೆ ಜಲಸ್ನಾನ. ಜಲಸ್ನಾನದಲ್ಲಿ ಅತ್ಯುತ್ತಮವಾದ ಸ್ನಾನ ಗಂಗಾ ಸ್ನಾನ. ಅದಾಗಲಿಲ್ಲ ಗೋದಾವರಿ ಸ್ನಾನ, ಅದೂ ಆಗಲಿಲ್ಲ ಸಮುದ್ರ ಸ್ನಾನ, ಅದೂ ಆಗಲಿಲ್ಲ ಮಹಾನದಿಯ ಸ್ನಾನ, ಅದೂ ಆಗಲಿಲ್ಲ ಉಪನದಿಯ ಸ್ನಾನ, ಅದೂ ಆಗಲಿಲ್ಲ ಯಾವುದೋ ತೊರೆಯ ಸ್ನಾನ, ಅದೂ ಆಗಲಿಲ್ಲ ಸರೋವರದ ಸ್ನಾನ, ಅದೂ ಆಗಲಿಲ್ಲ ಇಳಿಯ ಬಾವಿ ಸ್ನಾನ, ಅದೂ ಆಗಲಿಲ್ಲ ಸೇದೋ ಬಾವಿಯಲ್ಲಿ ಅಲ್ಲೇ ಮಾಡ್ಕೊಳ್ಳೋ ಸ್ನಾನ, ಅದೂ ಆಗಲಿಲ್ಲ ಸೇದ್ಕೋ ಬಿಸಿನೀರಿನ ಸ್ನಾನ, ಅದೂ ಆಗಲಿಲ್ಲ ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡಿ ಸ್ನಾನ ಮಾಡಿದ, ಅದೂ ಆಗಲಿಲ್ಲ ಬಿದ್ದೋಗೋದಷ್ಟು ಏನು ಮಾಡಕ್ಕೆ ಸಾಧ್ಯ? ಎಷ್ಟು ಸಿಂಪಲ್ ಸ್ನಾನ ಹೇಳ್ತಾರೆ, ಕೊನೆಯ ಸ್ನಾನ ಅದು. ಇಷ್ಟು ವೆರೈಟಿ ಇದೆ ಅದರಲ್ಲಿ. ಮುಳುಗಿ ಮಾಡೋ ಸ್ನಾನ ಶ್ರೇಷ್ಠ, ಅವಗಾಹನ ಸ್ನಾನ ಅಂತ ಕರೀತಾರೆ. ಅವಗಾಹನ ಸ್ನಾನ ಅವಗಾಹನ, ಅದಕ್ಕೆ ಗ್ರಂಥ ಅವಗಾಹನ ಅಂತ ಕರೀತಾರೆ. ಅವಗಾಹನಕ್ಕೆ ಬಂತ ನಿಮಗೆ ಅವಗಾಹನ ಅಂತ ಕರೀತಾರೆ. ಅವಗಾಹನ ಅಂದರೆ ಮುಳುಗೋದು ಅಂದರೆ ಇನ್ವಾಲ್ವ್ ಆಗೋದು, ಗ್ರಂಥವನ್ನು ಅವಲೋಕಿಸೋದು ಅವಗಾಹನ ಮಾಡೋದು ಅಂತ ಕೇಳಿದರೆ ಅದು ತಲೆಯನ್ನು ತೋರಿಸೋದು, ತಲೆಯನ್ನು ಇನ್ವಾಲ್ವ್ ಮಾಡೋದು, ಅದಕ್ಕೆ ಸ್ನಾನ ಅಂತ ಕರೀತಾರೆ. ತಲೆ ಮುಳುಗಿಸ್ತಾ ಹೋದರೆ ಸ್ನಾನ ಅಲ್ಲ, ಇವಾಗ ತಲೆ ಮುಳುಗಿಸಿದ್ರೆ ಸ್ನಾನ ಅಲ್ಲ ಅಂತ ಆಗೋಗುತ್ತೆ. ಡಾಕ್ಟರ್ ಅಡ್ರೆ ತಲೆ ಮೇಲೆ ಸ್ನಾನ ಮಾಡಿಬಿಡಿ ಅಂತ ಹೇಳೋ ಡಾಕ್ಟ್ರೇ ಸಿಗ್ತಾರೆ, ತಪ್ಪು. ತಲೆ ಮೇಲೆ ಸ್ನಾನ ಮಾಡೋದ್ರೆ ಗಂಡಸರಿ ಸ್ನಾನನೇ ಅಲ್ಲ, ಫಸ್ಟ್ ತಿಳ್ಕೊಂಡಿರೋದು. ತಲೆ ಮೇಲೆ ಸ್ನಾನ ಮಾಡಿಲ್ಲ ಹೋದಲ್ಲ ಸ್ನಾನ ಅಲ್ಲ. ಎಷ್ಟೋ ಜನಗಳು ಈ ಶೌರ್ಯ ಮಾಡಿಕೊಂಡು ತಲೆ ಮೇಲೆ ಸ್ನಾನ ಮಾಡೋದು, ಶೇವ ಮಾಡಿಕೊಂಡು ತಲೆ ಮೇಲೆ ಸ್ನಾನ ಮಾಡೋದು ತಪ್ಪು. ಪೂರ್ತಿ ಮೈಲಿಗೆ ನೆನ್ಪುಕೊಂಡಿರಬೇಕು, ಪೂರ್ತಿ ಮೈಲಿಗೆ ಆ ತಲೆ ಮೇಲೆ ಸ್ನಾನ ಮಾಡಬೇಕು. ಆಮೇಲೆ ಹೆಂಗಸರು ತಲೆ ಮೇಲೆ ಸ್ನಾನ ಮಾಡಬಾರ್ದು, ಎರಡು ಮತ್ತೆ ಗಂಡಸರು ತಲೆ ಮೇಲೆ ಸ್ನಾನ ಮಾಡದೇ ಇರಬಾರ್ದು. ತಲೆ ಮೇಲೆ ಸ್ನಾನ ಮಾಡದೆ ಹೋದರೆ ಗಂಡಸರು ಮೈಲಿಗೆ, ತಲೆ ಮೇಲೆ ಸ್ನಾನ ಮಾಡಿದರೆ ಹೆಂಗಸರು ಮೈಲಿಗೆ ತಲೆ ಮೇಲೆ ಸ್ನಾನ ಮಾಡಾಗಿದೆ. ಅವು ಯಾವಾಗ ಮಾಡಬೇಕು? ಅಭ್ಯಂಜನ ಸ್ನಾನ ಮಾಡಬೇಕು, ಅಭ್ಯಂಜನ ಸ್ನಾನ ತೀರ್ಥ ಸ್ನಾನ ಹೆಂಗಸರು ಮಾಡಬೇಕು. ಆದರೆ ಗಂಡಸರು ಮಾತ್ರ ಯಾವ ಕಾಲಕ್ಕೂ ತಲೆ ಮೇಲೆ ಸ್ನಾನ ಮಾಡಬೇಕು. ನಮಗೆ ಆಗೋದಿಲ್ಲ, ಬದಲೇ ಉತ್ತರ ಯಾಕೆ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಏನೂ ಆಗೋದಿಲ್ಲ. ಫಸ್ಟೇ ಮಾಡಿದ ನೆಗಡಿ ಶೀತ ಯಾತಕ್ಕಾಗುತ್ತೆ ಅಂದರೆ ಮಾಡಿದ್ದಕ್ಕಲ್ಲ, ಅಸಿದ್ದು ಬಿಟ್ಟಿದ್ದಕ್ಕಾಗುತ್ತೆ ಮತ್ತೆ ಅಸಿದ್ದು ಬಿಟ್ಟಿದ್ದಾಗ ಅವತ್ತು ಶುರುವಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಜ್ವರ ಬಂದ ಮಾಡಿ ಏನಾಗ, ಇನ್ಫ್ಯಾಕ್ಟ್ ಜ್ವರ ಬಂದ ತಣ್ಣಿದ್ದು ಬಟ್ಟೆ ಆಗ್ತದೆ ತಲೆ ಮೇಲೆ, ಅದೇನು ಕೆಟ್ಟದಲ್ಲ. ಅದೇ ಮುಳುಗಿ ಕೊಡಬಾರ್ದು ಅಷ್ಟೇ, ಮಿನಿಮಮ್ ಸ್ನಾನ ಮಾಡೋದ್ರಿಂದ ಆರೋಗ್ಯ ಒಳ್ಳೇದೇ ಹೊರತು ರೋಗ ಬಿಡ್ತಾರೆ ಹೊರತು ಕೆಟ್ಟದಾಗೋದೇ ತೀರಾ ಅದಂತ ಎಕ್ಸೆಪ್ಟ್ ಆಗಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಆ ವಿಷಯದಲ್ಲಿ. ಜನರಲ್ಲಿ ತಲೆ ಮೇಲೆ ಸ್ನಾನ ಮಾಡಿದರೆ ಸ್ನಾನ, ಅದಕ್ಕೋಸ್ಕರ ತಲೆ ಮೇಲೆ ಹಾಕ್ಕೊಳ್ಳೋದು ಬೇರೆ, ತಲೆ ಮುಳುಸೋದು ಬೇರೆ. ಎತ್ತಿ ಹಾಕ್ಕೊಂಡ್ರೆ ಅದು ಬೇರೆ, ನಾವೇ ತಲೆ ಮೇಲೆ ಮುಳುಸ್ ಮಾಡ್ತೇವಲ್ಲ ಅತ್ಯುತ್ತಮ ಸ್ನಾನ ಅವಗಾಹನ ಸ್ನಾನ, ಅದನ್ನು ಆಚಾರ ಹೇಳ್ತಾರೆ. ಆ ಸ್ನಾನವನ್ನು ಆಚಾರ ಹೇಳ್ತಾರೆ. ಉಳಿದ ಸ್ನಾನಗಳನ್ನು ಆಪತ್ಕಾಲ ಸ್ನಾನಗಳೇ ಹೊರತು ನಂಬರ್ ಒಂದು ಸ್ನಾನ ಅಲ್ಲ, ಅದು ಆಪತ್ಕಾಲ ಸ್ನಾನ. ಮುಖ್ಯವಾದ ಅವಗಾಹನ ಸ್ನಾನ. ಅದಕ್ಕೆ ವಿದ್ಯಾಮಾನ್ಯ ತೀರ್ಥರು ಪ್ರತಿನಿತ್ಯ ಅವಗಾಹನ ಸ್ನಾನ ಕೊಟ್ಟಿದ್ದರು. ಎಷ್ಟೋ ಊರಲ್ಲಿ ಇಳ್ಕೊಂಡಾಗ 40 ಕಿಲೋಮೀಟರ್ ದೂರ ಹೋಗಿ ಬರೋದು ಸ್ನಾನಕ್ಕೋಸ್ಕರ. ಒಂದು ಸ್ನಾನ ಅವಗಾಹನ ಸ್ನಾನ ಆಗಲೇಬೇಕು. ಕೊನೆ ಇದೋಡು ನಡೆಸಿದ್ರು ಸುಮಾರು 85 ವರ್ಷ. ಅವ್ರಿಗೆ ಕೊನೆ 3 ವರ್ಷ ತುಂಬಾ ಕಷ್ಟ ಆಯಿತು, ಹೋಗಲಿ ಅಷ್ಟೇ ಬರುತ್ತೆ. 85 ವರ್ಷಗಳ ಕಾಲ ಪ್ರತಿನಿತ್ಯ ಅವಗಾಹನ ಸ್ನಾನ ಆಗಿದೆ. ಎಲ್ಲೇ ಇರಲಿ ಅವ್ರು ಸ್ನಾನ ಮಾಡ್ತಾ ಜಪ ಭೂಷ ಬರ್ತಿದ್ರು. ಅದು ನಂಬರ್ ಒನ್ ಸ್ನಾನ. ಅವ್ರು ಎಲ್ಲ ಕಡೆ ಎಲ್ಲೆಲ್ಲಿ ಇರ್ತಾ ಹುಡ್ಕೊಂಡು ಹೋಗ್ತಿದ್ರು, ಇಂಥ ಎಲ್ಲಿದೆ ಕೇಳಿ ಹೋಗ್ತೀವಿ ಅಂತ ಹೇಳಿ ನಾವು ಯಾವ ಸಂಕೋಚನ ಪಡೆದ್ರೆ ಹುಡ್ಕೊಂಡು ಹೋಗ್ತೀವಿ. ನಾನು ನೋಡಿ ಎಷ್ಟೋ ಕಡೆಗೆ ಹುಬ್ಬಳ್ಳಿ ಕಾಲಕ್ಕೆ ಬೆಳಿಗ್ಗೆ 4 ಗಂಟೆಗೆ ಹೊರಟು ಬಿಟ್ರೆ ಅದು ಸ್ನಾನ ಎಲ್ಲ ಬಂದು 8 ಗಂಟೆ ಆಗ ಸ್ನಾನ ಭೂಷ ಬರೋದು. ಅಷ್ಟು ದೂರ ಹೋಗಿರ್ತೀವಿ. ಅದು ಹೋಗಾನ ಅಂದ್ರೆ ಪೂರ್ತಿ ಆಗಲೇಬೇಕು, ಶುದ್ಧವಾಗಿರ್ಬೇಕು ಅಂತ ಜಾಗ ಹುಡುಕ್ತೀವಿ. ಇದು ಸದಾಚಾರ ಸ್ಮೃತಿ ಹೇಳಿದ ಸ್ನಾನ ಇದು. ಆ ಸ್ನಾನ ಮಾಡಬೇಕು. ಆ ಸ್ನಾನದ ವಿಧಾನವನ್ನು ಹೇಳುತ್ತೆ. ಉದ್ಧತೆಯೇ ಮೃತಾದಿತ್ಯ ಜುಷಡಷ್ಟ ಷಡಕ್ಷರ ಇದೆ ಸ್ನಾನದ ಪದ್ಧತಿ. ಮೊದಲನೇದಾಗಿ ಸಂಕಲ್ಪವನ್ನು ಮಾಡಿರ್ತಾರೆ. ಯಾವುದೇ ವಿಷಯ ಸಂಕಲ್ಪ ಅಂತಷ್ಟುಂಟು. ಮೊದಲು ಆಚಮನ, ಆಮೇಲೆ ಪ್ರಾಣಾಯಾಮ. ಸಮಾಚಮ್ಯ ಅಂತ ಹೇಳಿದ್ರೆ ಆಚಮನ ಶಬ್ದದಿಂದ ಪ್ರಾಣಾಯಾಮ ಎಲ್ಲ ಅಂತಷ್ಟುಂಟು. ಸಂಕಲ್ಪದವರೆಗೂ ಸೇರಿಕೊಂಡು ಸಮಾಚಮ್ಯ ಅಂತ ಕರೆದಿದ್ದೀವಿ. ಸಮಾಚಮ್ಯ ಅಂತ ಹೇಳಿದ್ರಿಂದ ಸಂಕಲ್ಪದವರೆಗೂ ಆಚಮನವನ್ನು ಮಾಡಬೇಕು. ಅಲ್ಲಿ ಮಲಸ್ನಾನ ಅಂತ ಫಸ್ಟ್ ಮಾಡಬೇಕು. ಮಲಸ್ನಾನ ಅಂದ್ರೆ ಫಸ್ಟ್ ಮುಳುಗಾಕ್ಬಿಡು, ಹೋದ ತಕ್ಷಣ ಎಲ್ಲ ಸುಮ್ಮನೆ ಫಸ್ಟ್ ಕೆಲಸ ಮೊದಲೇ ಮುಳುಗೋದು, ಆಮೇಲೆ ಸಂಕಲ್ಪ ಶುರು, ಆಮೇಲೆ ಆಚಮನ ಸಂಕಲ್ಪ ಮುಂದೆ ಆಚಮನ ಸಂಕಲ್ಪ ಆಮೇಲೆ. ಅದಿಲ್ಲ, ಮೊದಲು ಮುಳುಗಲೇಬೇಕು ಫಸ್ಟ್. ಮೊದಲು ತೀರ್ಥ ಪ್ರೋಕ್ಷಣೆ ಅದು ಬೇರೆ. ತೀರ್ಥ ಮುಟ್ಟೋದಕ್ಕಿಂತ ಮುಂಚೆ ಆ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು ಫಸ್ಟ್. ಸಮುದ್ರಕ್ಕೆ ಹೋದರೆ ದೊಡ್ಡ ತಗೊಂಡು ಕಲ್ಲು ಹಾಕ್ಬೇಕಷ್ಟೆ. ಕಲ್ಲು ಹಾಕಿ ಪಾಷಾಣ ಕ್ಷೇಪಣ ಅನ್ಸೋದು, ಆಮೇಲೆ ನೀವು ಸಮುದ್ರ ಮುಟ್ಟಬೇಕು. ಇಲ್ಲ ಹೋದ್ರೆ ಇಲ್ಲ, ನದಿಗಳಲ್ಲಿ ಹಾಗೇನು ಮಾಡಬೇಕಾಗಿಲ್ಲ. ನದಿಗಳಲ್ಲಿ ಮೊದಲು ಪ್ರೋಕ್ಷಣೆ ಮಾಡ್ಕೊಂಡ್ಬಿಟ್ಟು ಸ್ತೋತ್ರ ಮಾಡಬೇಕು, ಆಮೇಲೆ ಮನಸ್ನಾನ ಮಾಡಿ ಆಚಮನ ಪ್ರಾಣಾಯಾಮ ಸಂಕಲ್ಪ ಮಾಡಬೇಕು. ಸಂಕಲ್ಪ ಆದಮೇಲೆ ಮುಂದೆ ದೊಡ್ಡ ಘಟ್ಟ ಅಂದರೆ ಅರ್ಘ್ಯ ಕೊಡಬೇಕು. ನಮಸ್ತೆ ಕಮಲನಾಭಾಯ, ಮೊದಲು ದೇವರಿಗೆ ಅರ್ಘ್ಯ, ಆಮೇಲೆ ತಾರತಮ್ಯ ಕ್ರಮದಲ್ಲಿ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ. ಯಾವುದೇ ಇದರಲ್ಲಿ ಮಾಡಿದ್ರೆ ಗಂಗಾ ಅರ್ಘ್ಯ ಕೊಡಲೇಬೇಕು. ತಾರತಮ್ಯ ಕೃಷ್ಣವೇಣಿ ಮೇಲೆ ಎರಡದಕ್ಕೆ ಕೊಡಬೇಕು. ಆಗಲೇ ಹೋದರೆ ಗಂಗಾ ಅರ್ಘ್ಯ ಅಂತೂ ಕಂಪಲ್ಸರಿ. ಅದಾದಮೇಲೆ ಯಾವ ನದಿಯಲ್ಲಿ ಸ್ನಾನ ಮಾಡ್ತೇವೋ, ಯಾವ ತೀರ್ಥದಲ್ಲಿ ಸ್ನಾನ ಮಾಡ್ತೇವೋ, ಆ ತೀರ್ಥಾಭಿಮಾನಿ ದೇವತೆಗಳ ಅರ್ಘ್ಯವನ್ನು ಕೊಡಬೇಕು. ಗಂಗಾ ಆದ ಗಂಗಾ, ಕೃಷ್ಣವೇಣಿ ಆದ ಕೃಷ್ಣವೇಣಿ ಅರ್ಘ್ಯ, ಕಾವೇರಿ ಅರ್ಘ್ಯ, ಮಧುಸರದ ಮಧುಸರವರ ಅರ್ಘ್ಯ, ಅದು ಸ್ವಾಮಿ ಪುಷ್ಕರಣಿ ಅರ್ಘ್ಯ, ಚಂದ್ರ ಪುಷ್ಕರಣಿ ಅರ್ಘ್ಯ, ಗೋಮತಿ ಸ್ನಾನದ ಅರ್ಘ್ಯ. ಯಾವ ನದಿ ಹೋಗಬೇಕಾದ್ರೆ ತಿಳ್ಕೊಂಡು ಹೋಗಿರ್ಬೇಕು, ಇಲ್ಲ ಅಡ್ರೆಸ್ ಇಂದ ಹೋದಾಗ ತಪ್ಪು. ಆ ಹೋಗಿ ಅರ್ಘ್ಯವನ್ನು ಕೊಟ್ಟು ಅನುಮತಿ ತಗೋದು. ಆಮೇಲೆ ಬಹಳ ಜನ ಗೊತ್ತಿಲ್ಲ, ದೇವತರ್ಪಣ, ವಿಷತರ್ಪಣ, ಪಿತೃತರ್ಪಣ, ಆಚಾರ್ಯ ತರ್ಪಣ, ಇದು ಎಲ್ಲಾನು ಕೊಡಬೇಕು. ಪಿತೃತರ್ಪಣ ಮಾತ್ರ ದೇವತ್ ಪಿತೃಗ್ರು ಕೊಡಾಗಿಲ್ಲ ಅಂತೆ. ಈ ಮೂರು ಎಲ್ಲರಿಗೂ ಕಂಪಲ್ಸರಿ. ಅದು ಸಂಕ್ಷಿಪ್ತ, ಬ್ರಹ್ಮಯಜ್ಞದಲ್ಲಿ ಕೊಟ್ಟಾಗ ಕೊಡಾಗಲ್ಲ. ನಾನಾಂಗ ತರ್ಪಣ ಬೇರೆ, ಬ್ರಹ್ಮಯಜ್ಞ ತರ್ಪಣ ಬೇರೆ. ಕೊಡಬೇಕಂತ ಹೇಳ್ತಿರೋದು ಮೊದಲು ಸ್ನಾನಾಂಗ ತರ್ಪಣ ಅಂದ್ರೆ ಯಾರು ಪಿತೃಗಳು ಇಲ್ಲದೆ ಇದ್ದವರು ಪಿತೃತರ್ಪಣ ಕೊಡಬೇಕಲ್ಲ ಕೂಡ. ಬ್ರಹ್ಮಯಜ್ಞ ಬ್ರಹ್ಮಯಜ್ಞ ತರ್ಪಣ ಆಮೇಲೆ ಸ್ನಾನಾಂಗ ತರ್ಪಣ. ಇದು ಮನೆಯಲ್ಲಿ ಸ್ನಾನ ಮಾಡಿದಾಗ ಇಲ್ಲ, ತೀರ್ಥ ಸ್ನಾನ ಮಾಡಿದಾಗ ಮಾತ್ರ. ಮನೆಯಲ್ಲಿ ಸ್ನಾನ ಮಾಡಿದಾಗ ಇಲ್ಲ, ತೀರ್ಥ ಸ್ನಾನ ಮುಳುಗಿ ಸ್ನಾನ ಮಾಡ್ತೀವಲ್ಲ ಅವ ಮಾತ್ರ ಅಪ್ಲಿಕಬಹುದು. ಅದು ಅವಾಯ್ಡ್ ಮಾಡಬಾರ್ದು ಅಷ್ಟೇ, ಇಲ್ಲಿ ಗಾಯಗಲ್ಲಿ ಆಚಾರ ಬರುತ್ತೆ ಅಂತ ಹೇಳಿ ಅವಾಯ್ಡ್ ಮಾಡಬಾರ್ದು. ಆದಷ್ಟು ಅದು ಫಸ್ಟ್ ಮಾಡಬೇಕು, ಸ್ನಾನಾಂಗ ತರ್ಪಣ ಕೊಡಬೇಕು. ಆಮೇಲೆ ಮುಖ್ಯ ಸ್ನಾನ ಶುರುವಾಗ ನಾವೇ ಇದೆಲ್ಲ ಸ್ನಾನಾಂಗ ತರ್ಪಣದಲ್ಲಿ ಮೂರು ಹೋಗುತ್ತೆ ಇದಿಷ್ಟು. ಆ ಸ್ಟೇಜ್ ಆದಮೇಲೆ ಈ ಉದ್ಧತೆಯಕ್ಕೆ ಮೃದಾನಿತ್ಯ ಉದ್ಧತ ಶಿವರಾಹೇಣ ಕೃಷ್ಣೇನ ಶತ ಬಾಹುಣ ಮೃತ್ಯಕೆ ಹಣಮೇ ಪಾಪಂ ಅಂತ ಹೇಳ್ಬಿಟ್ಟು ಅದೆಲ್ಲ ಉಪನಿಷತ್ತಿನ ಮಾತುಗಳು. ವಿಷ್ಣು ಕೂಡ ವಿಷ್ಣು ರಸಕ್ರಾಂತಿ ರಥಕ್ರಾಂತಿ ವಿಷ್ಣುಕ್ರಾಂತಿ ವಸುಂಧರೆ ಅಂತ ಹೇಳಿ ಮೃತ್ಯಕೆಯನ್ನು ಪ್ರಾರ್ಥನೆ ಮಾಡಿಬಿಟ್ಟು ಅದನ್ನು ಮೈ ಲೇಪನ ಮಾಡ್ಕೋದು. ಉದ್ಧತೆಯಕ್ಕೆ ಮೃದಾನಿತ್ಯ ದ್ವಿಷಡಷ್ಟ ಷಡಕ್ಷರ ಇದೆ. ಅಷ್ಟಾದ ಮೇಲೆ ನೀರಲ್ಲಿ ಮುಳುಗಬೇಕು ಹಚ್ಚಿಕೊಂಡು. ದ್ವಿಷಡಷ್ಟ ಷಡಕ್ಷರ ಇದೆ, ದ್ವಿಷಡಕ್ಷರ ಅಷ್ಟಾಕ್ಷರ ಷಡಕ್ಷರ ದ್ವಿಷ ಅಷ್ಟ ಷಟ್ ದ್ವಿಷಡಕ್ಷರ ದ್ವಾದಶಾಕ್ಷರ. ಓಂ ನಮೋ ಭಗವತೆ ವಾಸುದೇವಾಯ. ಮೊದಲನೇ ವಾಸುದೇವ ಮಂತ್ರದಿಂದ ಮಾಡಬೇಕು, ಆಮೇಲೆ ನಾರಾಯಣ ಮಂತ್ರ ಅಷ್ಟಾಕ್ಷರ ನಾರಾಯಣ ಮಂತ್ರದಿಂದ ಓಂ ನಮೋ ಭಗವತೆ ವಾಸುದೇವಾಯ ಒಂದು ಮುಳುಗ ಹಾಕ್ಬೇಕು. ಓಂ ನಮೋ ನಾರಾಯಣಾಯ ಇನ್ನೊಂದು ಮುಳುಗ ಹಾಕ್ಬೇಕು. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂಬೋದು ಒಂದು ಷಡಕ್ಷರ ಮಂತ್ರ. ವಿಷ್ಣುವೇನ ಯಾವ್ದು ಬೇಕಾದ್ರೂ ಮಾಡ್ಬೋದು, ವಿಷ್ಣುವೇನ ಮಾಡಬೇಕಾದ್ರೆ ಹೇಳ್ಬೋದು, ಕೃಷ್ಣಾಯನ ಮಾಡಬೇಕಾದ್ರೆ ಹೇಳ್ಬೋದು. ಅಂತೂ ಆ ಷಡಕ್ಷರ ಮಂತ್ರದಿಂದ ಮೂರನೇ ಮುಳುಗು ಒಂದು ಸ್ಟೇಜ್, ಒಂದು ಸ್ಟೇಜ್ ಮುಗಿಸಿ ಆಮೇಲೆ ಮತ್ತೆ ಪುನಃ ಮೃದಾಲಿಪ್ಯ ಮತ್ತೊಮ್ಮೆ ತ್ರಿನಿಭಜ್ಯ ಆಪ್ತ ಸೂಕ್ತೇನ ಪ್ರೋಕ್ಷಯಿತ್ವ ಪುನಃಸ್ತಃ. ಮುಡಿಗಿದ ಮೇಲೆ ಅಪೋಹಿಷ್ಟೋಮಯವಾದ ಪ್ರೋಕ್ಷಣೆ ಮಾಡ್ಕೋಬೇಕು. ನಿತ್ಯ ಅದು ಮಾಡೋದಿಲ್ಲ, ಸಂಧ್ಯಾವನ್ನೇ ಸೇರಿಸಿಬಿಟ್ಟಿದ್ದಾರೆ. ನಿತ್ಯ ಮಾಡೋದಿಲ್ಲ, ಗಂಗಾನ ಸಂಧ್ಯಾವನ್ನೇ ಸೇರಿಸಿಬಿಟ್ಟಿದ್ದಾರೆ. ಅದು ಯಕ್ಕೇರಿ ಸಮುದ್ರ ಸರೋವರ ಸ್ನಾನ ಮಾಡಬೇಕಾದ್ರೆ ಇಷ್ಟು ಭಾಗ ಅರ್ಘ್ಯದವರೆಗೂ ಸ್ನಾನ ಮಾಡಬೇಕಾದ್ರೆ ಮುದುವೆ ಬಿಡೋದು. ನಮಗೆ ಗೊತ್ತಿಲ್ಲ ಅಂತ ಮತ್ತೆ ಯಥಾಪ್ರಕಾರ ಶುರು ಮಾಡ್ತಾರೆ ಮೊದಲಿಂದ. ಅಲ್ಲಿ ಬೇಕಾಗಿಲ್ಲ, ಆಗ ಸಮುದ್ರ ನದಿ ಸ್ನಾನ ಅದನ್ನು ಮಾಡಿದ ಕಾಲಕ್ಕೆ ಅಷ್ಟು ಭಾಗ ಅಲ್ಲೇ ಮುದುವೆ ಬಿಡೋದು. ಅರ್ಘ್ಯ ಕೊಟ್ಟು ಸೀದ ಜಪಕ್ಕೆ ಬಂದ್ಬಿಟ್ರೆ ಮುದುವೆ ಅರ್ಥ ಆಯ್ತಾ? ನಮಗೆ ಅಭ್ಯಾಸ ಆಗಿರೋದು ಹಾಗೆ ಮಾಡಿಬಿಡ್ತೇವೆ ಅಷ್ಟೇ. ಪ್ರತಿನಿತ್ಯ ಸಂಧ್ಯಾ ಒಂದು ಕಾಲಕ್ಕೆ ಅವೆಲ್ಲ ಲೋಪ ಆಗಿರುತ್ತಾ ಅಂದ್ರೆ ಇಲ್ಲಿ ಮಾಡ್ಬೇಕಂತ ಅಪೋಷ್ಟಾಮಯವೆಲ್ಲ ಹೇಳ್ಬಿಟ್ಟು ಆಪ್ಯ ಸೂಕ್ತ ಅಂತ ಕರೆದಿದ್ದಾರೆ. ಆಪ್ಯ ಸೂಕ್ತೇನ ತಿಳಿದ ಆಪ್ಯ ಸೂಕ್ತೇನ ಪ್ರೋತ್ಸಹಿತ್ವ ಪುನಃಸ್ತಃ ಮತ್ತೆ ಮೃದಾಲಿಪ್ಯ ಇನ್ನೊಮ್ಮೆ ಮಣ್ಣನ್ನು ಮತ್ತೆ ಹಚ್ಕೋಬೇಕು, ಮುಡ್ತಾರ ಹಚ್ಕೊಂಡು ಮತ್ತೆ ಮುಳುಗಬೇಕು. ಪುನಃ ಓಂ ಭಗವತಿ ವಾಸುದೇವ ನೋಡಿ ಸ್ನಾನ ಎಷ್ಟು ಶುದ್ಧಿ ಆಗ್ತಾ ಬರುತ್ತೆ. ಮಲಸ್ನಾನ ಮೃತ್ತಿಕಾ ಸ್ನಾನ ಮೊದಲು ಅದು ಪುನಃ ಮೃತ್ತಿಕಾ ಸ್ನಾನ ಅದನ್ನು ಮಾಡಬೇಕು. ಆಮೇಲೆ ಪೂರ್ತಿ ಮುಳುಗಬೇಕು, ಈಗ ನೀರಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಹಾಗೆ ಪೂರ್ತಿ ತಲೆ ಬಿಡಿಸಿ ಕೂತ್ಕೊಂಡ್ಬಿಟ್ಟು ಆಗ ವೃತಂತೆ ಸುಪ್ತತೆ ಇದೆಯಲ್ಲ, ಸೃಷ್ಟಾರಂ ಸರ್ವಲೋಕಾರ ವೃತ್ತ ನಾರಾಯಣಂ ಪರಂ, ಏನು ಮಾಡಬೇಕಾಗ ಇಡೀ ಅಗವರ್ಷಣ ಸೂಕ್ತವನ್ನು ಹೇಳಬೇಕು. ವೃತಂತೆ ಸುಕ್ತಸ್ಥ ಸೂಕ್ತ ಇದೆಯಲ್ಲ ಮಂತ್ರನ ಮೂರು ಸರ್ತಿ ಹೇಳಬೇಕು, ಒಂದು ಸರ್ತಿ ಅಲ್ಲ ಮೂರು ಸರ್ತಿ ನೀರೊಳಗೆ ಮುಳುಗಿ ಕೂತ್ಕೊಂಡು ಅರ್ಥ ಆಯ್ತಾ? ಆಗೆದ್ರೆ ಅದು ಫೈನಲ್ ಸ್ನಾನ. ಅದಕ್ಕಿಂತ ಅಷ್ಟು ಮಾಡಿದವರು ಸ್ನಾನ ಅಲ್ಲೇ ಇಲ್ಲ, ನಮ್ಗೆ ಈಗ ಗೊತ್ತಾಗುತ್ತೆ ಸ್ನಾನ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಆ ಟೈಪ್ ಅದು ಕರ್ಮಾಚರಣೆ. ಮೊದಲನೇ ಲೋಪ ಸ್ನಾನವೇ ಲೋಪ, ಹೇಳಕ್ಕೆ ಬರೋದಿಲ್ಲ, ಇನ್ನೂ ಹೇಳಬೇಕಾದ್ರೆ ಹೇಳಕ್ಕೆ ಬರೋದಿಲ್ಲ. ಇನ್ನು ಮುಂದೆ ಹೇಳೋದಾದ್ರೆ ಸ್ನಾನಕ್ಕೆ, ಈಗ ಸ್ನಾನ ಮಾಡೋದು ಎಷ್ಟು ಆಚಾರ ಸ್ನಾನ ಮಾಡ್ತಿದ್ದಾರೆ ಅದು ವಾಕ್ಯ ಅಂತ ಹೇಳಿದರೆ ಶಾಸ್ತ್ರ ಸ್ನಾನ ಮಾಡಿ ಎಷ್ಟು ಈ ಸ್ನಾನ ಮಾಡೋ ಕ್ರಮ ಹೇಳ್ಕೊಡ್ತಾರೆ, ತಂದೆ ತಾಯಿ ಹೇಳ್ಕೊಡೋದಿಲ್ಲ. ಅದಕ್ಕೆ ಮಾತರಮೇ ಮಾತರೇಶ್ವರನ ಜಾತಿ ಕೇಳ್ತಾರೆ ಅಂದರೆ ತೀರ ಬೇಸಿಕ್ ಇದು, ಅದನ್ನೆಲ್ಲ ಆಚಾರ ತಿಳಿಸ್ತಾ ಇದ್ದಾರೆ. ಅದು ಸ್ನಾನ ಕುರಿಯಾ ವಿಧಾನತಃ ಉದ್ಧತೆಯಲ್ಲಿ ಮೃದಾಲಿಪ್ಯ ದಿಶಿ ತ್ರಿಜಪ ಜಾಪ ಸೂಕ್ತೇನ ಪ್ರೋಕ್ಷಯಿತ್ವ ಪುನಃಸ್ತಃ ಮೃದಾಲಿಪ್ಯ ನಿಮಜ್ಜತ್ರಿ ತ್ರಿಜಪೇ ಅಘಮರ್ಷಣಂ. ಅಘಮರ್ಷಣ ಸೂಕ್ತವನ್ನು ಮೂರು ಸರ್ತಿ ಹೇಳಬೇಕು. ಅಘಮರ್ಷಣ ಸೂಕ್ತವನ್ನು ಮೂರು ಸರ್ತಿ ಹೇಳಿದರೆ ಅಲ್ಲಿಗೆ ಸ್ನಾನದ ಕೊನೆಯ ಹಂತ. ಈ ಸ್ನಾನ ಸಾಮಾನ್ಯ ನದಿಗಳಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮಾಡೋದು ಕಷ್ಟ, ಇನ್ನು ಕಾರ್ತೀಕ ಮಾಸ ಅದರಲ್ಲಿ ಸರೋವರದಲ್ಲಿ ಮಾಡೋದು ಇನ್ನೂ ಕಷ್ಟ. ಆಚಾರ್ಯ ಅಲಕನಂದಾದಲ್ಲಿ ಹಾಗೆ ಮಾಡ್ತಾ ಇದ್ರು, ಬದಿರಿಯಲ್ಲಿ ಅಲಕನಂದಾದೊಳಗೆ ವೃತಂತೆ ಸೂಕ್ತಷ್ಟು ಪೂರ್ತಂತ ಹೇಳಿದ್ರು. ಇವತ್ತು ಯಾರಾದ್ರು ಹೇಳಿದ್ರು ಅಂದರೆ ಕೃಷ್ಣಾರ್ಪಣ ಅಂತಲೇ ಅರ್ಥ, ಅವ್ರು ಹೇಳೋ ಚಾನ್ಸಸ್ಸೇ ಇರೋದಿಲ್ಲ, ಬರೀ ಒಂದು ಮಂತ್ರವತ್ತಿಗೆ ಮುಳುಗೋಗಿರುತ್ತೆ ಕಲೆ. ಆಚಾರ್ಯ ಆ ರೀತಿ ಸ್ನಾನ ಮಾಡ್ತಿದ್ರು. ಅದಕ್ಕೆ ಅವರು ಅಂಶಯೇಷ ಪುಷತಾಬಧಿ ಪಶ್ಯ ವಾಯುದೇವರ ಅವತಾರ ಅಂದರೆ ಸ್ನಾನನೂ ಒಂದು ಸಾಕ್ಷಿ ಅಂತ ಹೇಳಿದ. ಮಜ್ಜನಂ ವ್ಯಥಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯಸ್ಪೃಶಂತಿ ನನರಾ ಹಿಮಭೀತಾಹ ಅಂಶಯೇಷ ಪುಷತಾ ಮಧಿಪಶ್ಯ. ಅದರ ಸ್ನಾನವೂ ಕೂಡ ವಾಯುತ್ವ ಗಮಕ, ಸ್ನಾನವೂ ವಾಯುತ್ವ ಗಮಕ. ಅದಕ್ಕೆ ನಿದರ್ಶನ ಅಳಿಸಿಕೊಟ್ಟು ನಮ್ಮ ಸ್ನಾನ ವಾಯುತ್ವ ಗಮಕ ಹೇಗೆ ಕೆಲವು ಹೇಳ್ತಾರೆ, ನಾವು ಒಂದು ಮುಳುಗ ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ವಾಯು ಅಂತ ಕರ್ಕೊಳ್ಳೋಕೆ ಆಮೇಲೆ ನಾನು ಒಂದು ಮುಳುಗ ಹಾಕಿಬಿಟ್ಟೆ ಅಂತಂದ್ರೆ ವಾಯುದೇವರು ಅಂತ ಹೇಳಿದರೆ ಇಂಥ ಮುಳುಗ ಹಾಕಿದ್ರೆ ಗ್ಯಾರಂಟಿ ಹೌದು ಅಂತ ಹೇಳಿ ಇಂಥ ಮುಳುಗ ಹಾಕಿದ್ರೆ ಅದು ಮೂರು ಎಷ್ಟು ಇರುತ್ತೆ ಅಷ್ಟೊಂದು ಬಂದು ಓನ್ ಮಂತ್ರ ಹೇಳೋ ಫಸ್ಟ್ ಮಂತ್ರ ಹೇಳೋಕ್ಕೆ ಬರೋದಿಲ್ಲ ಫಸ್ಟಲ್ಲಿ, ನಾ ಎಲ್ಲ ಹೋಗಿರುತ್ತೆ, ಬ್ರೇನ್ ಆಫ್ ಆಗಿರುತ್ತೆ, ಬಾಯೆಲ್ಲ ಏನೋ ಯಾವುದೋ ಲೋಕಕ್ಕೆ ಹೋದಾಗಿರುತ್ತೆ. ಒಂದು ಮುಳುಗ ಹಾಕೋ ಹೊತ್ತಿಗೆ ಐದು ತಲೆ ಮೇಲೆ ಇಟ್ಟಾಗಿರುತ್ತೆ. ಏನಿಲ್ಲ ಪೂರ್ತಿ ಮುಳಿದಾದರೆ ಏನು ಸಾಧ್ಯನೇ, ಇದು ಸೈಂಟಿಫಿಕಲಿ ಇವತ್ತಿನ ಕಾಲಕ್ಕೆ ತಡ್ಕೊಳ್ಳೋದು ಕಷ್ಟ ಅದು. ಎಷ್ಟೋ ಪ್ಯಾರಾಲಿಸಿಸ್ ಆದವರು ಇರ್ತಾರೆ ಸ್ನಾನ ಮಾಡೋಕ್ಕೆ ಬಲಾತ್ಕಾರದ ಹೊರಟುಬಿಟ್ಟು, ಯಾಕೆ ಅವ್ರಿಗೆ ಇದಿಲ್ಲ ಆ ಥರ ಸಂಯಮ ಇಲ್ಲ. ಆಚಾರ್ಯರು ಆ ಗುರುಕ ಸ್ನಾನ ಮಾಡಿದ್ದಾರೆ ಹೇಳ್ತಾರೆ. ಇದ್ರ ಕೊನೆ ಪಕ್ಷ ನಾವು ನಿತ್ಯದ ಸ್ಥಾನದಲ್ಲಿ ಸರೋವರ ಇಂದೆಲ್ಲ ಬಂದಿರ್ತೀವಿ, ಸರೋವರಕ್ಕೆ ಹೋಗಿರ್ತೀವಿ, ಉಡುಪಿಗೆ ಹೋಗಿರ್ತೀವಿ, ಇದ್ರ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಆಗುತ್ತೆ. ಅದ ರೀತಿ ಆಚಾರ ಸ್ಮರಣೆ ಮಾಡಿ ಇದೆಲ್ಲ ಹೇಳ್ಕೊಟ್ಟವ್ರು ಆಚಾರ್ಯ ಅಂತ ಜ್ಞಾಪಕ ಬಂದುಬಿಟ್ರೆ ನಿಜವಾದ ಗೌರವ ಬರುತ್ತೆ. ಆಗ ಎಲ್ಲ ಕಾಲಕ್ಕೂ ಭದ್ರಾಚಾರ ಸ್ಮರಣೆ ಯಾತಕ್ಕೆ ಮಾಡಬೇಕು, ಎಲ್ಲ ಹೇಳ್ಕೊಟ್ಟವ್ರು ಅವರೇ ಆದ್ರಿಂದ ಎಲ್ಲ ಕಾಲಕ್ಕೂ ಸ್ಮರಣೆ ಯಾತಕ್ಕೆ ಬರ್ತದೆ. ಎಲ್ಲ ಹೇಳ್ಕೊಟ್ಟೆ ಫಸ್ಟ್ ಟೈಮ್ ಅವರೇ ಆದ್ಮೇಲೆ ಸ್ಮರಣೆ ಮಾಡಲೇಬೇಕು ನ್ಯಾಚುರಲ್. ಇದು ಅವ್ರು ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಅಂತ ಹೇಳೋದಿಲ್ಲ. ಆದ್ದರಿಂದ ಯತಶ್ವಾಸೋ ನಿಮಜ್ಜಾಪ್ಸು ಸೃಷ್ಟಾರಂ ಸರ್ವಲೋಕಾನಾಂ ಮೃತ್ವಾ ನಾರಾಯಣಂ ಪರಂ ಋತಂಚೇತಿ ಧಾತಾ ಯಥಾಪೂರ್ವ ಮಕಲ್ಪ ಎತ್ತಂತ ಬರುತ್ತೆ. ಅದಕ್ಕೆ ಸೃಷ್ಟಾರಂ ಸರ್ವಲೋಕಾನಾಂ ಪರಮಾತ್ಮ ಪ್ರತಿಕಲ್ಪದಲ್ಲೂ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಿಂದ ಆ ಮಾಡೋ ಸೃಷ್ಟಿ ಮಾಡೋದು ಯಾರು ನಾರಾಯಣನಾದ್ದರಿಂದ ನಾರಾಯಣ ಸ್ಮರಣೆ ಮಾಡ್ತಾ ಅಘಮರ್ಷಣ ಸೂಕ್ತ ಅಂತ ಹೇಳಬೇಕು. ನಾರಾಯಣ ಸ್ಮರಣೆ ಮಾಡ್ತಾ ಅಘಮರ್ಷಣ ಸೂಕ್ತವನ್ನು ಹೇಳಬೇಕು. ಯತಶ್ವಾಸೋ ನಿಮಜ್ಜಾಪ್ಸು ನಿಮಗ್ನೋಪ್ಸು ಅಂತ ಪಾಠಾಂತರ. ಪ್ರಣವೇನ ಉತ್ಥಿತಸ್ತಃ ಪ್ರತಿ ಸತ್ಯನ ಮುಳುಗಾಕಿ ಹೇಳಬೇಕಾದ್ರೂ ಕೂಡ ಓಂ ನಮೋ ಭಗವತೆ ವಾಸುದೇವ ಅಂತ ಮುಳುಗಬೇಕು. ಓಂ ಅಂತ ಹೇಳಬೇಕು. ಓಂ ನಮೋ ನಾರಾಯಣ ಮುಳುಗಬೇಕು. ಓಂ ಅಂತ ಹೇಳಬೇಕು. ಪ್ರಣವೇನ ಉತ್ಥಿತಸ್ತಃ ಓಂಕಾರದಿಂದ ಮೇಲೆ ಕೇಳಬೇಕು. ಇನ್ನು ಸ್ತ್ರೀಯರಾದರೆ ಅವರು ಬುತ್ತಿಗೆ ಹಚ್ಚಿಕೊಳ್ಳಾಗಿಲ್ಲ, ಅರಿಷ್ಟ ಹಚ್ಕೊಂಡು ಸ್ನಾನ ಮಾಡಬೇಕು. ಇದು ವ್ಯತ್ಯಾಸ ಇದೆ. ಸ್ತ್ರೀಯರಿಗೂ ಮುಳುಗಾಕ ಸ್ನಾನ ತೀರ್ಥಗಳಲ್ಲಿ ವಿಹಿತ, ಆದರೆ ಅವರು ಮೃತ್ತಿಕಾ ಸ್ನಾನ ಇಲ್ಲ. ಮೃತ್ತಿಕಾ ಸ್ನಾನ ವಿಧವೆಯಾಗೆ ಮೃತ್ತಿಕಾ ಸ್ನಾನ ವಿಹಿತ, ಆದರೆ ಮುತ್ತೈದೆಯರಾದರೆ ಅರಿಷ್ಟ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅಂತೂ ಇಬ್ಬರಿಗೂ ಸಮ ಇದೆ. ಗಂಡಸರೇನಿಗೆ ತೀರ್ಥ ಸ್ನಾನದಲ್ಲಿ ಇಬ್ಬರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ವಿಧ ವಿಧಾನವು. ಇಷ್ಟು ಮಾಡಿ ಚಿಂತೆ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿನ್ ಸ್ಮರಣ್. ಇದಾದ ಮೇಲೆ ಇಲ್ಲಿ ಸ್ನಾನ ಮುಗಿತೀನಿ. ಇನ್ನೊಂದು ಸ್ಥಾನ ಸಿಗಿ ಪುರುಷ ಸೂಕ್ತದ ಸ್ನಾನ ಮಾಡಬೇಕು. ಅದೇನು ಪ್ರೋಕ್ಷಣೆ ಮಾಡ್ಕೋತಾ ಹೋಗ್ಬೇಕು. ಪುರುಷ ಸೂಕ್ತ ಸಹಸ್ರದೇಶ ಪುರುಷ ಒಂದು ದೃಪ್ತಿಯು ಪ್ರೋಕ್ಷಣೆ ಮಾಡ್ಕೊಂಡು ಬಂದುಬಿಟ್ರೆ ಅದು ಪುರುಷ ಸೂಕ್ತದ ಸ್ನಾನ. ಅದು ಇನ್ನೊಂದು ರೀತಿಯಲ್ಲಿ ನಮ್ಮ ನಾವು ಪುರುಷ ಸೂಕ್ತ ನಾವೇ ಹೇಳ್ಕೋತೇವೆ, ನಮಗೆ ಅಭಿಷೇಕ ಮಾಡ್ಕೋ ನಾವೇ ದೇವರು ಅಂದ್ಕೊಳ್ಳೋದಲ್ಲ. ನಮ್ಮ ಹೃದಯದಲ್ಲಿ ದೇವರಿದ್ದಾನೆ, ಆತ ಸ್ಥಾನ ನಮ್ಮ ಸ್ಥಾನ ಆಯ್ತಲ್ಲ, ದೇವರು ಎಲ್ಲ ಸ್ನಾನ ಮಾಡಿಸ್ತಾನೆ, ದೇವರ ಬಿಂಬರೂಪಿಯಾದ ಪರಮಾತ್ಮನಿಗೆ ಸ್ನಾನ ಮಾಡಿಸ್ತಾ ಬರ್ತಾನೆ. ಇಷ್ಟೊತ್ತು ಮಾಡಿ ತನ್ನ ಸ್ನಾನ, ಈಗ ಸ್ವದೇಹಸ್ಥಂ ಹರಿಂ ಸ್ಮರಣ, ತನ್ನ ದೇಹದೊಳಗಿನ ಹರಿಯನ್ನ ಸ್ಮರಣೆ ಮಾಡ್ತಾ ಸ್ನಾನವನ್ನು ಮಾಡ ಸೂಕ್ತವನ್ನು ಹೇಳುತ್ತಾರೆ. ಮುಂದಿನ ಸ್ಟೆಪ್ ಏನ, ಯಾವುದಕ್ಕೆ ಪ್ರೋಕ್ಷಣೆ ಸಿಂಚೇತ್ ಅಂತ ಹೇಳಿದ್ರೆ ಪ್ರೋಕ್ಷಣೆ, ಆದ್ರಿಂದ ಆ ಪ್ರಶ್ನೆ ಅದೇನು ಬೇಕಾಗಿತ್ತು ಹಾಗೆ ಪ್ರಶ್ನೆ ಮಾಡ್ಕೊಂಡು ಸಿಂಚೇತ್ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿರೋದ್ರಿಂದ ಅಭಿಷೇಕ ಮಾಡ್ಕೋಬೇಕು ಅಂತ ಹೇಳಿಲ್ಲ ಅಲ್ಲಲ್ಲ, ಹಾಗೆ ಅದು ಧ್ಯಾನ ಸ್ಥಾನ ಇಲ್ಲಲ್ಲ, ಇಲ್ಲಿ ಮಾಡ್ಬೇಕಾದ್ರೆ ಇಷ್ಟೇ ಋತು ಪ್ರೋಕ್ಷಣೆ ಮಾಡ್ಕೊಂಡು ಬರ್ಬೇಕು, ಮಾಡ್ಕೋತ ಹನ್ನೆರಡು ಋತುಗಳಿಂದ ಪ್ರೋಕ್ಷಣೆ ಮಾಡ್ಕೊಂಡು ಬರ್ಬೇಕು. ಸಿದ್ಧೆ ಪುರುಷ ಸೂಕ್ತೇರ ಸ್ವದೇಹಸ್ಥಂ ಹರಿ ಸ್ಮರಣ, ಅದು ಮುಂದಿನ ಘಟ್ಟ. ಇಲ್ಲಿ ಸ್ನಾನ ಮುಗಿತಿ, ಸ್ನಾನದ ಘಟ್ಟ ಮುಗಿತು. ಸ್ನಾನೋತ್ತರಂ ವಸ್ತ್ರ ಪರಿಧಾನ ಪ್ರಕಾರ ವಸಿತ್ವ ವಾಸ ಆಚಮ್ಯ, ವಸಿತ್ವ ವಾಸ ಆಚಮ್ಯ ಅಂದ್ರೇನು, ಆ ಇಷ್ಟೊತ್ತು ಏನಿದೆ ಸ್ನಾನ ಮಾಡಿದ ಬಟ್ಟೆನೇ ಇದ್ದಾನೆ, ಇನ್ನು ಬಟ್ಟೆ ಬದಲಾಯಿಸಿಲ್ಲ, ಗೊತ್ತಾಯ್ತಾ, ಸ್ನಾನ ಮಾಡಿದ ಬಟ್ಟೆಯಲ್ಲೇ ಇರೋದು. ಈಗೇನು ಮಾಡಬೇಕು, ವಸಿತ್ವ ವಾಸ ಆಚರಣೆ, ಹೊಸ ಬಟ್ಟೆ ಬೇರೆ ಬಟ್ಟೆ ಉಟ್ಕೊಂಡ್ಬಿಟ್ಟು ಆಚರಣವನ್ನು ಮಾಡಬೇಕು. ಯಾವಾಗ ವಸ್ತ್ರಾಂತರವಾದರೂ ಕೂಡ ಆಚರಣೆ ಮಾಡಬೇಕು. ಸಂಧ್ಯಾನುಭೂತ ಆಚರಣೆ ಮಾಡಿದ್ರೆ ಕಷ್ಟ ಏನು, ವಸ್ತ್ರಾಂತರ ಏನು ಮಾಡ್ತಾನೆ, ಸಂಧ್ಯಾನುಭೂತ ಮಾಡಿದರೆ ಸೀನು ಬಂದರೆ ಗೊತ್ತಾಯ್ತಾ, ಕೆಮ್ಮು ಬಂದರೆ ಆಚರಣೆ ಮಾಡಬೇಕು. ಎದ್ದು ಮಾಡೋಕ್ಕಾಗಲ್ಲ ಹೋಗಿ ಕಿವಿಯಾರು ಉಟ್ಕೊಳ್ಳಿ, ಕೇಶವ್ಯ ನಾವು ಬರುತ್ತೆ ಅರ್ಥ ಉಟ್ಕೊಂಡ್ಬಿಟ್ರೆ ಸಾಕು, ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಆಚರಣೆ ಮಾಡಬೇಕು. ಕನಿಷ್ಠ ಪಕ್ಷ ಮಂತ್ರಾಚರಣೆ ಮಾಡೋದಕ್ಕಂತ ಏನು ತೊಂದರೆ ಇಲ್ಲ, ಅದು ಕಾನ್ಸೆಪ್ಟ್ ಬಿಟ್ಟಿರೋದ್ರೆ ಮಾಡಕ್ಕೆ ಬರ್ತಾ ಇದ್ದಂತೆ. ವಸಿತ್ವ ವಾಸ ಆಚಮ್ಯ, ಹೊಸ ಬಟ್ಟೆ ಉಟ್ಕೊಂಡ್ಬಿಟ್ಟು ಆಚರಣೆ ಮಾಡೋದು, ಇನ್ನು ಬಟ್ಟೆ ಹಿಂಡಬಾರ್ದು, ಹಾಕಿದ ಏನು ಉಟ್ಕೊಂಡ್ರಿ ಸೇವಾ ಬಟ್ಟೆ ಬಿಡಬೇಕು, ಹಿಂಡಬಾರದು, ಹಿಂಡೋದಕ್ಕೆ ಬೇರೆ ಮಂತ್ರ, ಮತ್ತೆ ಇದು ಬೇರೆ ಬಟ್ಟೆ ಉಟ್ಕೊಂಡು ಅಷ್ಟೇ ಇಲ್ಲ, ಒಂದು ಸ್ಟೇಜ್. ಇದಾದ ಮೇಲೆ ಗಾಯತ್ರಿ ಪ್ರೋಕ್ಷಾಚಮ್ಯತೆ ಮಂತ್ರತಃ, ಪ್ರೋಕ್ಷ ಆಚಮ್ಯತೆ ಮತ್ತೆ ಪ್ರೋಕ್ಷಣೆ ಮಾಡಿಕೊಂಡು ಆಚರಣೆ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡು ಗಾಯತ್ರ್ಯಾಚಾಂಜಲಿಂ ದತ್ವಾ ಧಾತ್ವಾ ಸೂರ್ಯಗತಂ ಹರಿಂ, ಗಾಯತ್ರ್ಯಾಚ ಅಂಜಲಿಂ ದತ್ವ, ಈಗ ಸೂರ್ಯಾರ್ಥವನ್ನು ಕೊಡ್ತು. ಈ ಸ್ಟೇಜ್ ಗಾಯತ್ರಿಯಿಂದ ಇಷ್ಟ ಇದೇಗ ಅಗಮಶಣದವರೆಗೂ ಕೂಡ ಒಂದು ಪೋರ್ಷನ್ ಅರ್ಘ್ಯ, ನೆಕ್ಸ್ಟ್ ಪೋರ್ಷನ್ ಅರ್ಘ್ಯ ಕೊಡಬೇಕಾದ್ರೆ ಧಾತ್ವಾ ಸೂರ್ಯಗತಂ ಹರಿಂ, ಗಾಯತ್ರಿ ಮಂತ್ರದಿಂದ ಕೊಡಬೇಕು, ಸೂರ್ಯನಿಗೆ ಅರ್ಘ್ಯ ಅಲ್ಲ, ಸೂರ್ಯಗತಂ ಹರಿಂ ಧಾತ್ವ, ಸೂರ್ಯಗತನಾದ ಹರಿಯನ್ನು ಧ್ಯಾನ ಮಾಡಿಕೊಂಡು ಅರ್ಘ್ಯ ತೋರ್ಪಣೆ ಮಾಡಬೇಕು. ಮಂತ್ರತಃ ಪರಿವೃತ್ತ್ಯಾಥ ಸವಾಜಮ್ಯ ಸುರಾಧಿಕಾಂ, ಮಂತ್ರತಃ ಪರಿವೃತ್ತ್ಯಾಥ ಅಥವಾದಿತ್ಯೋ ಬ್ರಹ್ಮ ಆತ್ಮಪ್ರದರ್ಶಿನಿ ಅಂತ ಹೇಳ್ತೇವಲ್ಲ, ಮಂತ್ರತಃ ಪರಿವೃತ್ತ್ಯಾಥ ಸಂಧ್ಯಾ ವಿಧಿವಿಧಾನ ಬಂದ್ಬಿಡುತ್ತದೆ. ಸಮಾಚಮ್ಯ ಮತ್ತೆ ಆಚಮನ ಮಾಡಬೇಕು, ಅರ್ಘ್ಯವನ್ನು ಕೊಟ್ಟರೆ ಮತ್ತೆ ಆಚಮನ, ಅರ್ಘ್ಯಕ್ಕಿಂತ ಮುಂಚೆ ಆಚಮನ, ಅರ್ಘ್ಯ ಆದ್ಮೇಲೆ ಮತ್ತೆ ಆಚಮನ, ಮತ್ತೆ ಅದಕ್ಕೆ ಸಮಾಚಮ್ಯ ಸಮಾಚಮ್ಯ ಅಂತ ಹೇಳ್ತಾ ಬರ್ತದೆ. ಸುರಾಧಿಕಾನ್ ತರ್ಪಯಿತ್ವ, ಅದು ದೇವತಾ ತರ್ಪಣ ಕೊಡಬೇಕು, ಸಂಧ್ಯಾಂಗವಾದ ದೇವತಾ ತರ್ಪಣ, ಬ್ರಹ್ಮಯಜ್ಞಾಂಗ ದೇವರ ತರ್ಪಣ ಬೇರೆ, ಸಂಧ್ಯಾಂಗವಾದ ದೇವತಾ ತರ್ಪಣ. ದೇವತಾ ತರ್ಪಣದಲ್ಲಿ ಏನು ಮಾಡ್ತೇವೆ, ಆವಾಗ ಶುಕ್ಲಪಕ್ಷದಲ್ಲಿ ಕೇಶವಾದಿ ರೂಪ ಗಡಿಗೆ ಫಸ್ಟ್, ದೇವತರ್ಪಣಕ್ಕೆ ದೇವನಾರಾಯಣನೇ ಫಸ್ಟ್, ಆಮೇಲೆ ತಿಪ್ಪಾಲಕ ತರ್ಪಣ, ಕೆಲವು ನವಗ್ರಹ ತರ್ಪಣರು ಕೊಡ್ತಾರೆ, ಈ ಮೂರು ಕೂಡ ಕೊಡಬೇಕು. ಶುಕ್ಲಪಕ್ಷದಲ್ಲಾದರೆ ಕೇಶವಾದಿ ರೂಪಗಳು, ಕೃಷ್ಣಪಕ್ಷದಲ್ಲಾದರೆ ಸಂಕರ್ಷಣಾದಿ ರೂಪಗಳು, ಕೃಷ್ಣಪಕ್ಷ ಇದರಿಂದ ನಾವು ಏನೋ ಎಲ್ಲ ಅಲರ್ಟ್ ಆಗಿರ್ತೇವೆ, ನಾವೇ ಯಾವ ಶುಕ್ಲಪಕ್ಷನ ಯಾವ್ದು ಕೃಷ್ಣಪಕ್ಷನ ಯಾವ್ದು ಉಣ್ಣೆ ಮಾಡ್ತಿದ್ರೆ ಅರ್ಥ ಇಲ್ಲ, ಇವೆಲ್ಲ ಜ್ಞಾನ ಇದ್ರೆ ಏನಾಗ್ತದಾಗ ಶುಕ್ಲಪಕ್ಷ ನಾವಿದ್ದೇವೆ, ಕೃಷ್ಣಪಕ್ಷ ಎಲ್ಲ ಅನುಸಂಧಾನ ಬರ್ತದೆ, ಆಯಾ ರೂಪಗಳಿಗೆ ಅರ್ಘ್ಯ ಕೊಡಬೇಕು. ಅದಾದ ಮೇಲೆ ಅದಕ್ಕೆಲ್ಲ ಬೇರೆ ನೀರು ಇಟ್ಕೋಬೇಕು, ಮನೆಗಳು ತುಂಬ ತಪ್ಪು ಮಾಡಿಬಿಡ್ತಾರೆ, ಒಂದೇ ನೀರು ಎಲ್ಲದಕ್ಕೂ ಒಂದು ಇಟ್ಕೊಂಡ್ಬಿಟ್ರೆ ಅಂತ ಕೇಳಿದ್ರೆ ಇಷ್ಟೇ ಇಷ್ಟು ಇನ್ನು ಕೊಡೋಕ್ಕೋರು ಬೇಡ ಅಂದ್ಬಿಡ್ತಾರೆ ಎಷ್ಟೋ ಜನ, ಏನು ಇಟ್ಟ ಸಾಕು ಅಂತ ಹೇಳ್ಬಿಡ್ತಾರೆ. ನಿಮಗೆ ಸಾಕಲ್ಲ, ದೇವತೆಗಳಿಗೆ ಬೇಕದು, ನಿಮಗೆ ಸಾಕು ಅಂತ ಹೇಳಿ ನೀವು ಕೂಡ ಕೊಟ್ಟಿಲ್ಲ, ಅದನ್ನು ದೇವತೆಗಳು ಕೊಟ್ಟಿರೋದ್ರಿಂದ ಪ್ರತ್ಯೇಕ ಪ್ರತ್ಯೇಕ ಇರಬೇಕು. ಇಲ್ಲ ನಮ್ಮ ಆಚರಣೆ ಮಾಡಿದ್ದೇ ಮತ್ತೆ ಇನ್ನೊಂದು ಬರೋದಿಲ್ಲ, ನಮ್ಮ ಆಚರಣೆ ಬರುತ್ತೆ ಅಷ್ಟೇ, ಇನ್ನೊಬ್ಬರಿಗೆ ಆಚರಣೆಗೂ ಕೊಡಬಾರದು, ನಾವು ಆಚರಣೆ ಮಾಡಿ ನಮಗಷ್ಟೇ, ಬೇರೆ ಯಾರಿಗೂ ಕೂಡ ಆಗಿಲ್ಲ. ಅದೇ ರೀತಿಯಲ್ಲಿ ಸೂರ್ಯಾಗೆ ಕೊಟ್ಟ ನೀರಿನಿಂದ ಕೇಶವ ತರ್ಪಣ ಕೊಡಕ್ಕೆ ಬರೋದಿಲ್ಲ, ಅದು ದೇವರು ಅವ್ರ ತರ್ಪ ಕಂಟಿನ್ಯೂ ಮಾಡ್ಬೋದು, ನಿತ್ಯ ಅವರಿಗೆಲ್ಲ ಕೊಡಕ್ಕೆ ಬರುತ್ತೆ. ಕೇಶವನ್ನ ಶುರು ಮಾಡಬೇಕಾದ್ರೆ ಹೊಸ ನೀರೇ ಆಗುತ್ತೆ. ಈ ತರ ಎಷ್ಟು ಪಾತ್ರೆ ಬೇಕ್ರಿ, ಅದಕ್ಕೆ ಸಂಧಾನ ಮಾಡಿದ್ರೆ ಅದು ಬೇರೆ ಜೊತೆಗೆ, ಪಾತ್ರೆ ಕಡಿಮೆ ಇದ್ರೆ ಒಂದು ತಪ್ಪು, ಜಾಸ್ತಿ ಆದ್ರೆ ಅದಕ್ಕೆ ನೋಡಿ ಇವೆಲ್ಲ ಗೋಳೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೇ ಬಿಟ್ಟಿರ್ತಾರೆ. ಏನು ಮಾಡುತ್ತೆ, ಉದ್ರೊಳಗೆ ಹಾಕೋಬಿಡು ಪಾತ್ರೆ, ಭಾಳ ದೊಡ್ಡದಿರುತ್ತೆ ಅದು, ಇವತ್ತು 20 ಪಾತ್ರೆ ಬೇಕಾದ್ರೆ ಹಾಕ್ಬೋದು. ಅಲ್ಲಿ ಕಾನ್ಸೆಪ್ಟ್ ಮುಖ್ಯ, ಆ ಕಾನ್ಸೆಪ್ಟ್ ಮುಖ್ಯ ಇಟ್ಕೊಂಡ್ರೆ ಬೇರೆ ಇದರಲ್ಲಿ ಕೊಡಬೇಕು, ಅಲ್ಲಿ ತರ್ಪಣದ ಕಾರ್ಯ ಮುಗಿತು. ಮತ್ತೆ ಆಚರಣೆ ಮಾಡಬೇಕು, ಜಾತ್ವ ಸೂರ್ಯಗತಂ ಹರಿಂ, ಮಂತ್ರತಃ ಪರಿವೃತ್ತ್ಯಾಥ ಸಮಾಚಮ್ಯ ಸುರಾಧಿಕಾನ್ ತರ್ಪಯಿತ್ವ, ಸುರಾಧಿಕಾನ್ ಅಂತ ಹೇಳಿದ್ರಿಂದ ಸುರಾದಿಗಳು ಅಂತ ಹೇಳಿದರೆ ಸುರರು, ಆದಿ ಶಬ್ದದಿಂದ ಗ್ರಹಾದಿಗಳೆಲ್ಲ ಸೇರ್ಕೊಂಡ್ರು, ತರ್ಪಯಿತ್ವ ನಿಪೀಡ್ಯಾಥ ವಾಸ, ಈಗ ವಸ್ತ್ರ ಹಿಂಡಬೇಕು, ಸ್ನಾನಕ್ಕಾಗಿ ಕೂಡ ವಸ್ತ್ರ ಈಗ ಹಿಂಡಬೇಕು, ವಾಸೋ ಹಿಂಡಿ ಅಗಲ ಮಾಡಿ ಒಣಗಿ ಹಾಕ್ಬೋದು. ಆ ಸ್ಟೇಜ್ ಅಲ್ಲಿವರೆಗೂ ಕೂಡ ಅದನ್ನು ಇನ್ನು ಹಿಂಡೋದ್ರು ಕೂಡ ಇದಿಲ್ಲ, ಹಿಂಡಬೇಕಾದ್ರೆ ಕೆಲವು ಮಂತ್ರ ಇದೆ, ಆ ಮಂತ್ರ ಹೇಳೋದ್ರಿಂದ ಏನಾಗುತ್ತೆ, ಎಷ್ಟೋ ಜನಕ್ಕೆ ಯಾವುದೋ ಕಾರಣದಿಂದ ಸತ್ತೋಗಿರ್ತಾರಲ್ಲ ಅವರಿಗೆ ತೃಪ್ತಿ ಕೊಡ್ತಕ್ಕಂಥದ್ದು, ಗೊತ್ತಾಯ್ತಾ? ಬಟ್ಟೆ ಹಿಂಡೋದ್ರಲ್ಲೂ ಕೂಡ ಅದು ವೇಸ್ಟ್ ಆಗಬಾರ್ದು, ಅದು ಮತ್ತೊಂದು ರೀಚ್ ಆಗಬೇಕು, ಮತ್ತೆ ಅದು ಕೂಡ ಒಂದು ಕಾರ್ಯಕ್ಕೆ ಹೋಗಿ ಮುಟ್ಟಬೇಕು. ಅದರಲ್ಲಿ ತೃಪ್ತಿ ಪಡೆಯೋ ಜನ ಇವ್ರ ಕಡೆಗಿದ್ದ, ಹೇಗೆ ಎಂಜಲಿ ಬಿಸಾಕ್ತಾ ಇಲ್ಲ ತಗೊಳ್ಳೋ ಜನ ಇರ್ತಾರಲ್ಲ ಆ ಟೈಪ್. ಅದು ಪ್ರತಿಯೊಂದು ಕಾಲಕ್ಕೂ ಅನುಸಂಧಾನ ಇರುತ್ತೆ, ಬಿಟ್ಟಕ್ಕೆ ಒಂದೊಂದು ಹನಿ ಕೂಡ ಸಾರ್ಥಕ ಆಗಬೇಕು ಹೊರತು ವೇಸ್ಟ್ ಆಗಾಗಿಲ್ಲ. ವಚಿತ್ವ ಡಿಪೀಟಿ ಅರ್ಥ ಡಿಪೀಟಿ ಆದರೆ ಹಿಂಡೋದು, ವಾಸೋ ವಿಸ್ತೃತ್ಯ ಚಾಂಜಸ ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ, ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ. ಇಷ್ಟಾದ ಮೇಲೆ ಗಾಯತ್ರಿ ಮಂತ್ರವನ್ನು ಹೇಳಿದರು. ಆಚಾರ ತ್ರಿಪದೀಂ ಜಪೇ ಅಂತ ಹೇಳಿದ ತಕ್ಷಣ ಏನೇನು ಅನ್ನಿಸ್ತುಂಟು ಅಲ್ಲಿ? ಉತೋಚ್ಚಾಟನ, ಆಮೇಲೆ ಆತನ ಶುದ್ಧಿ, ಆಮೇಲೆ ಅಂಗನಾಸಕರಣ್ಯ ಆತಲ್ಲ ಮೊದಲಿಗೆ ಗುರು ನಮಸ್ಕಾರ, ಅದಾದ ಗುರು ನಮಸ್ಕಾರ, ಪ್ರಾಣಾಯಾಮ, ಆಮೇಲೆ ಛಂದಸ್ಸು ಇತ್ಯಾದಿಗಳ ಕೀರ್ತನ, ಆಮೇಲೆ ಅಂಗನ್ಯಾಸ, ಆಮೇಲೆ ಕರನ್ಯಾಸ, ಧ್ಯಾನ ಮಂತ್ರ, ಆಮೇಲೆ ಮಂತ್ರೋಚ್ಚಾರಣೆ, ಪುನಃ ಮತ್ತೆ ರಿವರ್ಸ್ ಆರ್ಡರ್ಲ್ಲಿ ಬಂದುಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಬರೀ ಜಪ ಮಾಡೋಕು ಅಂತ ಹೇಳ್ಬಿಟ್ಟು ಅವೆಲ್ಲ ಅಂದ್ಬಿಟ್ಟು ಫಸ್ಟ್ ಹೋಗು ಅಂತ ಹೇಳಿದ ತಮ್ಮ ಮೇಲೆ ತಗೊಂಡ್ಬಿಡೋಕ್ಕಾಗಲ್ಲ, ಪ್ರತಿ ಟಿಕೆಟ್ ತಗೋಬೇಕು ಅಂತ ಹೇಳಬೇಕಾಗಿಲ್ಲ, ಮತ್ತೆ ಟಿಕೆಟ್ ತಗೋಬೇಕು ಹಸಿ ಇತ್ಯಾದಿ ಇದೆಲ್ಲ ಹೋಗಬೇಕು ಅಂಡರ್ಸ್ಟುಂಟು. ಅದಕ್ಕೆ ಆಚಾರ್ಯ ಯಾವುದೇ ಮಂತ್ರದ ಬಗ್ಗೆ ಏನು ಹೇಳಲಿಲ್ಲ ನೋಡಿ, ಆಚೆ ಜಪ ಮಾಡಿ ಅಂತ ಹೇಳಿದ್ದಾರೆ, ಯಾರು ಹೇಳಿಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ಜಪ ಮಾಡಿ ಅಂತ ಹೇಳಿದ ತಕ್ಷಣ ವಿಷ್ಣು ಕೂಡ ಒಂದು ಯೂನಿಟ್ ಆದ್ದರಿಂದ ಗಾಯತ್ರಿ ಜಪವನ್ನು ಮಾಡಿ, ನಮಗೇನು ದೊಡ್ಡ ಪ್ರಾಬ್ಲಮ್ ಇದೆ ಇಲ್ಲ ಅದನ್ನು ಸಾಲ್ವ್ ಮಾಡ್ತಾರೆ. ಗಾಯತ್ರಿ ಮಂತ್ರ ಹೇಳೋ ಜನ ಗೊತ್ತಿತ್ತು, ದೇವತೆ ಯಾರು ಅಂತ ಗೊತ್ತಿರಲಿಲ್ಲ, ಗಾಯತ್ರಿ ಮಂತ್ರ ದೇವತೆಯೇ ಗೊತ್ತಿರಲಿಲ್ಲ ಅದನ್ನು ಹೇಳ್ತಾರೆ. ಗಾಯತ್ರಿ ಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಿಂ ಹರಿಂ ವಾಸೋ ವಿಸ್ತೃತ್ಯ ಚಾಂಜಸ ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ. ಅದು ಸೂರ್ಯ ಮಂತ್ರ ಅಲ್ಲ, ಅರ್ಕಮಂಡಲಗಂ ವಿಷ್ಣು ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ವಿಷ್ಣುವಿನ ಧ್ಯೇಯಸ್ಥದ ಸವಿತೃಮಂಡಲ ಮಧ್ಯವರ್ತಿ, ಆ ಪದನೇ ಅರ್ಕಮಂಡಲಗಂ ಅಂದಿರ್ತಾರೆ. ಸವಿತೃಮಂಡಲ ಮಧ್ಯವರ್ತಿ ಅರ್ಕಮಂಡಲಗಂ, ಅರ್ಕಮಂಡಲ ಮಧ್ಯ ಸೂರ್ಯಮಂಡಲ ಮಧ್ಯ ಇರತಕ್ಕಂಥ ನಾರಾಯಣನನ್ನ ಧ್ಯಾತ್ವೈವ ಅಂತ ಹೇಳಿದ್ರಿಂದ ಸೂರ್ಯಾದಿಗಳು ವ್ಯಾವೃತ್ತರಾಗಿರೋದು. ಇದೊಂದು ಪಕ್ಷ ಅಂತಿಲ್ಲ, ಒಂದೇ ಪಕ್ಷ. ಅರ್ಕಮಂಡಲ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೆ, ಇನ್ನೊಂದು ಧ್ಯಾತ್ವೈವ ಧ್ಯಾತ್ವೈವ ತ್ರಿಪದೀಂ ಜಪೆ, ಬರೀ ತ್ರಿಪದೀಂ ಜಪೆ ಅಂತಲ್ಲ, ಧ್ಯಾತ್ವೈವ ಎರಡಕ್ಕನ್ನು ವಿಷ್ಣು ಧ್ಯಾತ್ವೈವ ಅಂತ ಒಂದು ಅನ್ವಯ, ಧ್ಯಾತ್ವೈವ ಜಪೆ ಇನ್ನೊಂದು ಅನ್ವಯ. ಬರೀ ಜಪ ಮಾಡ್ತಿದ್ರೆ ಜಪ ಅಲ್ಲ, ಧ್ಯೇಯಮೂರ್ತಿಯ ಧ್ಯಾನ ಇರಬೇಕು, ಸ್ವರೂಪ ಚಿಂತನೆ ಮಾಡಬೇಕು. ದೇವ ಧ್ಯೇಯ ರೂಪದ ಸ್ವರೂಪ ಗೊತ್ತಿಲ್ಲದ ಹೋದರೆ ಆ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ. ಇದು ಬಹಳ ಮುಖ್ಯ ಇದೆ. ಗಾಯತ್ರಿ ಮಂತ್ರಕ್ಕೆ ಯಾವ ರೂಪ, ರಾಮ ಮಂತ್ರಕ್ಕೆ ರೂಪ ಹೇಗಿರ್ಬೇಕು, ಕೃಷ್ಣ ಮಂತ್ರಕ್ಕೆ ಯಾವ ರೂಪ, ಅವೆಲ್ಲ ಆಚಾರ ಹೇಳ್ತಾರೆ. ಧ್ಯಾಯೇ ಧರಿಮಣಿ ಓಂ ಜಗದೇಕ ವಂದ್ಯಂ ಕೃಷ್ಣ ಮಂತ್ರ, ಆ ಧ್ಯೇಯ ರೂಪ ಗೊತ್ತಿಲ್ಲದ ಹೋದರೆ ಮಂತ್ರ ಸಿದ್ಧಿ ಬರೋದಿಲ್ಲ. ಮಂತ್ರ ಗೊತ್ತಿದ್ರೆ ಸಾಲದು ನಮಗೆ, ಮಂತ್ರ ಹೇಳಿಕೊಡಿ ಜಾತಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ ಅಂಗನ್ಯಾಸ ಕರನ್ಯಾಸ ಅವೆಲ್ಲ ಹೇಳ್ಕೊಡಿ ಅಂತ ಅರ್ಥ, ಧ್ಯಾನ ಮಂತ್ರ ಹೇಳ್ಕೊಡಿ ಅಂತ ಅರ್ಥ. ಅದೆಲ್ಲ ಬರೀ ಮಂತ್ರ ಯಾರು ಗೋರು ಯಾರು ಹೋಗಿ ಹೋಗಿ ಹೋಗುತ್ತೆ ವಾಸ್ತು, ಯಾರು ಬೇಕಾದ್ರೆ ಓದ್ಕೋಬೋದು ಅದನ್ನ. ಇವೆಲ್ಲ ಹೇಳ್ಕೊಡ್ಬೇಕಾದ್ರೆ ಯಾರು ಬೇಕು ತಿಳಿದೋರಾಗುತ್ತೆ. ಇಂಜೆಕ್ಷನ್ ನಾವೇ ತಗೊಳಕ್ಕೆ ಬರೋದು ಹೇಗೆ ತಗೋತೀವಲ್ಲ ಡಾಕ್ಟರ್ ಕೈಲಿ ಆ ಟೈಪ್, ಅದು ಪದ್ಧತಿ. ಕುಡಿದ್ಬಿಟ್ರೆ ಇಂಜೆಕ್ಷನ್ ಕೊಡಿತು, ನಾವೇ ಕುಡಿದ್ಬಿಟ್ರೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಕುಡಿಯೋದಲ್ಲ ಅದು, ಆ ಹೋಗೋ ಪ್ರೊಸೀಜರೇ ಬೇರೆ, ಮಂತ್ರೋಚ್ಚಾರಣೆ ಕ್ರಮ ಬೇರೆ. ಆದ್ದರಿಂದ ಅದಿಷ್ಟನ್ನು ಹೇಳೋದಕ್ಕೋಸ್ಕರ ಆಚಾರ್ಯ ಮಾಡಿದರು. ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವಾಯೇವ ತ್ರಿಪದೀಂ ಜಪೆ, ಮೂರು ಕಡೆ ಅನ್ವಯ. ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೆ, ಧ್ಯಾತ್ವೇ ತ್ರಿಪದೀಂ ಜಪೆ, ತ್ರಿಪದೀಂ ಜಪೇ ದೇವ. ಗಾಯತ್ರಿ ಮಂತ್ರ ಮಾಡಲೇಬೇಕು, ಬಿಡಲಿಕ್ಕೆ ಬರೋದಿಲ್ಲ. ಕುರಿಯಾದನ್ನೆನ್ನವಾ ಕುರಿಯ ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಇದರಿಂದ ವಿಧಿ ಬಿಡಲಿಕ್ಕೆ ಬರೋದು. ಏವಕಾರಕ್ಕೆ ಕೃತ್ಯ ಇಟ್ಟಿದ್ದಾರೆ ಆಚಾರ್ಯ, ತ್ರಿಪದೀಂ ಜಪೆ, ವಿಷ್ಣು ಧ್ಯಾತ್ವೇ ತ್ರಿಪದೀಂ ಜಪೆ, ತ್ರಿಪದೀಂ ಜಪೇ ದೇವ. ಮತ್ತೆ ಇದೇ ರೀತಿಯಲ್ಲಿ ಅರ್ಕಮಂಡಲಗಂ ಧ್ಯಾತ್ವೈವ ಜಪೆ ಹೊರತು ಬರೀ ಅರ್ಕಮಂಡಲ ಚಿಂತನೆ ಮಾಡಬಾರದು. ಆಚಾರ್ಯಗಿಂತ ಮುಂಚೆನೂ ಸಂಧ್ಯಾನೆ ಮಾಡೋ ಜನ ಇದ್ರು, ಆದರೆ ಅವರಿಗೆ ಧ್ಯೇಯ ರೂಪನೇ ಮರ್ತ ಹೋಗಿತ್ತು. ಯಾವುದೊಂದು ಸೂರ್ಯನ ಧ್ಯಾನ ಮಾಡಿದ್ರೆ ಕೆಲವರಿದ್ರು, ಇನ್ನು ಮೂರು ಮುಖಮಾರಿ ಆರು ಕೈ ಏನೇನೋ ಚಿತ್ರಣೆ ಮಾಡ್ತಾಯಿದ್ರು. ಆ ತ್ರೀದೇವತೆ ಅಂತ ತಿಳ್ಕೊಂಡು ಜನಗಳಿದ್ರು, ಗಾಯತ್ರಿ ಹೆಸರು ಬಂದ್ಬಿಡ್ತಲ್ಲ ಅಂದರೆ ತ್ರೀದೇವತೆ ಇರುತ್ತೆ. ಇಂಥ ಒಂದು ಕನ್ಫ್ಯೂಷನ್ ಇದೆ, ಎಲ್ಲ ತೆಗೆದಾಕ್ಬಿಟ್ಟು ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಬ್ರಹ್ಮಸೂತ್ರಗಳು ಅರ್ಥ ಗೊತ್ತಾಗಿದ್ದೀರ ಅಂತ ತಿಳ್ಕೊಂಡು ಅದೇ ತಿಳ್ಕೊಂಡ್ಬಿಡ್ಬೇಡಿ. ಸಂಧ್ಯಾನೆ ಮಾಡೋಕ್ಕೂ ಬರ್ತಿದ್ದಾರೆ ಜನಗಳು ಸರಿಯಾಗಿ. ಸಂಧ್ಯಾನೆ ಹೇಳಿಕೊಟ್ಟವರು ಆಚಾರ್ಯ, ಸ್ನಾನ ಹೇಳಿಕೊಟ್ಟವರು ಆಚಾರ್ಯ, ಮತ್ತೆ ಸ್ನಾನ ಮಾಡಿಸೋರು ಕೊನೆಗೆ ಅವರೇ, ವಿರಜಾಸ್ಥಾನ ಮಾಡಿಸೋದು ಅವರೇ, ಇಲ್ಲ ಸ್ನಾನ ಹೇಳಿಕೊಡ್ತಾರೆ ಮುಂದೆ ಏನು ಮಾಡಿ. ಈಗ ದಿವಸ ಮಾಡ್ತಿದ್ರೆ ಕೊನೆ ಫೈನ್ ಡೇ ಏನು ಮಾಡಕ್ಕೆ ಬರ್ತದೆ, ವಿರಜಾಸ್ಥಾನ ಮಾಡಕ್ಕೆ ಬರುತ್ತೆ. ವಿರಜಾಸ್ಥಾನ ಪ್ರಿಪ್ರೇಷನ್ ಇವೆಲ್ಲ ರಿಹರ್ಸಲ್ ಇದ್ದಾಗ, ದಿವಸ ಮಾಡಿ 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 ಕೊನೆಗೇನಾಗುತ್ತೆ, ಇಲ್ಲಿ ಸ್ನಾನ ಮಾಡಿದ ಬಟ್ಟೆ ಬಿಟ್ಬಿಡ್ತೇವಲ್ಲ, ಅಲ್ಲಿ ನಮ್ಮ ಲಿಂಗದೇಹನೇ ಬಿಟ್ಟು ಹೋಗುತ್ತೆ. ಇಷ್ಟೇ ವ್ಯತ್ಯ, ಸ್ನಾನ ಮಾಡಿದ ಬಟ್ಟೆ ಎಲ್ಲಿ ಬಿಡ್ತಾನೆ, ವಾಸಾಂಶಿ ಜೀರ್ಣಾನೆ ಯಥಾ ವಿಹಾಯ, ಅಟತ್ಗೇನಾಗಿ ಲಿಂಗದೇಹನೂ ಸಾಕಷ್ಟು ಜೀರ್ಣ ಆಗಿರ್ತದೆ ಮಾಡೋವತ್ತಿಗೆ, ಅದು ಬಿಟ್ಟು ಇಲ್ಲವರು ಮುಟ್ಟೇ ಇಲ್ಲ. ಮುಟ್ಟು ಬಟ್ಟೆ ಸ್ನಾನ ಮಾಡಿದ ಬಟ್ಟೆಯಲ್ಲಿ ಬಂದರೆ ಮಡಿ ಬರೋದೇ ಇಲ್ಲ. ಸ್ನಾನ ಮಾಡಿದ ಬಿಟ್ಟು ಬೇರೆ ಉಟ್ಕೊಂಡ್ರೆ ಮಾತ್ರ ಮಡಿ ಹೇಗೋ, ಲಿಂಗದೇಹ ಬಿಟ್ಟರೆ ಮಾತ್ರ ಮೋಕ್ಷದ ಪ್ರವೇಶ. ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ, ಇದು ಒಂದು ಭಾಗ. ಇನ್ನು ಗಾಯತ್ರಿ ಜಪ ಎಷ್ಟು ಮಾಡಬೇಕು ಮುಂದಿನ ಪ್ರಶ್ನೆ, ಎಷ್ಟು ಮಾಡಬೇಕು ಇವತ್ತು ಮುನುಪುರೇಜ ಶೇಖರ್ ಹತ್ತು ಮಾಡು ಸಾಕು, ಅದು ಬೇರೆ ದೊಡ್ಡ ಬ್ರಹ್ಮ ಜಾತರ ಪುರೋಹಿತನದು, ಹತ್ತು ಮಾಡು ಸಾಕೇ ಸಾಕು ಅಂದ್ಬಿಡ್ತಾನೆ. ಎಷ್ಟು ಪಾಪ ಮಾಡ್ತಿದ್ರು ಎಚ್ಚರಿಕೆನೇ ಇಲ್ಲ ಆತಗೆ. ಹತ್ತು ಮಾ 100,000 ಮಾಡು ಅಂತ ಹೇಳಿ ಹೋಗ್ಬಿಡ್ಬೇಕು ಆ ಕಡೆಗೆ. ಹುಡುಗ ಏನು ಗೊತ್ತಿರೋದು, ತಪ್ಪು 1,000 ಮಾಡ್ತಾನೆ. ಆಪ್ಷನ್ ಕೊಟ್ಟ ತಕ್ಷಣ ಅದನ್ನೇ ಮಾಡಿದೆ ಅಂದ್ರೆ ನನಗೆ 1,000 ಮಾಡು ಅಂತ ಹೇಳಿದ್ರು. 1,000 ಮಾಡೋಕ್ಕಾಗಲಿಲ್ಲ. ಆಗ ಮುಂದಿನ ಪ್ರಶ್ನೆ, ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ, ಆಗ 100 ಮಾಡು. ನೆಕ್ಸ್ಟ್ ಯೂನಿಟ್ 1,000 ಆದ ನೆಕ್ಸ್ಟ್ ಯೂನಿಟ್ 100. ಅದಾಗದೆ ಹೋದರೆ ದಶಾವರಾಮ್, 10 ಲೋಯೆಸ್ಟ್ ಮಿನಿಮಮ್, 10 ಲೋಯೆಸ್ಟ್, 100 ಮಿಡ್ಲು, 1,000 ಬೆಸ್ಟ್. ಈ ಮೂರು ಕ್ರಮದಲ್ಲಿ ಮಾಡ್ತೇವೆ ನಾವು. ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಎಲ್ಲದನ್ನೂ ಬೆಸ್ಟ್ ಕ್ವಾಲಿಟಿ ಆಗ್ತಾನೆ. ಟಿವಿ ಗಿವಿ ಎಲ್ಲ ಗಾಯತ್ರಿ ಮಾತ್ರ ವರ್ಸ್ಟ್ ಕ್ವಾಲಿಟಿ. 10 ಸಾಕು ಅಂದ್ಬಿಡ್ತಾನೆ. ಆ 10 ದೇವರೇ ಪ್ರೀತನಾಗಿದ್ದು, ರೂಪ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಬರವರೋ ಅದು ಒದರಿ ಹೋಗ್ಬಿಡ್ತಾನೆ ಆ ಕಡೆಗೆ. ಅದು ಗಾಯತ್ರಿ ಮಂತ್ರ ಆಗೋದೇ ಇಲ್ಲ. ಅದು ಗಾಯತ್ರಿ ಮಂತ್ರವನ್ನು 5 ಕಡೆ ನಿಲ್ಲಿಸ್ತಾ ಹೇಳಿದರೆ ಹೇಳ್ತಾರೆ, ಪಂಚಾವತಾರ ಗಾಯತ್ರಿ ಆದಾಗ ಪಂಚಪಾತಕ ನಾತಿನಿ, 5 ಕಡೆ ನಿಲ್ಲಿಸಿ ಹೇಳಿದರೆ ಪಂಚಪಾತಕ ನಾಚವಾಗ್ತವೆ. ಇಲ್ಲದೆ ಹೋದರೆ ಪಂಚಪಾತಕ ದಾಯಿನಿ, 5 ಪಾತಕ ಬರ್ತವೆ. ಅಂದರೆ ಸಂಧ್ಯೆ ಆದರೆ ಪಾಪ ಕಟ್ಟಿಕೊಂಡಾಗ್ತದೆ ಅಷ್ಟೇ. ಗಾಯತ್ರಿ ಮಂತ್ರ ಎಲ್ಲೇ ನಿಲ್ಲಿಸಿ, ಓಂ ನಿಲ್ಲಿಸ್ಬಿಡ್ಬೇಕಾಗಿ. ಭೂರ್ಭುವಸ್ವಹ ಮತ್ತೆ ನಿಲ್ಲಿಸ್ತದೆ, ಸತ್ತವಿತ್ರ ವರೆಯನ್ನೇ ನಿಲ್ಲಿಸ್ತದೆ, ಭರ್ಗೋದೇವತೆ ನೀವೇ ನಿಲ್ಲಿಸ್ತದೆ, ದೇಹಯೋನ ಪ್ರಜೆಯನ್ನು ನಿಲ್ಲಿಸ್ತದೆ. ಅದು ಪಂಚಾವಸಾನ ಅಂತದ್ದು, 5 ಕಡೆ ಸ್ಟಾಪ್ ಕೊಡೋದು. ಆ ರೀತಿ ಕೂಡ ಉದ್ದಕ್ಕೆ ಹೇಳಿಬಿಟ್ರೆ ಪಂಚ ಮಹಾಪಾತಕ ಮಾಡಿದ ಸ್ಟಾಪ್ ಬರುತ್ತೆ. ಇದನ್ನೆಲ್ಲ ಹೇಳಬೇಕಾ, ಸರಿಯಾಗಿ ಹೇಳಬೇಕು. ಅವತ್ತು ಯಾರು ಹೇಳಿಕೊಡ್ತಾರೆ ಗೊತ್ತೇ ಇರೋದು, ಪುರೋಹಿತರಿಗೆ ಅರ್ಜೆಂಟ್ ಇನ್ನು ಯಾವುದೋ ಉಪನಯನಕ್ಕೆ ಹೋಗಿಬಿಟ್ಟಿರ್ತಾರೆ. ಹಾಗೆ ಇರೋದೇ ಇಲ್ಲ, ಯಾರು ಬಿಡ್ತಾರೆ ಹೇಳಿ, ಹಿಂದಿನ ವರ್ಷ ಉಪನಯನ ಅದನ್ನು ಬಿಡ್ತಾರೆ. ಅವನು ಕಲ್ತಿದ್ದೆ ಈ ಟೈಪ್, ಅವನು ಇನ್ನೊಂದು ಸೆಕೆಂಡ್ ಗ್ರೇಡ್, ಎಂತ್ ಗ್ರೇಡ್ ಸಂಧ್ಯಾವನ್ನೇ ಕಲಿಯೋದು ಇವರು. ಫಸ್ಟ್ ಗ್ರೇಡ್ ಸಂಧ್ಯಾವನ್ನೇ ಅಲ್ಲ, ಎಂತ್ ಗ್ರೇಡ್ ಸಂಧ್ಯಾ. ಅವ್ರು ಎಷ್ಟೋ ಲೋಪ ಮಾಡ್ಕೊಂಡಿರ್ತಾರೆ, ಮತ್ತೆ ಅದು ಆ ಲೋಪ ಮಾಡಿದ್ರು ಕಲಿಸ್ತಾನೆ ಗೊತ್ತ ಆಯ್ತಾ. ಇವ್ರು ಫರ್ದರ್ ಲೋಪ ಮಾಡಿ ಇನ್ನೊಬ್ರು ಹೇಳ್ತಾರೆ, ಇವ್ರು ಎರಡನೇ ಪಂಕ್ತಿ ಮೂರನೇ ಪಂಕ್ತಿಗೆ ಸಾರ ಡೈರೂಟ್ ಆಗ್ತದೆ, ಆ ಥರ ಡೈರೂಟ್ ಆಗಿ ಆಗಿ ಮನೆಗೆ ಏನು ಇರೋದಿಲ್ಲ, ಸಿದ್ಧಿ ಹೆಸರು ಕೂಡ ಬರೋದು. ಅದಕ್ಕೆ ಸಂಧ್ಯಾವನ್ನು ಹೇಳ್ಕೊಳ್ಬೇಕಾದ್ರೆ ವಿತ್ ಬೆಸ್ಟ್ ಇವ್ರನ್ನ ಹೇಳ್ಕೊಡ್ಬೇಕು. ಯಾವಾಗ ಸಂಧ್ಯಾವನ್ನ ಬಿಡ್ಬೇಕಾದ್ರೆ ದೊಡ್ಡ ಆಚಾರದ ಕಡೆಗೆ ಸಂಧ್ಯಾ ಹೇಳಿ, ನಮಗೇನಾಗಿದೆ ಗೌರವದ ಪ್ರಶ್ನೆ ಇದು, ಸಂಧ್ಯಾನ ಹೇಳ್ಕೊಳ್ಬೇಕು ನಾನು, ಅಯ್ಯೋ ಎಂತ ಅನ್ಯಾಯ, ಭಾಷೆ ಆಡಿಕೊಡೋ ನಾನು, ಸಂಧ್ಯಾನ ಹೇಳ್ಕೊಳ್ಳೋದು ಅಂತ. ಆಕ್ಚುಲಿ ಆ ರೀತಿ ಆಗಿ ತಪ್ಪು. ಪುರೋಹಿತರು ಅಂತಿರೋದು ಅದಕ್ಕೇನೆ, ಪುರೋಹಿತರು ಯಾಕೆ ದಕ್ಷಿಣೆ ಜಾಸ್ತಿ ಕೊಡಬೇಕು ಅಂತಾರೆ ಅಂದರೆ ಎಲ್ಲ ಜವಾಬ್ದಾರಿ ಇರುತ್ತೆ ಅವರಿಗೆ. ಇವತ್ತು ಯಾವ ಜವಾಬ್ದಾರಿ ಇರೋದಿಲ್ಲ, ಇಷ್ಟ ಮಾಡೋದೇ ಜವಾಬ್ದಾರಿ ಇರ್ತದೆ ಹೊರತು ಇನ್ನೇನು ಇರೋದೇ ತಪ್ಪು. ಅಂದರೆ ಇಷ್ಟೆಲ್ಲ ಜವಾಬ್ದಾರಿ ಎಷ್ಟು ಗಟ್ಟಿಗೆ ಗೊತ್ತಾಗೋದು, ಡಾಕ್ಟ್ರಿಗೆ ಫೀ ಡೆಲಿವರಿ ಬರ್ತದೆ, ಅಡ್ಮಿಟ್ ಆದಮೇಲೆ ಡಿಸ್ಚಾರ್ಜ್ ಮಾಡೋರಿಗೆ ಜವಾಬ್ದಾರಿ ಇರ್ತದೆ. ಡಿಸ್ಚಾರ್ಜ್ ಮಾಡೋವರಿಗೂ ಕೂಡ ಡಾಕ್ಟರ್ ಜವಾಬ್ದಾರಿ ಹೊರತು ಬರೀ ಇದು ಆಪರೇಷನ್ ಮಾಡಿದರೆ ಡಾಕ್ಟ್ರ ಕೆಲಸ ಅಲ್ಲ. ಸಂಧ್ಯಾವನ್ನೇ ಬರೀ ಉಪನಯನ ಮಾಡಿದರೆ ಬಿಡಲೇ ಪುರೋಹಿತನ ಕೆಲಸ, ಆ ಸಂಧ್ಯಾವನ್ನೇ ಪೂರ್ತಿ ಬಾಯಿಪಾಠ ಮಾಡಿಸ್ಬಿಟ್ರೆ ಅಲ್ಲಿ ಒಂದು ಸ್ಟೇಜ್ ಮುಗಿದಾ ಇದೆ, ಅಷ್ಟಕ್ಕೆ ಸೇರಿ ಮಾತಾಡೋದಾಗ ಲೆಕ್ಕನೆ ಹೊರತು ಬೇರೆ ಇಲ್ಲೇ ಇಲ್ಲ. ಬಹಳ ತಪ್ಪು. ಗೊತ್ತಿಲ್ಲ ಅಲ್ಲ ಹೇಳ್ತಾರೆ, ಅದೇನು ಯಾಕಾರ ಹೇಳೋದು ಮುಖ್ಯ ನಮಗೆ, ಯಾರೋ ಹೇಳಿದ್ ಮಾಡಿದ್ರೆ ಅರ್ಥನೇ ಇಲ್ಲ ಅದಕ್ಕೆ. ಫಲ ಕೊಡೋರು ಯಾರು, ಇವರು ಫಲ ಕೊಡೋರು ಹೇಳ್ಬೇಕು, ಕಂಡು ಕೊಡೋರು ಉಪಯೋಗ ಇವತ್ತು ಇಲ್ಲಿ ಮಠದಲ್ಲಿ ಊಟಕ್ಕೆ ಎಷ್ಟಂತೆ ಮಠದವ್ರು ಜಾಬ್ ಹೇಳ್ಬಿಟ್ಟೆ, ಆ ವ್ಯವಸ್ಥೆ ಅವ್ರದ್ದಿರ್ತದೆ. ಆದ್ರಿಂದ ಆಚಾರ ಫಲ ಕೊಡ್ತಾರೆ, ಅವ್ರ ಮಾತು ಕೇಳಬೇಕು, ಕಣ್ಣಿ ಅವ್ರ ಮಾತು ಕೇಳಿ ಏನು ಪ್ರಯೋಜನ ಇದೆ. ಇವತ್ತು ನಮ್ಮಲ್ಲಿ ಆ ದೋಷ ಬಂದ್ಬಿಟ್ಟಿದೆ, ಆಚಾರ್ಯ ಏನೋ ಹೇಳ್ತಾರೆ, ನಾವು ಇನ್ನೊಬ್ರು ನಮ್ಮಾಚಾರ ಹೀಗಾಡಿದ್ರು, ನಮ್ಮಾಚಾರ ಬೇರೆ ಇದ್ದಾರ, ಮೊದಲಾಚಾರ ನಮ್ಮಾಚಾರ ಹೀಗಾಡಿದ್ರೆ ಬುದ್ಧಿ ಇಲ್ಲ ಅಂತ. ಮತ್ತೆ ಎಷ್ಟೋ ಜನ ಹಾಗೆ ಮಾಡ್ಕೊಂಡ್ರು, ದೇವ್ರ ಪೂಜೆ ತಪ್ಪು ತಪ್ಪ ಮಾಡ್ತಾರೆ, ನಮ್ಮಾಚಾರ ಹೇಳಿದ್ರು ಅಂತ ತಂತ್ರಸಾಲ ಬಿಟ್ಬಿಡ್ತಾರೆ, ತಾವು ಸೋಚಿದ್ದನ್ನು ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಸಹಸ್ರ ಪರಮಾಂ ದೇವಿ ಶತ ಮಧ್ಯಾಂ ದಶಾವರಾಂ. ದೇವಿ ಮತ್ತು ಶ್ರೀಲಿಂಗ ಯಾತಕ್ಕೆ ಇಟ್ಟರು ಅಂದರೆ ತ್ರಿಪದಿ ಮಂದ್ರ ಶಬ್ದ ತನ್ಮಯ. ತ್ರಿಪದಿ ಗಾಯತ್ರಿ ಮೂರು ಪಾದ ಇದೆ. ಗಾಯತ್ರಿ ಎಂಬುದು ದೇವತೆ ಹೆಸರಲ್ಲ, ಛಂದಸ್ಸಿನ ಹೆಸರು. ಯಾರಿಗೆ ಜನ ಅರ್ಥ ಆಗಲಿಲ್ಲ ಅಂತಂದ್ರೆ ಗಾಯತ್ರಿ ದೇವತೆ ಅಂತ ಓದ್ಕೊಂಡ್ಬಿಟ್ರು, ಅದು ಪದಿಕೆ. ಇನ್ನು ಗಾಯತ್ರಿ ದೇವತೆ ಅಂತ ಓದ್ತೀರಾ ಓದಿ. ಆ ಗಾಯತ್ರಿ ಅಂದರೆ ಅರ್ಥ ಏನು ಗೊತ್ತೇನಾಗ, ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಇತಿ ತತಸ್ಕೃತ. ತನ್ನನ್ನು ಸ್ತೋತ್ರ ಮಾಡುವವನು ಪರಮಾತ್ಮ ಕಾಪಾಡ್ತಾನಾದ್ರಿಂದ ಗಾಯತ್ರಿ ಅಂತ ಪರಮಾತ್ಮನ ಹೆಸರು. ಶ್ರೀಲಿಂಗ ಯಾತಕ್ಕೆ ಅಂತ ಕೇಳಿದರೆ ಪರಮಾತ್ಮ ಎಲ್ಲ ರೂಪಗಳು ಉಂಟು ಅಂತ. ಎಲ್ಲರೂ ಪುರುಷ ರೂಪ ಮಾ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಆದ್ದರಿಂದ ಪರಮಾತ್ಮನಿಗೆ ಮಾತೃವಾತ್ಸಲ್ಯ ಇದೆ ಮತ್ತು ಸ್ತ್ರೀರೂಪನೂ ಇದೆ. ಅದಕ್ಕೆ ಗಾಯತ್ರಿ ಅಂತ ಕರೀತಾರೆ ಹೊರತು ಸ್ತ್ರೀ ದೇವತೆ ಎಂಬ ಜನ ತಿಳ್ಕೊಂಡ ಅರ್ಥದಲ್ಲಿ ಗಾಯತ್ರಿ ಅಲ್ಲ. ದೇವೀಂ ಶತಮಧ್ಯಾಂ ದಶಾವರಾಂ, ಇದು ಒಂದು ಭಾಗ. ಅದು ಎಷ್ಟು ವಿಷಯ ಹೇಳ್ತಾರೆ ನೋಡಿ ಇದರೊಳಗೆ. ಮತ್ತೆ ಗಾಯತ್ರಿ ಜಪ ನಿತ್ಕೊಂಡು ಮಾಡಬೇಕು, ಕುತ್ಕೊಂಡು ಮಾಡಬೇಕು, ಮುಂದಿನ ಪ್ರಶ್ನೆ. ನಿತ್ಕೊಂಡು ಮಾಡಬೇಕು, ಕುತ್ಕೊಂಡು ಮಾಡಬೇಕು. ಸಾಮಾನ್ಯವಾಗಿ ಯಾವುದೇ ಜಪವನ್ನು ಮಂತ್ರ ಜಪ ಮಾಡಬೇಕು, ಕುತ್ಕೊಂಡೇ ಮಾಡಬೇಕಾದ ನಿಯಮ. ಗಾಯತ್ರಿ ಹಾಗಲ್ಲ. ಆ ಸೂರ್ಯ ದರ್ಶನ ತಿಷ್ಠೇ ತತಸ್ತು ಉಪವಿಶೇಷವಾ. ಸೂರ್ಯೋದಯಕ್ಕಿಂತ ಮುಂಚೆ ಗಾಯತ್ರಿ ಜಪ ಮಾಡಬೇಕಾದ್ರೆ ನಿಂತ್ಕೊಂಡೇ ಮಾಡಬೇಕು. ಕುತ್ಕೊಂಡು ಮಾಡಿದ್ರೆ ಇನ್ವ್ಯಾಲಿಡ್ ಜಪ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾಗುತ್ತೆ, ಯಾರಿಗೆ ಗೊತ್ತಿದೆ ಅದು? ಗಾಯತ್ರಿ ಮಂತ್ರವನ್ನು ಸೂರ್ಯೋದಯಕ್ಕಿಂತ ಮುಂಚೆ ಮಾಡೇ ಗೊತ್ತಿಲ್ಲ ಹೊರತು. ಸೂರ್ಯೋದಯಕ್ಕೆ ಮುಂದೆ ಯಾರು ಮಾಡ್ತಾರೆ? ಸೂರ್ಯೋದಯಕ್ಕೆ ಮುಂದೆ ಎದ್ದಿರಲಿ, ಆಚಾರ ಓಡಾಡ್ತಿರ್ತಾರೆ ಅಲ್ಲಿಂದಿರಿಗೆ. ಸೂರ್ಯೋದಯ ಆದಮೇಲೆ ಒಂದು ವಾಕು, ಒಂದು ಜಾಗಿಂಗ್ ವಾಕು ಎಲ್ಲ 9 ಗಂಟೆ ಸ್ನಾನಕ್ಕೆ ಹೇಳ್ತಾರೆ ಅಂದಮೇಲೆ ಇನ್ನು ಸೂರ್ಯೋದಯಕ್ಕಿಂತ ಮಾಡೋ ಅಭ್ಯಾಸನೇ ಫಸ್ಟ್ ಇಲ್ಲ. ಅದು ಮಾಡೋದ್ರೆ ಬೈದು ಬಿಡ್ತಾರೆ, ಇನ್ನು ಸೂರ್ಯ ಕೂಡ ಹುಟ್ಟಿಲ್ಲ, ಕಾಫಿಡ ತಯಾರಾಗಿಲ್ಲ, ಈಗೇನು ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ. ಆ ಥರ ಬೈದು ಬಿಡ್ತಾರೆ ಮಾಡಿದ್ರೆ ಗುಡ್ ಅಂತ ಹೇಳೋದಿಲ್ಲ. ಇಷ್ಟೊತ್ತಿಗೆ ಏನ್ ಮಾಡ್ತೀವಿ ಗ್ರಾಚಾರ, ಏನು ಅಡಿಗೆ ಇಟ್ಟಿಲ್ಲ ಇನ್ನು ಕೂಡ, ಅಡಿಗೆಗೂ ಸಂಧ್ಯಾವನಿಗೂ ಸಂಬಂಧನೇ ಇಲ್ಲ. ಈಗ ಏಕಾ ಶ್ರದ್ಧಾನ ಬಿಡ್ಬೇಕಾಗುತ್ತೆ, ಅಡಿಗೆಗೂ ಸಂಧ್ಯಾವನ ಲಿಂಕ್ ಮಾಡಿದ್ರೆ ಏಕಾ ಸಂಧ್ಯಾವನ ಎಲ್ಲ ಊಟ ಇಲ್ಲ ಸಂಧ್ಯಾವನಿಲ್ಲ ಆಯ್ತು. ಬಹಳ ತಪ್ಪು. ಸರಿಯಾಗಿ ಸಕಾಲಕ್ಕೆ ಮಾಡೋ ಅಭ್ಯಾಸ ಇದ್ರೆ ಅವ ನಿಂತ್ಕೊಂಡು ಮಾಡಬೇಕು ಅಂತ ಗೊತ್ತಾಗ. ಎಷ್ಟು ಮಿಸ್ಸಿಂಗ್ ಗೊತ್ತಾ ಇವತ್ತು, ಎಷ್ಟೋ ಜನ ಅಕಸ್ಮಾತ್ ಮಾಡ್ತಿದ್ರು ಕುತ್ಕೊಂಡು ಮಾಡ್ತಾ ಇರ್ತಾರೆ. ಆ ವಾಕ್ಯ ಗೊತ್ತಿಲ್ಲ, ಅವ್ರಿಗೆ ಹೇಳೋದಕ್ಕೆ ಸಮಯ ಸಮಯದ ಓದೋರಿಲ್ಲಿದ್ದಾರೆ. ಮೊದಲಿಗೆ ಸದಾರ್ಥದ ಪಾಠಗಳ ಅಭ್ಯಾಸ ಇದೇನು ಗ್ರಂಥ ನೀವು ಓದ್ಕೊಡಿ ಅಂತ ಹೇಳ್ತಾರೆ. ಇವ್ರು ಓದ್ಕೊಳ್ಳೋದೇ ಇಲ್ಲ. ಸದಾಚಾರ ಯಾವುದೇ ವಿದ್ಯಾಪೀಠ ಸೇರಿದ ಮೊದಲು ಪಾಠ ಮಾಡಿದ್ರೆ ಸದಾಚಾರ ಕೃಷ್ಣಾವರ್ತ ಮಹಾರಾಜ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಚಾರವಂತರ ಆಗ್ತಾರೆ, ಫಸ್ಟ್ ಕ್ಲಾಸ್ ದೀಕ್ಷಾವಂತರ ಆಗ್ತಾರೆ. ಇವತ್ತು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೇನೆ, ಯಾವುದೇ ವಿದ್ಯಾಪೀಠದಲ್ಲಿ ಸದಾಚಾರದಲ್ಲಿ ಚೆಕ್ ಬುಕ್ ಇಲ್ಲ, ಕೃಷ್ಣಾವರ್ತ ಮಹಾರಾಜ ಚೆಕ್ ಬುಕ್ ಮಾಡಿಲ್ಲ. ಅರ್ಥ ಆಯ್ತಾ? ಆಚಾರ್ಯ ಯಾತಕ್ಕೆ ಬರೋದಾಗಿದ್ರೆ ಬರೋದು ಉದ್ದೇಶನೇ ಅರ್ಥ ಆಗಿಲ್ಲ ಅಂತ. ಇವತ್ತು ಮೊದಲನೇ ದಿವಸ ಹೇಳ್ಕೊಂಡು ಎಷ್ಟು ಎಲ್ಲ ಒಂದು ವಾರ ಸಾಕು, ಸ್ಟೂಡೆಂಟ್ಸ್ ಒಂದು ವಾರದಲ್ಲಿ ಮುಗಿದೋಗ್ಬಿಡ್ತಾರೆ. ಆ ವಾರದಲ್ಲಿ ಮುಗಿತದಲ್ಲ, ಎಂಟೈರ್ ಕೋರ್ಸ್ನೇ ಒಂದು ಶುದ್ಧ ಸಿಗ್ತದೆ. ಅರ್ಥ ಶಬ್ದ ಏನು ಅಧಿಕಾರ, ಇಡೀ ಜೀವನ ಕೊಟ್ಟು ಶುದ್ಧ ಆಚಾರವಂತನಾಗ್ತದೆ. ಸದಾಚಾರ ಸ್ತುತಿ ಕೇಳಿದ ಮೇಲೆ ಆಚಾರ ಕೊಟ್ಟ ಇಂಜೆಕ್ಷನ್ ಇದ್ದಾಗ ಏನು ವರ್ಕ್ ಮಾಡದೇ ಇರೋದೇ ಇಲ್ಲ, ಫುಲ್ ವರ್ಕ್ ಮಾಡಬೇಕು. ಅದನ್ನು ನಾವು ಯಾವ ಸ್ಟೇಜಲ್ಲೂ ಓದೋದಿಲ್ಲ. ಪಾಠ ಹೇಳಿದ್ದು ಕೇಳಿ ಯಾರಾದ್ರು ಬೇಕಾದ್ರೆ ಅದನ್ನು ನಾನು ಪಾಠ ಹೇಳಬೇಕು. ಸುಧಾ ಪಾಠ ಬಂಡಿತನ ಸದಾಚಾರ ಹೇಳ್ಬೇಕು, ಓದ್ಕೊಂಡು ಯಾರ ಕಾರ ಓದ್ಕೊಂಡ್ಬಿಡಿ ಅಂತ ಹೇಳಿ ಮನುಷ್ಯನ ಪ್ರಿಪೇರ್ ಮಾಡ್ತಕ್ಕಂಥ ಮಾತು ಗೊತ್ತಾಯ್ತಾ? ನಿಜವಾಗ್ಲೂ ನಮ್ಮ ಮನುಷ್ಯತ್ವ ಬ್ರಾಹ್ಮಣ್ಯ ಬರಬೇಕಾದ್ರೆ ಸದಾಚಾರ ಸರಿಯಾಗಿ ಓದಬೇಕು. ನೀರಲ್ಲಿ ನಿಂತ್ಕೊಂಡು ಯಾವ ಸಂಟದ ಮೇಲೆ ನಿಂತ್ಕೋಬಾರ್ದು, ಮುಳುಗೋಗ್ಬಿಟ್ರೆ ಕಷ್ಟ ಅಂತೇಳಿ ಸಂಟದ ಕೆಳಗಿರ್ಬೇಕು. ಯಾವ ನೀರು ಅಭಿಮೇಲೆ ನಿಂತ್ಕೋಬಾರ್ದು, ಅಂತಂದ್ರೆ ಬ್ಯಾಲೆನ್ಸ್ ಇರೋದಿಲ್ಲ, ಸ್ವಲ್ಪ ಮೇಲೆ ಬಿಟ್ಟರೆ ಬ್ಯಾಲೆನ್ಸ್ ಇರೋದಿಲ್ಲ. ಬಕ್ಕಳು ದಾಟಿದ ಮೇಲೆ ಬ್ಯಾಲೆನ್ಸ್ ಹೋಗ್ಬಿಡುತ್ತಾಗಲಿ, ಅದಕ್ಕೆ ಅಷ್ಟು ಕೆಳಗೆ ನಿಂತ್ಕೊಂಡು ಬೇಕಾದ್ರೆ ಮಾಡ್ಬೋದು. ಅದು ನಿಂತ್ಕೊಂಡು ಮಾಡ್ಬೇಕು, ಬಹಳ ಮುಖ್ಯ. ಆ ಸೂರ್ಯ ದರ್ಶನ ಪ್ರತಿಷ್ಠೆ ತತಸ್ತು ಉಪವಿಷೇತವ ಸೂರ್ಯ. ಇನ್ನೂ ನೋಡಿ, ಸಾವಿರ ಜಪ ಬರ್ತಾನೆ ತಿಳ್ಕೊಬಾರ್ದು. ಸೂರ್ಯ ದರ್ಶನ ಆಗೋವರೆಗೂ ನಿಂತ್ಕೊಂಡು ಮಾಡಿದ, ಆದರೆ ಕೂತ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಕೂತ್ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಂತ್ಕೊಂಡೇ ಬೇಕಾದ್ರೆ ಮಾಡ್ಬೋದು. ಉಪವಿಷೇತವ ವಾ ಅಂತ ಹೇಳಿದ್ರಿಂದ ಪ್ರಾತಃ ಸಂಧ್ಯಾವನ್ನೇ ಮಾತ್ರ ಸೂರ್ಯ ಪ್ರಾತಃ ಸಂಧ್ಯಾವನ್ನೇನ ಟೋಟಲ್ ಆಪ್ಷನ್ ಅಂದರೆ ನಿಂತ್ಕೊಂಡೇ ಮಾಡಿ. ಆಯ್ತಾ? ಸೂರ್ಯೋದಯ ಆದ್ಮೇಲಾದ್ರೂ ನಿಂತ್ಕೊಂಡ್ಬೇಕಾದ್ರೆ ಮಾಡಿ, ಮೊದಲೇ ನಿಂತ್ಕೊಂಡ್ಬೇಕಾದ್ರೂ ಮಾಡಿ. ಗೊತ್ತಾಯ್ತಾ? ಮೊದಲಂತೂ ಕಂಪಲ್ಸರಿ ಸೂರ್ಯೋದಯ ಆದ್ಮೇಲೆ ಆಪ್ಷನ್. ಗೊತ್ತಾಯ್ತಾ? ನಿಂತ್ಕೊಂಡು ಮಾಡಿದ್ರಂತೂ ಬೆಸ್ಟ್ ಅದು. ಆಗ ಸೂರ್ಯೋದಯ ಆದ್ಮೇಲೆ ಬೇಕಾದ್ರೆ ಕುತ್ಕೊಳ್ಳೋಕೆ ಶಾಂತಿ ಇದೆ ಅಷ್ಟೇ, ಕುತ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ಒಂದು ಜನ ಕಾರಣ ಮಾಡ್ಕೊಂಡಿರ್ಬೇಕು, ಸೂರ್ಯೋದಯ ಮಾಡಿದ ಅಡ್ವಾಂಟೇಜ್ ಕುತ್ಕೊಂಡು ಮಾಡೋಕೆ ಬರುತ್ತೆ ಅಂತ ತಿಳ್ಕೊಂಡು ಆಪ್ಷನ್ ಅವೈಲ್ ಮಾಡ್ಕೋಬಹುದಲ್ಲ. ಆ ಥರ ಒಂದೆಲ್ಲ ಒಳಗೆ ನಮ್ಗೆ ಗೊತ್ತಿಲ್ಲದೆ ಸೈಕಾಲಜಿ ವರ್ಕ್ ಮಾಡ್ತಿರೋದು. ಗೊತ್ತಿಲ್ಲದೇನೆ ಚಾಯ್ಸ್ ಅಂದ ತಕ್ಷಣ ಈಸಿ ಆಗ್ತಿರ್ತಾನೆ, ಯಾವಾಗಲೂ ಡಿಫಿಕಲ್ಟ್ ಆರಿಸ್ಕೊಳ್ಳೋದಿಲ್ಲ. ಅದೆಲ್ಲ ನಾವು ಪುಣ್ಯ ಸಂಪಾದನೆ ಮಾಡ್ಕೊಂಡು ಉದ್ದೇಶ ಇದ್ರೆ ಈಸಿ ಆರಿಸ್ಕೊಳ್ಬಾರ್ದು, ಡಿಫಿಕಲ್ಟ್ ಆರಿಸ್ಕೊಳ್ಬೋದು. ಪುಣ್ಯ ಹೆಚ್ಚು ಬರಬೇಕು ಅಂತಿದ್ರೆ ಡಿಫಿಕಲ್ಟ್ ಆದರೆ ಒಳ್ಳೇದು. ಅದಕ್ಕೆ ನಮಗೆ ಸ್ನಾನ ಅಂತ ಕಾರ್ತಿಕ ಮಾಸ ಇಡ್ತಾರೆ, ಯಾಕೆ ಅಂದರೆ ಡಿಫಿಕಲ್ಟ್ ಸ್ನಾನ ಮಾಡೋದು. ಅರುಣೋದಯ ಕಾಲ ಸ್ನಾನ ಚಳಿ ಇರುತ್ತೆ, ಆದ್ರಿಂದ ಆಗ ಸ್ನಾನ ಇಡುತ್ತೆ. ಉಳಿದಂತೆ ಯಾವ ಬದ್ದೆ ಅವಾಗ ಆಸ್ತು ಎಂತದಿಲ್ಲ, ಅದು ಚಾಲೆಂಜಿಂಗ್ ಆಗೋದು ಆಗ ಆ ಟೈಪ್. ಸೂರ್ಯೋದಯ ಅಂತ ಹೇಳಿದರೆ ಇಲ್ಲಿ ಸೂರ್ಯೋದಯ ಸೂರ್ಯೋದಯನೇ, ಇಲ್ಲಿ ಸೂರ್ಯೋದಯ ಶಬ್ದಕ್ಕೆ ಸೂರ್ಯ ಕಾಣೋವರೆಗೂ ಶಾಂತಿ, ಸೂರ್ಯ ಕಾಣೋವರೆಗೂ. ಸೂರ್ಯೋದಯ ಶಬ್ದಕ್ಕೆ ಕೆಲವು ಕಡೆ ಮಾತ್ರ ಬೇರೆ ಅರ್ಥ ಮಾಡ್ತಾರೆ, ಅದರವೇ ಸೂರ್ಯೋದಯ ಅಂದರೆ ಸೂರ್ಯೋದಯನೇ. ಇಲ್ಲಿ ಸೂರ್ಯೋದಯ ಶಬ್ದಕ್ಕೆ ಅದೇ ಅರ್ಥ. ಚಂದ್ರಮಾಸದಲ್ಲಿ ಮಾತ್ರ ಸೂರ್ಯೋದಯಕ್ಕೆ ಸ್ವಲ್ಪ ಸಂಕೋಚ ಅರ್ಥ ಮಾಡ್ತಾರೆ, ಬೆಳಕು ಕಂಡ್ರೆ ಸಾಕು, ಕೈ ಬೆಳಕು ಗೆರೆಗಳು ಕಂಡ್ರೆ ಸಾಕು, ಆಮೇಲೆ ಆ ನಿಯಮ. ಬಟ್ ಅಪೋಸರ ತಗೋಬೇಕಾದ್ರೆ ಮಾತ್ರ ಆಗಲೂ ಆಕ್ಚುಯಲ್ ಸೂರ್ಯೋದಯನೇ ಆಗಿದೆ, ಕೆಲವು ಕೆಲಸಗಳು ಈ ಸೂರ್ಯೋದಯ ಆಗುತ್ತೆ. ಬಟ್ ಅದರ ಉಳಿದ ದಿವಸಗಳಲ್ಲಿ ಮಾತ್ರ ಸೂರ್ಯೋದಯ ಅಂದ್ರೆ ಸೂರ್ಯೋದಯ ಅಂತಾನೆ ಅರ್ಥ. ಹೌದು, ಅದಕ್ಕೇನೆ ಸೂರ್ಯನ ಒಳ್ಳೆ ಪ್ರಶ್ನೆ ಅದು. ಸೂರ್ಯೋದಯ ಹಾಗೆ ಸೂರ್ಯ ನೋಡ್ಬೇಕ ನಾವೀಗ ಸೂರ್ಯ ನೋಡ್ತಾ ಕೊಡ್ಬೇಕು ಅಂಬ ತಪ್ಪದು, ಮನುಸ್ಮೃತಿಗೆ ವಿರುದ್ಧ. ಗೊತ್ತಾಯ್ತಾ? ನಿಶ್ಚೇತ ಉದ್ಯಂತಮಾದಿತ್ಯಂ ನಾಸ್ತಮ್ಯಂತಂ ಕದಾಚನ ನೋಪಗ್ರಸ್ತಂ ನವಾರಿಸ್ತಂ ನಮಜ್ಞ ನಭಸೋಗತಂ. ಅದು ಮನುಸ್ಮೃತಿಯ ವಾಕ್ಯ. ಅದಕ್ಕೇನರ್ಥ ಅಂದ್ರೆ, ನಾ ಇಚ್ಛೇತ ಉದ್ಯಂತಮಾದಿತ್ಯಂ ಹುಟ್ಟ ಸೂರ್ಯ ನೋಡಬಾರದು, ನಾಸ್ತಮ್ಯಂತಂ ಕದಾಚನ ಮುಳುಗ ಸೂರ್ಯ ನೋಡಬಾರದು, ನಾಪೆ ನಭಸೋ ಮಧ್ಯಗತಂ ಮಧ್ಯಾಹ್ನ ಸೂರ್ಯನ ನೋಡಬಾರ್ದು. ಗೊತ್ತಾಯ್ತಾ? ನಾವು ಆರಿಸ್ತಂ ನೀರಿನೊಳಗೆ ಸೂರ್ಯನ ನೋಡಬಾರ್ದು. ಆಮೇಲೆ ನಾ ಉಪಗ್ರಸ್ತಂ ಗ್ರಹಣ ಕಾಲ ಸೂರ್ಯನ ನೋಡಬಾರ್ದು. ಸೈನ್ಸ್ ಅದು, ಸೈನ್ಸ್ ಒಪ್ಪಿಕೊಂಡಿದೆ ಅದು. ಗ್ರಹಣ ಕಾಲ ಸೂರ್ಯನ ನೋಡಬಾರ್ದು, ಅಲ್ಲಿ ನೋಡಬಾರ್ದು ನೀರಿನೊಳಗೆ, ಮತ್ತೆ ಇದಾಗುತ್ತೆ ರಿಫ್ರಾಕ್ಷನ್ ಆಗಿಬಿಟ್ಟು ಕಣ್ಣಿಗೆ ರೇಸ್ ಎಫೆಕ್ಟ್ ಆಗುತ್ತೆ, ಅಲ್ಲೂ ನೋಡಬಾರ್ದು. ಅದು ಸೂರ್ಯನ ಇಷ್ಟ ಎಂದೂ ನೋಡಬಾರ್ದಲ್ಲ, ಈ ಸಮಯದಲ್ಲಿ ನೋಡಬಾರ್ದು. ಮತ್ತೆ ಬೆಳಿಗ್ಗೆ ಹೇಗೆ ಗೊತ್ತಾಗಬೇಕು ನಮಗೆ ಅಂತ ಕೇಳಿದರೆ, ಅದಕ್ಕೆ ಪಂಚಾಂಗ ಒಂದು ಇಷ್ಟೊತ್ತಿ ಸೂರ್ಯೋದಯ ಅದನ್ನು ನೋಡ್ಕೊಂಡು ಮಾಡಬೇಕು. ಸೂರ್ಯ ಗ್ರಹಣ ಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ, ನಮಗೆ ಬಾ ಮೋಡ ಕಾಣದೇ ಇಲ್ಲ, ಗ್ರಹಣ ಬಿಟ್ಟಿತ್ತು, ಅದು ಮುಖ್ಯ ಅಲ್ಲ ನಮಗೆ. ಆ ಟೈಮ್ ಆದರೆ ಮುಗಿದು, ಆ ಟೈಮ್ ನೋಡಬೇಕು ಅಂತ ಆ್ಯಕ್ಚುಲಿ ನೋಡಬೇಕಾದ ಕಾರಣ ಇಲ್ಲ. ಇದು ಹಾಗೆ ಪ್ರತಿನಿತ್ಯ ಪಂಚಾಂಗ ನೋಡಬೇಕು ಅಂತ ಅದಕ್ಕೋಸ್ಕರ ಸೂರ್ಯೋದಯ ಎಷ್ಟೊತ್ತಿಗೆ, ಸೂರ್ಯಾಸ್ತ ಎಷ್ಟೊತ್ತಿಗೆ, ಆ ಪ್ರಕಾರ ಮಾಡ್ಕೊಂಡು ಸಾಕು. ಇಲ್ಲೋದ್ರೆ ನಮಗೆ ಇದು ಸರಿ, ಮತ್ತೆ ಬೋಡ ಬಂದಾಗೆ ಮಾಡಬೇಕಾಯ್ತಾ ಇದ್ರೆ ಸೂರ್ಯ ಕಾಣದಲ್ಲಿ ಹಾಗೆ ನಿಂತ್ಕೊಂಡಿರ್ಬೇಕಾಗಿತ್ತು. ಸೂರ್ಯಕಂಡ ಬೆಳಗ್ಗೆ ಸಾಕಿ ಮಧ್ಯಾಹ್ನ ಬೆಳಗ್ಗೆ ಸಂಧಾರ ಮುಗಿದಿಲ್ಲ ಅಂತ ಹೇಳ್ಬಿಡುತ್ತೆ ಮನೆಗೆ. ಅದಿಲ್ಲ ಅಂದ್ರೆ ಅದಕ್ಕೆ ಪಂಚಾಂಗ ರೆಲೆವೆನ್ಸ್ ಬಂದಿದೆ. ಮತ್ತೆ ಆಫೀಸ್ಗೂ ಅಷ್ಟೇ, ಗಡಿಯಾರ ಯಾತಕ್ಕೆ ಬಂತು, ಗಡಿಯಾರ ಇವತ್ತು ಜನ ಬೇಕು ಅವತ್ತು ಬೇಕು, ಗಡಿಗೆ ಬಟ್ಲು ಅಂತ ಇರ್ತಿತ್ತು, ಗಡಿಗೆ ಬಟ್ಲು ಅಂತ ಹೇಳಿ ಆ ಗಂಟೆ ಹೊಡಿತಾ ಇದ್ರು, ಊರಿಗೆಲ್ಲ ಕೇಳ್ತಾಕ್ ಹೊಡಿತಿದ್ರು ಗಂಟೆನ, ಅದು ನೋಡ್ಕೊಂಡು ಎಲ್ಲ ಸೆಟ್ ಮಾಡ್ಕೊತಿದ್ರು ಪ್ರತಿಯೊಬ್ಬರು ಕೂಡ. ಆದ್ದರಿಂದ ಸೂರ್ಯೋದಯಕ್ಕೆ ನಾವು ಸೂರ್ಯ ನೋಡೋದಲ್ಲ, ಆ ಟೈಮ್ ಮುಖ್ಯ. ಇಲ್ಲ 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 ತಪ್ಪದು, ಶುದ್ಧ ಮಂಡಲ ಇಲ್ಲ ಇಲ್ಲ
ಉಪವಾಸ ಇದ್ದು.
ಓ ಇಲ್ಲ 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 ಇಲ್ಲ, ಅದಕ್ಕೆ ಹೇಳ್ತಾರೆ ನಮಗೆ ಮಳೆ ಮೋಡ ಬಂದ್ರೆ ಮಾಡ್ತಿದ್ರೆ ಹೇಗೆ, ಅದಕ್ಕೆ ಇಲ್ಲ ಅಂತ ಹೇಳಿದ್ರು. ಸೂರ್ಯಮಂಡಲ ನಾವು ನೋಡ್ಬೇಕಾಗಿಲ್ಲ, ಸೂರ್ಯಮಂಡಲ ಬಂದ್ರೆ ಸಾಕತ್ತೆ ಅಷ್ಟೇ. ಸೂರ್ಯನ ಕಾಯಿಲೆ ಮುಗಿದೋಯ್ತು ಅಷ್ಟೇ, ಗ್ರಹಣ ನೋಡ್ಲೂ ಬೇಕಾಗಿಲ್ಲ, ಗ್ರಹಣ ಮುಗಿದಿದ್ದು ನೋಡ್ಬೇಕಾಗಿಲ್ಲ, ಆ ಟೈಮ್ ಮುಗಿದ್ರೆ ಮುಗಿದೋಯ್ತು ನೋಡ್ಬಾರ್ದು. ಅಲ್ಲಿ ರಿಸ್ಕ್ ಇದೆ, ಅಷ್ಟು ಬಾರ್ದು ನೋಡದೆ ಮುಗಿತಿದ್ದಿಲ್ಲ, ಎಷ್ಟ ಪ್ರಕಾರ ಗುಟ್ಟ ಮುಗಿದ್ರೆ ನೋಡೋದೇ ಆಗ್ಬಿಡುತ್ತೆ ಕೊನೆಗೆ. ಮತ್ತೆ ಇಲ್ಲ ಎಲ್ಲದು ತಪ್ಪು, ಮೊದಲು ನೋಡಿದ್ ಒಂದ್ ತಪ್ಪು, ಮಳೆಗಾಲದ ಬೋಡ ಇದ್ರೆ ನೋಡಕ್ಕೆ ಆಗಲಿ ಇನ್ನೊಂದು ತಪ್ಪು, ಅದಕ್ಕೆ ಹತ್ರ ಹೇಳಿದ್ದೇನು, ಆ ಕೆಲಸ ಮುದ್ರೆ ಮುದ್ರೆ ಮತ್ತೆ ಅದು ಸೈಟ್ ಸೀಯಿಂಗ್ ಅಷ್ಟೇ. ನೋಡ್ಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ, ಇವರು ಯಾರು ಹೇಳಿದ್ದಾರೆ, ಯಾರು ಸ್ಮೃತಿ ವಾಕ್ಯ ಇದೆಯಾ, ಯಾರು ವಾಕ್ಯ ಇದೆಯಾ, ಯಾವುದೂ ಇಲ್ಲ. ಅವ್ರು ಯಾರೋ ನೋಡ್ಬೇಕಾದ್ರೆ ಕನೆಕ್ಷನ್ ಮಾಡಿರ್ತಾರೆ ಅಷ್ಟೇ, ಅವರು ಕನೆಕ್ಷನ್ ಇಷ್ಟು ಮಾಡಿಬಿಟ್ಟು ಇಲ್ಲ ಹತ್ತು ರೂಪಾಯಿ ಕೊಟ್ಟು ಎಂಟ್ರೆ ನೋಡಿದ್ರೆ ಹಾಕಿರ್ತಾರೆ. ಅದು ಅದೇನಾಗುತ್ತೆ, ಎಂದೆಂದ ಒಂದೇ ಸತ್ ನೋಡೋದಕ್ಕೆ ಅದು ಅಬ್ಜೆಕ್ಷನ್ ಅಲ್ಲ, ಅಕಸ್ಮಾತ್ ನೋಡಿದ್ರೆ ತಪ್ಪಂತ ಅರ್ಥ ಅಲ್ಲ, ಬಟ್ ಇದು ರೂಲ್ ನೋಡಕ್ಕೆ ಅಭ್ಯಾಸ ಮಾಡಬಾರ್ದು. ಗೊತ್ತಾಯ್ತಾ, ಬರೀ ಮೇಲೆ ನೋಡಿದ್ರೆ ಅಕಸ್ಮಾತ್ ಸೂರ್ಯ ಕಂಡ ತಪ್ಪಲ್ಲ, ಹೀಗೆ ದಿಟ್ಟಿಸ್ಟ್ ನೋಡಬಾರ್ದು, ನೋಡಿದ್ರೆ ಕಣ್ಣೋಗ್ಬಿಡು. ಸೂರ್ಯನ ಹೀಗೆ ನೋಡ್ಕೊತ ಕುತ್ಕೊಂಡ್ಬಿಟ್ರೆ ಕಣ್ಣೋಯ್ತು ಅಂತಾನೆ ಅರ್ಥ, ರೆಟಿನಾ ಬರ್ನ್ ಆಗೋಗ್ಬಿಡು. ಆ ಸೂರ್ಯ ಇಷ್ಟು ಒಂದು ಭಾಗ, ತತಸ್ತು ಉಪವಿಷೇತವ ಇದು ನೆಕ್ಸ್ಟ್ ಸ್ಟೇಜ್, ಮುಂದಿನ ಸ್ಟೇಜ್ ಹೇಳ್ತಾರೆ. ಸಂಧ್ಯಾ ಅದು ಜಪದ ಸಂಖ್ಯೆ, ಗೊತ್ತಾಯ್ತಾ, ಜಪದ ಮೋಡು, ಕುತ್ಕೊಂಡು ನಿಂತ್ಕೊಂಡು ಈಗ ಜಪದ ಟೈಮ್ ಹೇಳ್ತಾರೆ. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ. ಪೂರ್ವಾಂ ಸಂಧ್ಯಾಂ ಅಂದರೆ ಬೆಳಗಿನ ಸಂಧ್ಯಾ, ಮೊದಲ ಸಂಧ್ಯಾ ವಂದನೆಯನ್ನ. ಸನಕ್ಷತ್ರಾಂ ನಿನ್ನ ನಕ್ಷತ್ರ ಕಾಣ್ತಿರ್ಬೇಕು ಹೇಳ್ತಾರೆ, ನಕ್ಷತ್ರ ಕಂಡ ನರಗೆ ಉತ್ತಮ ಸಂಧ್ಯಾ, ದುರ್ಗಾ ಭೋಗ ಇದೆ ಸುರೇಂದ್ರದಾಸರು, ನಕ್ಷತ್ರ ಕಾಣ್ತಿರಬೇಕು. ಆ ನಕ್ಷತ್ರ ಕಾಣೋದಕ್ಕೆ ಯೋಚನೆ ಇಲ್ಲ, ನಕ್ಷತ್ರ ನೋಡಿದ್ರೆ ಏನು ತಪ್ಪಲ್ಲ, ಆದ್ರಿಂದ ನಕ್ಷತ್ರ ಕಾಣಬೇಕಾದ್ರೆ ಮಾಡೋದು ಉತ್ತಮ ಸಂಧ್ಯಾ. ಉತ್ತರಾಂ ಸದಿವಾಕರ, ಸಾಯಂಕಾಲ ಸಂಧ್ಯಾ ಮಾಡೋಕ್ಕೆ ಏನಾಗಿರ್ಬೇಕು, ಸೂರ್ಯ ಕಾಣ್ತಿರ್ಬೇಕು. ಬೆಳಗಿನ ಸಂಧ್ಯಾ ಮನೆಗೆ ನಕ್ಷತ್ರ ಕಾಣಬೇಕು, ಸಾಯಂಕಾಲ ಸಂಧ್ಯಾ ಮನೆಗೆ ಸೂರ್ಯ ಕಾಣಬೇಕು. ನಮ್ಗೆ ಹಾಗಾದ್ರೆ ಬೆಳಗಿನ ಸಂಧ್ಯಾ ಮಧ್ಯೆ ಸೂರ್ಯ ಕಾಣ್ತಾನೆ, ಸಾಯಂಕಾಲ ನಕ್ಷತ್ರ ಕಾಣ್ತಾನೆ, ಅಂದ್ರೆ ಎರಡು ಲೇಟೆ. ಸೂರ್ಯೋದಯ ಆಗಬಾರದು ಆಗಿರ್ತದೆ, ನಕ್ಷತ್ರವಾದ್ರು ಬಂದಿರ್ತವೆ, ಎಲ್ಲ ವಿರುದ್ಧ ಮಾಡದಲ್ಲಿ ಸ್ಥಿತಿ ಬರುತ್ತೆ, ಸದಾ ದುರಾಚಾರ ಸಿದ್ಧಿ ಆಗ್ತದೆ. ಅವರಿಗೆ ಸದಾಚಾರ ಸ್ಥಿತಿ ದುರಾಚಾರ ಫಾಲೋ
ಮಾಡುತ್ತೆ.
ಆದ್ರೆ ಎಕ್ಸೆಪ್ಷನ್ ಯಾವಾಗಲೂ ಇದೆ, ಯಾವುದು ಎಕ್ಸೆಪ್ಟ್ ನೀವು ಇದೇ ಹೇಳ್ತಿರೋದ್, ಈಗ ಎಷ್ಟು ಬರೋದ್ರೆ ಅದು ಹತ್ತಕ್ಕೆ ಬರ್ತೀರಿ, ಬಂದಷ್ಟು ಸಂಧಾನ ಮಾಡಿ ಮುಗಿತಾಷ್ಟೇ. ನೀವು ಎಷ್ಟೋ ಜನ ತಪ್ಪು ಮಾಡ್ತಾರೆ, ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ ಬರೋದು 12 ಗಂಟೆ ಆಗಿಬಿಡುತ್ತೆ, ಏನ್ ಮಾಡ್ಬೇಕು, ಸಂಧ್ಯಾ ಒಂದು ಕೆಲಸ ಬಂದ್ಮೇಲೆ ಮಾಡಿ, ಏನು ತಪ್ಪ. ಬಟ್ ಮನೆಯಲ್ಲಿ 12 ಗಂಟೆ ಮಾಡಿದ್ರೆ ತಪ್ಪು, ಮನೆಯಲ್ಲಿ ಇದ್ದು ಎಲ್ಲ ಸೀರಿಯಲ್ ಬಗ್ಗೆ ಕಾದು ಮಾಡಿದ್ರೆ ತಪ್ಪು, ಬರುತ್ತೆ ಸರಿಯಾಗಿ ಮಾಡಿದ್ರೆ ಮನೆಗೆ ಎಷ್ಟತ್ತಾರ ಬರ್ತೇನೆ, ಮೊದಲನೇ ಕೆಲಸ ಸಂಧ್ಯಾ ಅಂದ್ ಮಾಡೋದು ಅಷ್ಟೇ. ಎಷ್ಟು ಸುಲಭ ಆಗ ಇಂಪ್ರಾಕ್ಟಿವ್ ಬರ್ತಾರೆ, ಇಲ್ಲ ಮಾಡಿದ್ರೆ ವೇಸ್ಟ್ ಅಂತ ಹೇಳ್ಬಿಟ್ಟು ತಪ್ಪು ಬಿಟ್ಬಿಡ್ತಾರೆ ಅಷ್ಟೇ, ಯಾವ್ದು ಬರಕ್ಕಂತ ಸಾಧ್ಯ ಇಲ್ಲ, ಬಿಟ್ಟೋಗ್ಬಿಡ್ತದೆ, ಬಿಡಿಸ್ಬಾರ್ದು. ಸಂಧ್ಯಾ ಅನಿವಾರ್ಯವಾಗಿ ಲೇಟ್ ಆದರೆ ಎಷ್ಟು ಲೇಟ್ ಆದರೂ ತಪ್ಪಲ್ಲ. ಬೆಳಿಗ್ಗೆ ಬಸ್ಸೇ ಬಂದಿದ್ದು 10 ಗಂಟೆಗೆ, ರಾತ್ರಿ ಸಂಧ್ಯಾ ಅಂದರೆ ಟೈಮ್ ಬಿಡಾಗಿಲ್ಲ, ಆ ಸಂಧ್ಯಾ ಸ್ನಾನ ಮಾಡಿ ಸಂಧ್ಯಾನ ಮಾಡಿ ಒಂದು ಪ್ರಸಾದ ಒಂದು ಪ್ರಾಪ್ತಿ ಪ್ರಾಯಶ್ಚಿತ್ತ ಆಗಿದೆ ಅಷ್ಟೇ. ಬಟ್ ನಾರ್ಮಲ್ ಡೇಸ್ ಅಲ್ಲಿ ಪ್ರಾಯಶ್ಚಿತ್ತಾರಿಕೆ ಕೊಡಬೇಕಾದ್ರೆ ಟೈಮ್ ಇದೆ. ಸೂರ್ಯೋದಯ ಆದಮೇಲೆ ಪ್ರಾಯಶ್ಚಿತ್ತಾರಿಕೆ ಇಲ್ಲಿವರೆಗೂ ವ್ಯಾಲಿಡ್ ಅಂದರೆ ಒಂದು ಗಡಿಗೆ ಮಾತ್ರ, ಸೂರ್ಯೋದಯ 6:30 ಅಂತ ತಿಳ್ಕೊಳ್ಳಿ. ಸೊ 6:30 ಕೊಡಿಸ್ತು, 6:54 ಚಾನ್ಸ್ ಇದೆ. 6:54 ಮೇಲೆ ಪ್ರಾಯಶ್ಚಿತ್ತಾರಿಕೆ ಕೊಟ್ಟರು ಎಷ್ಟೇ ಮನೆಯಲ್ಲಿ ಇದ್ದು ಮಾಡಿದಾಗ, ಆದರೆ ಬೇರೆ ಊರಿಂದ ಬಂದು ಅನಿವಾರ್ಯವಾದ ದೋಷ ಅಲ್ಲ. ಇವತ್ತು ಅನೇಕ ಪ್ರಾಯಶ್ಚಿತ್ತಾರಿಕೆ ಆದರೆ 12 ಗಂಟೆವರೆಗೆ ಬರ್ತಾ ತಿಳ್ಕೊಂಡ್ಬಿಟ್ಟಿರ್ತಾರೆ. ವಿತ್ ಕರಾಲ್ಸ್ ಎಷ್ಟು ಸೇವ್ ಕೊಟ್ಟಿರ್ತಾರೆ, ಒಂದು 5 ಡೇಸ್ 10 ಡೇಸ್ ಕೊಡ್ತಾರೆ, ಮಂತ್ ಟುಗೆದರ್ ಯಾರು ಕೊಡೋದಿಲ್ಲ. ಒಂದು ಡೇಟ್ ಕೊಟ್ಟಿರ್ತಾರೆ, ಆಮೇಲೆ ಇಷ್ಟು ಪರ್ ₹1 ಜಾಸ್ತಿ ಮಾಡಿರ್ತಾರೆ, ಅದು ಕೂಡ ಒಂದು ದಿವಸಕ್ಕೆ ಲೇಟ್ ಆದರೆ 1 ರೂಪಾಯಿ. ಲೇಟ್ ಫೀ ಕೂಡ ಅಷ್ಟೇ, ಟೈಮ್ ಇರ್ತದೆ, ಲೇಟ್ ಫೀ ಅಂತ ಯಾವಾಗ ಹಾಕಿದ್ರೆ ಲೇಟ್ ಫೀ ಅಲ್ಲ, ವಿತಿನ್ ದಟ್ ಲಿಮಿಟ್ ಹಾಕಿದ್ರೆ ಲೇಟ್ ಫೀ. ನಮ್ಮ ಜನಕ್ಕೆ ಆಮಂಶ ಹೇಳಿಲ್ಲ, ಲೇಟ್ ಆಗಿ ಕೊಟ್ಟು ಒಂದು ಅರ್ಕೆ ಜಾಸ್ತಿ ಕೊಡು ಅಂತ, ಒಂದು ಅರ್ಕೆಗಾಗಿ ಯಾಕೆ ಬದಲು ಮಾಡಬೇಕು ಅಂತೇಳಿ ಆಫ್ಟರ್ ಆಲ್ ಒಂದು ಅರ್ಕೆ ಲೇಟ್ ಮಾಡಿಬಿಡ್ತ. ಹಾಗೆ ಮಾಡಬಾರ್ದು, ಸಾಯಂಕಾಲ ಹಾಗೆ 24 ನಿಮಿಷ ಲೇಟ್ ಮಾಡ್ಬೋದೇ ಹೊರತು ಹೆಚ್ಚು ಮಾಡಿದರೆ ಪ್ರಾಯಶ್ಚಿತ್ತ ಅಡುಗೆಗೆ ಅರ್ಥ ಇಲ್ಲ. ಬಟ್ ಮನೆಯಲ್ಲಿದ್ದರೂ ಕೂಡ ಸಂಧ್ಯಾವನ್ನು ಲೇಟ್ ಆಗ್ಬೋದು ಯಾವಾಗ ಅಂತ ಕೇಳಿದರೆ, ಪಾಠ ಪ್ರವಚನ ನಡೀತಿದ್ರೆ ಸಂಧ್ಯಾವನ್ನು ಲೇಟ್ ಆದರೂ ತಪ್ಪಲ್ಲ. ಗೊತ್ತಾಯ್ತಾ, ಬೆಳಗಿನ ಪಾಠ ನಡೀತಾ ಇತ್ತು, ಪಾಠ ಹೇಳ್ತಾ ಕೂತಾ ಸೂರ್ಯೋದಯ ಆಗೋಗ್ಬಿಡುತ್ತೆ ಯಾವುದೋ ಕಾರಣ, ಏನು ತಪ್ಪಲ್ಲ. ಸಾಯಂಕಾಲ ಪ್ರವಚನಕ್ಕೆ ಹೋಗಿದ್ದ, ಮುಗಿಸ್ಕೊಂಡು ಬರೋದಕ್ಕೆ ಆಫೀಸಿಂದ ಪ್ರವಚನಕ್ಕೆ ಹೋದ, ಮುಗಿಸ್ಕೊಂಡು ಬರೋದು 9 ಗಂಟೆ ಆಯ್ತು, ಏನು ತಪ್ಪಲ್ಲ. ಗೊತ್ತಾಯ್ತಾ, ಆದರೆ ಮನೆಯಲ್ಲಿ ಮಾಡಿದ್ರೆ ಮಾತ್ರ ದೋಷ. ಶಾಸ್ತ್ರ ಪ್ರವಚನಕ್ಕೋಸ್ಕರ ಹೋಗಿದ್ರೆ ಓವರ್ ಟ್ರೀಟ್ಮೆಂಟ್ ಇತ್ತು ಟೈಪ್, ಅದು ಏನು ದೋಷ ಇಲ್ಲವೇ ಇಲ್ಲ. ಮನೆಗೆ ಬರೋದು ಕೌಂಟ್ ಆಗುತ್ತೆ, ಅದರೊಳಗೆ ಉಪನ್ಯಾಸ ಕೇಳೋದು ಅಷ್ಟೇ ಕೌಂಟ್ ಆಗುತ್ತೆ, ಮನೆ ಬರೋದು ಕೌಂಟ್ ಆಗುತ್ತೆ. ಮನೆ ಬಂದ ಮೇಲೆ ಮಾತ್ರ ಟೈಮ್ ವೇಸ್ಟ್ ಮಾಡಬಾರ್ದು. ಇಮ್ಮಿಡಿಯೇಟ್ ಮಾಡಿಬಿಟ್ರೆ ಸಕಾಲ ಸಂಧ್ಯಾ ಬಂದಿದ್ದಾಗ ಬೇರೆ ಯಾವ ಕಾರಣಕ್ಕೂ ಸಂಧ್ಯಾವನ್ನೇ ಲೋಪ ಆಗಬಾರ್ದು. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ ಉತ್ತರಾಂ ಉಪವಿಶ್ಯೈವ ವಾಗ್ಯತ ಸರ್ವದಾ ಜಪೇ. ಆಮೇಲೆ ಉತ್ತರ ಸಂಧ್ಯಾ ಸಾಯಂಕಾಲ ಸಂಧ್ಯಾವನ್ನೇ ಕುತ್ಕೊಂಡೇ ಮಾಡಬೇಕು ಜಪ. ಅರ್ಥ ಆಯ್ತಾ? ಬೆಳಗಿನ ಸಂಧ್ಯಾವನ್ನೇ ಸೂರ್ಯೋದಯಕ್ಕಿಂತ ಮುಂಚೆ ನಿಂತ್ಕೊಂಡೇ ಮಾಡಬೇಕು. ಸೂರ್ಯೋದಯ ಆದ್ಮೇಲೆ ಬೇಕಾದ್ರೆ ಕುತ್ಕೊಂಡು ಮಾಡಬಹುದು, ಸಾಯಂಕಾಲ ಮಾತ್ರ ಆಪ್ಷನ್ ಇಲ್ಲೇ ಇಲ್ಲ, ಕುತ್ಕೊಂಡೇ ಮಾಡಬೇಕು. ಉತ್ತರಾಂ ಉಪವಿಶ್ಯೈವ ಉತ್ತರಾಂ ಉಪವಿಶ್ಯೈವ ವಾಗ್ಯತ ಸರ್ವದಾ ಜಪೇ. ವಾಗ್ಯತ ಅಂದ್ರೆ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟ್. ವಾಗ್ಯತ ಅಂದ್ರೆ ಮಾತಾಡದೇನೆ ಮೌನದಿಂದ ಮಾಡಬೇಕು ಜಪ. ಮಧ್ಯೆ ಮಧ್ಯೆ ಮಾತಾಡಿದಾಗ ಮಧ್ಯದ ಶುರು ಮಾಡ್ಬೇಕು. ಮಧ್ಯೆ ಮಧ್ಯೆ ಮಾತಾ ತಂಬತ್ ಜಪ ಮಾಡಿದ್ದ ಮಾತಾಡ್ಬಿಟ್ಟ, ಮತ್ತೆ ಒಂದರಿಂದ ಶುರು ಮಾಡ್ಬೇಕಾಗ. ಸಾವಿರ ಮಾಡೋದು ಬಜಿತೋ ಬಜೆ 999 ಮಾಡಿದ್ದ ಮಾತಾಡ್ಬಿಟ್ಟ, ಮತ್ತೆ ಮಧ್ಯದಿಂದ ಬರ್ಬೇಕು ಅವ್ನು. ಆಮೇಲೆ ಇದು ಬೇರೆ ಮಾಡೋಕ್ಕಿಲ್ವೇ ಇಲ್ಲ. ಈ ಕಂಪ್ಯೂಟರ್ ಆಫ್ ಬ್ಯಾಟ್ರಿಯಲ್ಲಿ ಶುರು ಮಾಡ್ತಾರೆ, ಮತ್ತೆ ಸ್ಟಾಲ್ಟ್ ಬರ್ಬೇಕು. ಇಮಿಡಿಯೇಟ್ ಓಪನ್ ಆಗೋದು ಎಲ್ಲಿಂದ ಬರ್ಬೇಕು ಅವ್ನು? ಮತ್ತೆ ಸ್ಟಾರ್ಟ್ ಇಂದ ಶುರುವಾಗ ಆಫ್ ಆಗಿಬಿಟ್ಟೆ. ಇದು ಮಧ್ಯಾಹ್ನ ಸಣ್ಣ ಪುಟ್ಟ ಆದ್ರೆ ಯೋಚನೆ ಇಲ್ಲ, ಆಫ್ ಆದ್ರೆ ಅದರಿಂದ ಹೇಗೆ ಬರ್ಬೇಕು ಆತ. ಅದಕ್ಕೆ ಸೀನ್ ಇದ್ರೆ ಕೆಮ್ಮಿದ್ರೆ ಬಜೆಟ್ ಆಗಿ ಅದಕ್ಕೆ ಸಾವಿರ ಅಡ್ಕೊಳ್ಳೋದು ತಿಳ್ಕೊಂಡ್ಬಿಡ್ತಾನೆ. ಆ ರೀತಿ ಮಾಡಿದ್ರೆ ಬರೋದಿಲ್ಲ ಆಕ್ಚುಲಿ. ಅರ್ಥ ಆಯ್ತಾ? ಈಗ ಆ ಥರ ದೀಕ್ಷೆ ಇದ್ರೆ ಬರೋದೇ ಇದೆ. ಮಾಡಬೇಕು ಅಂತ ಅಭಿಪ್ರಾಯ ಇದ್ರೆ ಸನ್ಯಾವನ್ನೇ ಕುತ್ಕೊಂಡ ಜಪ ಮಾಡಕ್ಕೆ ಶುರು ಮಾಡ್ದ. ಕೆಮ್ಮು ರೋಗ ಇತ್ತು ಅವನಿಗೆ ಪಾಪ, ಕೆಮ್ಮಾರದ ಜ್ಞಾನ ಇದೆ. ತಮಾಷೆ ಸಂಧ್ಯಾವನ್ನು ಜಪ ಮುಗಿದ್ರೆ ಸಂಧ್ಯಾ ಕೆಮ್ಮು ವಾಸಿಯಾಗಿರ್ಬೇಕು, ಯಾಕಂದ್ರೆ ಆ ದೀಕ್ಷೆ ಇಟ್ಕೊಂಡಿದ್ದಾನಲ್ಲ, ಕೆಮ್ಮು ಬರಬಾರದು ಅಂತೇಳಿ ಅಭ್ಯಾಸ ಸಂಧಾನ ಮಾಡಿ ಹೋಗ್ಬಿಡುತ್ತೆ ವಾಪಸ್ ಕುರ್ಚೆ. ಆ ಶಕ್ತಿ ಇರಬೇಕು, ಕೆಮ್ಮು ತಿಳಿಸ್ಬಾರ್ದು, ಕೆಮ್ಮೆ ಬರಬಾರ್ದು. ಅದ ಸಿದ್ಧಿ ಅಂತ ಕೇಳಿದ್ರೆ ಮೊದಲೇ ಬಂದು ಹಾಗಾಗೋದಿಲ್ಲ, ಸಿದ್ಧಿ ಬಂದಾಗ ಹಾಗಾಗ. ಆ ಗೋವಿಂದ ಅವನದು ಬೇರೆ, ಬಟ್ ಸಬ್ಸ್ಟಿಟ್ಯೂಟ್ ಅಲ್ಲ ಅದು. ಗೊತ್ತಾಯ್ತಾ? ಆದಷ್ಟು ಬದ್ಧದಿಂದ ಬರೋ ಕ್ಷೇಮ ಅನಿವಾರ್ಯ ಇದ್ರೆ ಎಲ್ಲದಕ್ಕೆ ಎಕ್ಸೆಪ್ಷನ್. ಆ ವಿಚಾರ ಬೇರೆ, ಅನಿವಾರ್ಯ ಅಂಬೋದು ಬೇರೆ. ಆದಷ್ಟು ಅದು ಮಾಡಬಾರ್ದು ಅಂತ ಆಗ್ತದೆ. ಈಗ ಮಾತಾಡೋದಂತ ನಮ್ಮ ಕೈಲಿರುತ್ತಾ? ಸ್ಕೋರ್ ಎಷ್ಟೊತ್ತು ಕೇಳಿ ಕಟ್ಟಿರ್ಬೇಕು, ಒಂಬತ್ತು ಸ್ಕೋರ್ ಎಷ್ಟು ಎಷ್ಟಾಯ್ತು ಅಂತ ಕೇಳೋದು. ಅಲ್ಲೇ ಒಂದಿಷ್ಟು ಬೈಯೋದು, ಪಾಪಿಷ್ಟ ಯಾವಾಗ ಇಷ್ಟ ಹಣೆ ಬಾರ ಅಂತ ಬೈಯೋದು. ಆಮೇಲೆ ಬೂರ್ಗು ಹೊಸದಿರ ಮಾಡಿದ್ರೆ ತಪ್ಪದು. ಆ ರೀತಿ ಮಾತ್ರ ಮಾತಾಡಿದ್ರೆ ಎಲ್ಲ ಸರ್ವವೂ ವ್ಯರ್ಥ ಆಗ್ತದೆ, ಉಪಯೋಗವೂ ಬರೋದಿಲ್ಲ. ಇದು ಯಾತಕ್ಕೆ ಹೇಳ್ತೇನೆ? ನಡೀತಿರೋದೇವಲ್ಲ ಇವತ್ತಿನ ದಿವಸ, ಸಾಮಾನ್ಯ ನಡೀತಾ ಇರೋದೇವಲ್ಲ, ಅಂದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಸಂಧ್ಯಾ ಇದು ನೋಡಿ, ಉಳಿದ ಮಕ್ಕಳೇನ್ ಮಾಡ್ತಾರೆ? ಇವ್ರಿಗೆ ಸಂಧ್ಯ ನಾನು ಇದು ಈ ಸಂಪತ್ತಿ ಮಾಡಬೇಕಾದಕ್ಕೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟ. ಆ ಸೀರಿಯಸ್ನೆಸ್ ಅರ್ಥ ಏನ್ ಮಾಡ್ತಾರೆ? ಮನೆಯವರು ಅಭ್ಯಾಸ ಮಾಡೋದು, ಮಂಗಳಾರತಿ ಮಾಡ್ತಿದ್ದಾರೆ ಮಾತಾಡಿಸ್ಬಾರ್ದು, ಜಪ ಮಾಡ್ತಿದ್ದಾರೆ ಮಾತಾಡಿಸ್ಬಾರ್ದು, ಎಲ್ಲ ಸುದ್ದಿ ಅಲ್ಲೇ ಬರಬೇಕು. ಇವ್ರಿಗೆ ಅದು ಸಂಧ್ಯೆ ಜಪದ ಕಾಲಕ್ಕೆ ಸುದ್ದಿಗಳು ಹಾಗೆ ಬರಬಾರ್ದು. ಆ ಪಾಪ ಅವ್ರಿಗೆ ಬರುತ್ತೆ, ಮತ್ತೆ ಮಾತಾಡಿಸಿದ ಪಾಪ ಬರುತ್ತಲ್ಲ, ವಿಘ್ನ ಅದು. ದೈತ್ಯರು ವಿಘ್ನ ಮಾಡ್ತಾರೆ, ಮನೆಯಿಂದ ದೈತ್ಯ ಬಂದಾಗ ಆಗುತ್ತೆ. ಜಪದ ಕಾಲ ವಿಘ್ನ ಮಾಡಬಾರ್ದು. ಮಂಗಳಾರತಿಂದ ಟೆಲಿಫೋನ್ ಬರುತ್ತೆ, ಅದು ಯಾವ್ದು ಆ ಕಡೆ ಇಲ್ಲೇ ಇಲ್ಲ. ಆ ಕಾಲ ಎತ್ತಿಟ್ಬಿಟ್ರೆ ಮುಗಿದೋ ಏನ್ ಮಾಡಿದ್ರು ಅಟೆಂಡ್ ಮಾಡೋದಿಲ್ಲ. ಆ ಕಾಲಕ್ಕೆ ಎರಡ್ ಸತ್ ಮಾಡ್ತಾರೆ, ಮೂರ್ ಸತ್ ಮಾಡೋದಿಲ್ಲ. ಆ ಟೈಮ್ ಎತ್ತೋದಲ್ಲಿ ಬಿಡ್ಬಿಟ್ಬಿಡ್ತಾರೆ. ಅದನ್ನ ಅಭ್ಯಾಸ ಮಾಡಿದ್ರೆ ಅದೇ ಪುಣ್ಯ ನಮಗೆ. ಆಕ್ಚುಲಿ ಜಪ ಮಾಡಿದ ಪುಣ್ಯ ಎಷ್ಟು ಮುಖ್ಯನೋ ಹಂಗಾರೆ ಸರಿಯಾಗಿ ಫಾಲೋ ಮಾಡ್ತೇವಲ್ಲ, ಅದಕ್ಕೂ ಒಂದಿಷ್ಟು ಪುಣ್ಯ ಬರ್ತಾ ಇರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿದ್ರು ಗಟ್ಟಿಯಾಗಿ ಹೇಳ್ಬಾರ್ದು. ಆದಷ್ಟು ಜಪದಲ್ಲಿ ಮೂರು ವಿಧ. ಮೊದಲೇದಾಗಿ ಗಟ್ಟಿಯಾಗಿ ಉಚ್ಚಾರಣೆ ಮಾಡೋದು, ಎರಡನೇದಾಗಿ ಮೊದಲೇ ಜಪ ಒಂದು ವೆರೈಟಿ ಅದು, ಎರಡನೇದೇನೋ ಮೆಲ್ಲ ಉಚ್ಚಾರಣೆ ಮಾಡೋದು, ಮೂರನೇದೇನೋ ಮನಸ್ಸಲ್ಲೇ ಉಚ್ಚಾರಣೆ ಮಾಡೋದು. ಅಂದ್ರೆ ತುಟಿ ಕೂಡ ಅಲ್ಲಾಡ್ಬಾರ್ದು, ಬರೀ ತುಟಿ ಅಲ್ಲಾಡ್ಸೋದು ಒಂದು ಜಪ, ತುಟಿನ ಅಲ್ಲಾಡಿಸಿ ಮಾಡೋದು ಎರಡನೇ ಜಪ. ಅದು ಎ ಕ್ಲಾಸ್ ಅದು, ತುಟಿನೂ ಅಲ್ಲಾಡಬಾರ್ದು. ನಂಬರ್ ಒನ್ ತುಟಿ ಮಾತ್ರ ಅಲ್ಲಾಡುತ್ತೆ, ನಂಬರ್ ಟೂ ಗಟ್ಟಿಯಾಗಿ ಕೇಳಿಸುತ್ತೆ, ಅದು ಅದು ಸಿದ್ಧಿ ಕಡಿಮೆ. ಬಟ್ ಅದು ಬಿಗಿನರ್ಸ್ ಆಗಿ ಮಾಡಬೇಕು, ಯಾಕಂದ್ರೆ ತಪ್ಪು ಸರಿ ಗೊತ್ತಾಗೋದಿಲ್ವಲ್ಲ, ಕಾನ್ಸಂಟ್ರೇಷನ್ ಬರಲಿಕ್ಕೋಸ್ಕರ ಬಿಗಿನರ್ಸ್ ಆಗಿ ಮಾಡಿದ್ರೆ ತಪ್ಪಲ್ಲ. ಬಟ್ ಜಪ ಮಂತ್ರ ಬಾಯಿ ಬಂದಾದ ಮೇಲೆ ಅದು ಹೇಳಬಾರ್ದು. ಅದು ಹೇಳಿದ್ರೆ ಯಾತಕ್ಕೆ ಗಟ್ಟಿಯಾಗಿ ಹೇಳಬಾರ್ದು? ಇನ್ನೊಬ್ಬರ ಕಿವಿ ಬಿದ್ದರೆ ಮಂತ್ರ ಶಕ್ತಿ ಕಡಿಮೆ ಆಗುತ್ತೆ. ಇನ್ನೊಬ್ಬರ ಕಿವಿ ಬಿದ್ದಷ್ಟು ಕೂಡ ಮಂತ್ರ ರಹಸ್ಯ ಇರುತ್ತೆ, ಅದು ಇನ್ನೊಬ್ಬರ ಕಿವಿ ಬೀಳೋದ್ರಿಂದ ಸಿದ್ಧಿ ಕಡಿಮೆ ಆಗೋದ್ರಿಂದ ಹೇಳಬಾರ್ದು. ಇಂಥ ಮಂತ್ರ ಹೇಳಿದೆ ಅಂತ ಹೇಳಬಾರ್ದು, ಹೇಳಿದ ತಕ್ಷಣ ಸಿದ್ಧಿ ಕಡಿಮೆ ಆಗುತ್ತೆ. ಮಂತ್ರ ಜಪ ಅಷ್ಟೇ, ಯಾವ ಮಂತ್ರ ಅಂತ ಇವ್ರಿಗೆ ಕೇಳಬಾರ್ದು, ಹೇಳಕ್ಕೆ ಹೋಗಬಾರ್ದು, ಗುಟ್ಟಿದ್ದಾಗಿ. ಏನ ಅಲ್ಲಿ ಎರಡು ಪಕ್ಷ ಇದೆ, ಗಾಯತ್ರಿ ಮಾಡಲೇಬಾರದು ಒಂದು ಪಕ್ಷ, ಇನ್ನೊಂದು ಪಕ್ಷ ಮಾಡಿದ್ರೆ ಮನಸ್ಸನ್ನು ಮಾಡ್ಕೊಳ್ಳಿ ಒಂದು ಪಕ್ಷ. ಆ ಸಂಪ್ರದಾಯ ಪ್ರಕಾರ ಮಾಡ್ಬೋದು, ಅವ್ರ ಸಂಪ್ರದಾಯ ಹೇಗಿದ್ದಾರೆ ಹಾಗೆ ಮಾಡೋದು. ಬಿಟ್ಟು ಬಿಡೋ ಸಂಪ್ರದಾಯ ಬಿಡೋ ಸಂಪ್ರದಾಯ ಇದ್ರೆ ಆಗಿಲ್ಲ. ಅದು ಅವ್ರ ಸ್ವಲ್ಪ ಕೆಲವರಿಗೆ ಅದಕ್ಕೆ ಕೆಲವು ಕಡೆಗೆ ಎರಡೂ ಇದೆ, ಧರ್ಮದ ಕೆಲಗಡೆಗೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಕೆಲವು ಕಡೆ ಕೊಡೋದಿಲ್ಲ, ಈ ಕಡೆಗೆಲ್ಲ ಧರ್ಮೋದಕ್ಕೆ ಹೆಂಗಸರು ಕೊಡೋದಿಲ್ಲ, ಚಿಕ್ಕವರು ಕೊಡೋದಿಲ್ಲ. ಆ ಕಡೆಗೆಲ್ಲ ಎಲ್ಲರೂ ಕೊಡ್ತಾರೆ, ಹೆಂಗಸರು ಚಿಕ್ಕವಾಗ ಎಲ್ಲರೂ ಕೊಡ್ತಾರೆ. ಅದು ಪದ್ಧತಿ ಅಷ್ಟೇ, ಅದು ದೇಶಾಚಾರ ಅಂತ ಹೇಳಿ ಅದು ಫಾಲೋ ಮಾಡಿದ್ರೆ ತಪ್ಪಲ್ಲ, ಅದು ಇಂಥ ಫಾಲೋ ಮಾಡಲೇಬೇಕಷ್ಟೆ. ಯಾವುದು ಸಂಧ್ಯಾ ವಂದನೆ ಗಾಯತ್ರಿ ಜಪ ಮಾತ್ರ ತುಳಸಿ ಇಟ್ಕೊಂಡು ಮಾಡಬಾರ್ದು, ಅದನ್ನ ಅಂಗುಲಿ ಪರ್ವದಿಂದನೇ ಮಾಡಬೇಕು. ನೀವು ಮಾಡ್ತು ಸಂಧ್ಯಾ ವಂದನೆ ಗಾಯತ್ರಿ ಜಪ ಜಪ ಬೇರೆ, ಮಹಾಮಂತ್ರ ಗಾಯತ್ರಿ ಬೇರೆ. ಮಹಾಮಂತ್ರ ಗಾಯತ್ರಿ ಜಪ ಅದರಲ್ಲೇ ಮಾಡಬೇಕು, ಇದರಲ್ಲೇ ಮಾಡೋಗಿಲ್ಲ ಅದನ್ನು. ಅದನ್ನ ತುಳಸಿ ಜಪ ಮನೆ ಇಟ್ಕೊಂಡೇ ಮಾಡಬೇಕು. ಅದಕ್ಕೆ ಅದು ಮೂರು ಸತ್ಯ ಬೇಕಾಗಿಲ್ಲ, ಅದು ಮೂರು ಸತ್ಯನೂ ಬೇಕಾಗಿಲ್ಲ, ಅದು ವ್ಯಾಹೃತಿ ಬೇಡ. ಒಬ್ಬ ದಸ್ತವಿತ್ರ ವರೆಯನ್ನೇ ಮತ್ತೆ ಭೂರ್ಭುವಸ್ವ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಇದಕ್ಕೆ ಭೂರ್ಭುವಸ್ವ ಇದೆ. ಗೊತ್ತಾಯ್ತಾ? ಇದೆಲ್ಲ ವ್ಯತ್ಯಾಸಗಳಿದ್ದಾರೆ. ಸೊ ಸಂಧ್ಯಾವಂದನೆ ಗಾಯತ್ರಿ ಮಾತ್ರ ನೀವು ಬಂಗಾರ ತುಳಸಿ ಮನೆ ಇಟ್ಟುಕೊಂಡ್ರೆ ಇನ್ಮೇಲೆ ಅಂಗಡಿ ಪರ್ವದಲ್ಲೇ ಮಾಡಬೇಕು ಅಂತ ನಿಯಮ ಉಂಟು. ಅಂಗಡಿ ಪರ್ವ ಇಟ್ಟುಕೊಂಡೆ ಮಾಡಬೇಕು. ಬ್ರಹ್ಮಗಾಯತ್ರಿ ಅಂದ್ರೆ ಅದು ಮಾಡಲಿಲ್ಲ, ಅದು ಬ್ರಹ್ಮಗಾಯತ್ರಿನ ಮಹಾಮಂತ್ರ ಗಾಯತ್ರಿ ಅಂತ ಕರೀತಾರೆ. ಅದು ಪ್ರತ್ಯೇಕ ಗಾಯತ್ರಿ. ಇದು ಸಂಧ್ಯಾವಂದನೆ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ. ವಿಶ್ವಾಮಿತ್ರ ಗಾಯತ್ರಿ ಅನ್ನೋದು ಬ್ರಾಹ್ಮಣ್ಯಕ್ಕೆ ಬೇಕಾದದ್ದು. ಅದು ಎಕ್ಸ್ಟ್ರಾ ಆಪ್ಷನ್, ಆಪ್ಷನ್ ಬೇಕಾದ್ರೆ ಮಾಡಬಹುದು, ಸರ್ಕಾರ ಬಿಡಬಹುದು. ಬಟ್ ಇದ್ರ ಮಾಡಿದ್ಮೇಲೆ ಮಾತ್ರ ಅದು ಮಾಡೋದು ಅಧಿಕಾರ, ಬರೀ ಅದನ್ನು ಮಾಡೋ ಅಧಿಕಾರ ಇಲ್ಲ. ಇದ್ರ ಮಸ್ಟ್ ಯಾವುದೇ ಮಂತ್ರಾಧಿಕಾರಕ್ಕಿಂತ ಮುಂಚೆ ಮೊದಲು ಮಾಡಬೇಕಾದ ಗಾಯತ್ರಿ. ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ನಾರಾಯಣ ಮಂತ್ರನೂ ಮಾಡಾಗಿಲ್ಲ, ಕೃಷ್ಣ ಮಂತ್ರನೂ ಮಾಡಿ, ಯಾವ ಮಂತ್ರಕ್ಕೂ ಅರ್ಹತೆನೇ ಬರೋದು. ಬೇಸಿಕ್ ಮಂತ್ರ ಸಂಧ್ಯಾವಂದನೆ ಮಂತ್ರ ಮಾತ್ರ ಒಂದು ಇಷ್ಟು ತ್ರೀ ಆಗಲೇಬೇಕು. ಅದು ಹೇಳ್ತಾರೆ, ಇಮ್ಮಿಡಿಯೇಟ್ ಹೇಳ್ತಾರೆ. ಉತ್ತರ ಉಪವಿಶ್ಯವ ವಾಕ್ಯತ ಸರ್ವದಾ ಜಪೇ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರದಿ ಜಾತನ ಸನ್ನಿವಿಷ್ಟ ಹೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಪ್ರಸಂಖ ಚಕ್ರ ಇತಿ. ಇದಿಷ್ಟು ಕೂಡ ಧ್ಯಾನ ಮಂತ್ರ. ದೇವ ಇದನ್ನೇ ನಮ್ಮ ಆಮೇಲೆ ಆಚಾರ್ಯರು ಹೇಳ್ತಾರೆ, ಇದನ್ನ ಇತರೆಯ ಭಾಷೆದೊಳಗೆ ಹೇಳಬೇಕಾದ್ರೆ ಇತಿ ಶ್ರೀ ನರಸಿಂಹ ಪುರಾಣ ಅಂತ ಹೇಳಿದ್ದಾರೆ. ಇವತ್ತು ನರಸಿಂಹ ಪುರಾಣ ಸಿಗುತ್ತೆ ವಾಕ್ಯ, ಇನ್ನೊಂದು ಇದು ಸೌರ ಪುರಾಣ ಅಂತ ಹೇಳ್ತಾರೆ, ಅಲ್ಲೂ ಸಿಗುತ್ತೆ. ಸೂರ್ಯ ಪುರಾಣದಲ್ಲೂ ಇದೆ, ನರಸಿಂಹ ಪುರಾಣದಲ್ಲೂ ಇದೆ. ಅಂದ್ರೆ ಇದು ಆಚಾರ್ಯ ಶೋಕ ಹೇಳುವವರಿಗೂ ಕೂಡ ಗಾಯತ್ರಿ ಮಂತ್ರದ ಧ್ಯೇಯ ಮಂತ್ರ ಯಾವುದಂತ ನನಗೆ ಗೊತ್ತಿರಲಿಲ್ಲ, ಇದು ಹೇಳಿದ್ಮೇಲೆ ಗೊತ್ತಾಯ್ತು. ಅದಕ್ಕೆ ಅವ್ರು ಏನಂತಿದ್ರು, ವೇದಾಂತ ಸಂತತ ಕೃತಾಂತರ ಸಮ್ಮನ ವಿದ್ಮಃ ಧ್ಯೇಯೋ ಲಭೇಮಹಿ ಕಥನ್ನು ವಯಂಬತೇತಿ ಅಂತ ಹೇಳಿ. ಧ್ಯೇಯ ಸದಾ ಕವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಧ್ಯೇಯ ರೂಪ ಯಾವುದು ಅಂದ್ರೆ ನಾರಾಯಣ. ಎಲ್ಲಿದ್ದಾನೆ? ಕವಿತೃಮಂಡಲದ ಮಧ್ಯದಲ್ಲಿದ್ದಾನೆ, ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನೆ. ಹ್ಯಾಕ್ ಕೂತಿದ್ದಾನೆ? ಸರಸಿಜಾಸನ ಸನ್ನಿವಿಷ್ಟ. ಎರಡರ್ಥ ಸರಸಿಜಾಸನ ಅಂದ್ರೇನು? ಕಮಲದ ಮೇಲೆ ಕೂತಿದ್ದಾನೆ ಒಂದರ್ಥ, ಕಮಲದ ಮೇಲೆ ಕೂತಿದ್ದಾನೆ. ಇನ್ನೊಂದರ್ಥ ಪದ್ಮಾಸನ ಹಾಕೊಂಡು ಕೂತಿದ್ದಾನೆ, ಕಮಲದ ಮೇಲೆ ಪದ್ಮಾಸನ ಹಾಕೊಂಡು ಕೂತಿದ್ದಾನೆ. ಎರಡರ್ಥ ಕೊಡತಕ್ಕಂಥ ಮಾತು. ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್, ಕೇಯೂರವನ್ನು ಧರಿಸಿಕೊಂಡಿದ್ದಾನೆ. ಕುಂಡಲವಾನ್, ಕುಂಡಲ ಹಾಕೊಂಡಿದ್ದಾನೆ. ಕಿರೀಟಿ, ಕಿರೀಟ ಧರಿಸಿದ್ದಾನೆ. ಹಾರಿ, ಹಾರಗಳನ್ನು ಹಾಕೊಂಡಿದ್ದಾನೆ. ಹಿರಣ್ಮಯ ಬಪುಹು, ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾನೆ. ಧೃತ ಶಂಖ ಚಕ್ರ, ಚಕ್ರ ಸಂಖ್ಯೆ ಹಿಡ್ಕೊಂಡಿದ್ದಾನೆ. ಇಲ್ಲಿ ಮತ್ತೊಂದು ಗಲಾಟೆ ನಮ್ಮಲ್ಲಿ, ನಾರಾಯಣಿಗೆ ಎಷ್ಟು ಕೈ ಇಲ್ಲಿ ಅಂತ ಪ್ರಶ್ನೆ. ಫೋಟೋ ಪ್ರಿಂಟ್ ಮಾಡಿಸಿದ್ರೆ ಎರಡೇ ಕೈ, ಚಕ್ರ ಹಿಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ತುಂಬಾ ಜನ ಪ್ರಿಂಟ್ ಮಾಡಿಸಿದಾರೆ, ತಪ್ಪೋದು. ತಂದ್ರಹಾರ ಆಚಾರ ಹೇಳ್ತಾರೆ, ನಾಲ್ಕು ಕೈ ರೂಪ ಚಿಂತನೆ ಮಾಡಬೇಕು. ರುದ್ರಾದಿತ್ಯ ಮಂದಸ್ಯ ಸುರ್ಣಮಂಡಲ ವಶಕ ಚಕ್ರ ಶಂಖ ಸರಹ ಅಂಕಸ್ಥ ದುರ್ದ್ವಯೋ ಧ್ಯೇಯೇವಚ. ತಂತ್ರಸಾರದಲ್ಲಿ ಚಕ್ರ ಶಂಖ ಎರಡು ಕೈ ಹೀಗಿರುವುದು ಅಥವಾ ಹೀಗಿರುವುದು, ಎರಡು ಕೈ ಹೀಗೆ ಬದ್ರಿನಾರಾಯಣ ದೇವರು ಇದ್ದಾರೆ ಹಾಗಿರುತ್ತೆ. ಆ ರೂಪ ಚಿಂತನೆ ಮಾಡಬೇಕು ಹೊತ್ತು ಎರಡು ಕೈ ರೂಪ ಚಿಂತನೆ ಮಾಡಿ, ನಾಲ್ಕು ರೂಪ ಕೈಯೇ ಇರಬೇಕು. ನಾರಾಯಣ ರೂಪದ ಕೈಗಳ ಸಂಖ್ಯೆ ನಾಲ್ಕು. ನಾವು ನೋಡಿರ್ಬೇಕು ಎಷ್ಟೋ ಫೋಟೋ ಕ್ಯಾಲೆಂಡರ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ, ಕ್ಯಾಲೆಂಡರ್ ಎಲ್ಲ ಮಾಡ್ತಿದ್ದಾರೆ, ತಪ್ಪು ತಪ್ಪ ಮಾಡ್ತಿದ್ದಾರೆ, ಅದನ್ನೆಲ್ಲ ಫ್ರೀ ಗಿಫ್ಟ್ ಬೇರೆ ಕೊಡ್ತಿದ್ದಾರೆ. ಅದು ಬೇರೆ ಮಧ್ಯಾಹ್ನದ ಆಚಾರ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ, ಮಧ್ಯಾಹ್ನದ ಎಲ್ಲಿದೆ ಇಲ್ಲಿ ಹೇಳಿಲ್ಲ ಆಚಾರ. ಆಚಾರ ವೈಶಿಷ್ಟ್ಯನೇ ಅದು, ಯಾವ್ದಾರ ಒಂದ್ ಕಡೆ ಪೂರ್ತಿ ಹೇಳೋದಿಲ್ಲ. ವಿಕ್ಷಿಪ್ತ ವರ್ಣನ ಅಂತ ಆಚಾರ್ಯ ವೈಶಿಷ್ಟ್ಯ ಅವ್ರದ್ದು. ಇದ್ರೆ ಇದನ್ನು ಹೇಳ್ತಾರೆ ಏನಂತ, ಗಾಯತ್ರಿ ಮೂರು ಕಾಲ ಮಾಡಬೇಕು. ಗಾಯತ್ರಿ ಶಬ್ದ ಅರ್ಥನೇ ಅದು, ಗೊತ್ತಾಯ್ತು. ತ್ರಿಕಾಲೆ ಗಾಯತ್ರಿ ಐತಿ, ಗಾಯತ್ರಿ ಗಾಯತ್ರಿ ಮೂರೊತ್ತಲ್ಲಿ. ಕೆಲವು ಇಷ್ಟ ನೋಡಿದ್ರೆ ಏನ್ ಮಾಡ್ಬಿಟ್ಟು, ನಮ್ಮ ಲೆಕ್ಚರ್ ಹೊಡಿತಾರೆ ಕೆಲವರು, ಎರಡೇ ಸಂಧ್ಯಾ ನೋಡಿ ಮೂರೇ ಸಂಧ್ಯಾ ಇಲ್ಲೇ ಇಲ್ಲ, ಯಾರೋ ತಲೆಯಾಟಿ ಮಾಡ್ಕೊಂಡ್ರೆ ಹೊಡ್ಬಿಡ್ತಾರೆ. ಇವ್ರದ ತಲೆ ಇರುತ್ತೆ, ಆಕ್ಚುಲಿ ಯಾರದೋ ತಲೆ ಇರುತ್ತೆ ಅಲ್ಲ, ತಾವು ಮಾಡ್ಕೊಂಡ ತಲೆ ಇರುತ್ತೆ. ಇದು ಮೂರತ್ತು ಸಂಧ್ಯಾನೆ ಮಾಡಬೇಕು, ಆಚಾರದೇ ಮಾತು. ಗಾಯತ್ರಿ ಮೂರತ್ತು ಮಾಡಿದ್ರೆ ಗಾಯತ್ರಿ ಆಗುತ್ತೆ, ಒಪ್ಪತ್ತು ಮಾಡಿದ್ರೆ ಗಾಯತ್ರಿನೇ ಅಲ್ಲ, ಎರಡತ್ತು ಮಾಡಿದ್ರೆ ಗಾಯತ್ರಿ ಅಲ್ಲ. ತ್ರಿಕಾಲೇಗೆ ಏಕೈಕಿ ಗಾಯತ್ರಿ ಡೆಫಿನೇಷನ್ ತೋರಿಸ್ತಾರೆ ಆಚಾರ್ಯರು. ಆದ್ದರಿಂದ ಸಂಬತ ಆಚಾರ್ಯ ಇಲ್ಲಿ ಯಾತಕ್ಕಂತ ಹೇಳಿಲ್ಲ ಅಂದ್ರೆ, ಇವೆರಡು ಹೇಳಿದ್ರು, ಸ್ಪೆಸಿಫಿಕ್ ಹೇಳಬೇಕಾಗಿತ್ತು ಹೇಳಿದ್ರು. ಅದು ಅಂಡರ್ಸ್ಟುಡ್. ಏನಂತ, ಕುತ್ಕೊಂಡು ಆಪ್ಷನ್ ಕೊಟ್ಟರಾದ್ರೆ ಹೇಗೆ ಸರೋವರ ಸ್ನಾನ ಮಾಡ್ಕೊಬರ್ತಾರೆ, ಹಾಗೂ ಮಾಡಿ ಹೀಗೂ ಮಾಡಿ, ಇದಿಲ್ಲ ನಿಯಮ ಇದು. ಅದಕ್ಕೆ ನಿಯಮಗಳು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಅಷ್ಟೇ. ಅದು ಅದಕ್ಕೆ ಉತ್ತರ ಶಬ್ದಕ್ಕೆ ಮಧ್ಯಾಹ್ನಕ್ಕೆ ಅಂತ ಮಾಡಕ್ಕೆ ಬರ್ತದೆ, ಪ್ಲಸ್ ಸಾಯಂಕಾಲ ಮಾಡೋಕ್ಕೂ ಬರ್ತದೆ. ಆದ್ರೆ ಬಿಟ್ಟರು ಕೂಡ ಏನು ದೋಷ ಇದೆ, ಬೇರೆ ಕಡೆ ಆಚಾರ ಹೇಳಿದ್ದಾರೆ. ಆದ್ರಿಂದ ಅನುಕ್ತಿ ಎಂಬ ದೋಷ ಇದೆಲ್ಲ, ವಿರುದ್ಧೋಕ್ತಿ ಇಲ್ಲ. ಆಚಾರ್ಯ ಒಂದೇ ಕಡೆ ಹೇಳಿದ್ರೆ ಅವರೇ ಹೇಳ್ಬಿಡ್ತಾರೆ, ಎಲ್ಲ ಒಂದೇ ಕಡೆ ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಎಲ್ಲರೂ ತಿಳ್ಕೋಬಾರದು ಅಂತ ಆಚಾರ ಅಭಿಪ್ರಾಯ ಅಂತ ಕೇಳಿದ್ರೆ, ರಹಸ್ಯ ವಿಚಾರಗಳಾಗಿ ಎಲ್ಲರೂ ತಿಳ್ಕೊಳ್ಳೋಕೆ ಹೋಗಬಾರ್ದು. ಸಮಗ್ರ ಗ್ರಂಥ ಓದೋರಿಗೆ ಮಾತ್ರ ಗೊತ್ತಾಗುತ್ತೆ, ಸರ್ವಮೂಲ ಗ್ರಂಥ ಪೂರ್ತಿ ಓದ್ದೆ ಹೋದ್ರೆ ಅಭಿಪ್ರಾಯ ಅರ್ಥ ಆಗೋದೇ. ಮಧ್ಯಾಹ್ನ ಎಲ್ಲ ಯಾತ್ರೆ ಇದ್ದ ಹೇಳಿದ್ರೆ ಹಾಗೆ ಕರೆಕ್ಟ್, ಮಧ್ಯಾಹ್ನ 100% ಕರೆಕ್ಟ್. ಅಥವಾ ಮೊದಲು ಸ್ವಲ್ಪ ಮುಂಚೆ ಮಾಡ್ಬೋದು, ಮೊದಲು ಸ್ವಲ್ಪ ಮುಂಚೆ. ಇವತ್ತು ಲೈಟ್ ಬಿಲ್, ವಾಟರ್ ಬಿಲ್ ಯಾವಾಗ ಆಗ್ತದೆ, ಲಾಸ್ಟ್ ಡೇಟ್ಗಿಂತ ಮುಂಚೆ ಕೊಟ್ಟರೆ ತೊಗೊಂಡ್ಬಿಡ್ತಾರೆ, ಪೆನಾಲ್ಟಿ ಇಲ್ಲ. ಆಮೇಲೆ ಕೊಟ್ಟರೆ ಪೆನಾಲ್ಟಿ, ಅದನ್ನು ಮೊದಲು ಬೇಕಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? 12 ಗಂಟೆ 12 ಗಂಟೆ ತಿರುಗಳಕ್ಕೆ ಹೋಗಬಾರ್ದು, ಯಾಕೆ ವೇರಿ ಆಗುತ್ತೆ, ಕರೆಕ್ಟ್ ಸೂರ್ಯ ಮಧ್ಯಾಹ್ನದಲ್ಲಿ ಮಾಡಿ ಜಪ ಮಾಡ್ತಿರ್ಬೇಕಾಗ ಅರ್ಗೆ ಕೊಡೋದು ಜಪ ಮಾಡ್ತಿರ್ಬೇಕು ಅದು ಕರೆಕ್ಟ್ ಅದು. ಅಥವಾ ಯಾವುದೇ ಸಂಧ್ಯಾವನ್ನೇನ ಒಂದೂವರೆಗಳಿಗೆ ಮುಂಚೆ ಮಾಡಕ್ಕೆ ಬರುತ್ತೆ, ಅಥವಾ ಎರಡೂವರೆಗಳಿಗೆ ಮುಂಚೆ ಮಾಡಿದ್ರು ತಪ್ಪಲ್ಲ. ಕೆಲವು ಸಲ ಎರಡೂವರೆಗಳಿಗೆ ಎಷ್ಟಾಗುತ್ತೆ ಅಲ್ಲಿಗೆ ಒನ್ ಅವರ್ ಹೆಚ್ಚು ಕಡಿಮೆ, ಒಂದು ಗಂಟೆ ಬೇಕಾದ್ರೆ ಮುಂಚೆ ಮಾಡಬಹುದು. ಸೂರ್ಯಾಸ್ತ ಆರಕ್ಕಿದ್ರೆ ಗೊತ್ತಾಯ್ತಾ 5 ಗಂಟೆಗೆ ಸಂಧ್ಯಾ ಶುರು ಮಾಡಬಹುದು. ಸೂರ್ಯಾಸ್ತ ಆರಕ್ಕಿದ್ರೆ, ಸೂರ್ಯೋದಯ ಆರಕ್ಕಿದ್ರೆ 5 ಗಂಟೆಗೆ ಶುರು ಮಾಡಬಹುದು. ಅವು ಪ್ರಾವಿಷನ್ ಇದೆ. ಆಮೇಲೆ ಒನ್ ಅವರ್ ಆಗ ಮೊದಲು ಅದು ವಿಶೇಷ ಅಂಶ ಇರೋದ್ರಿಂದ ಮಧ್ಯಾಹ್ನ ಸಂಧ್ಯಾವನ್ನು ಹಾಗೇನೆ 12 ಗಂಟೆ ಇರಬಹುದು, 11 ಗಂಟೆನೇ ಮಾಡಬಹುದು, 11 ಗಂಟೆನೇ ಮಾಡಕ್ಕೆ ಬರುತ್ತೆ. ಹೌದು ಕರೆಕ್ಟ್. ಯಾಕೆಂದ್ರೆ ಅವು ಸೂರ್ಯ ಹೇಗಿರ್ತಾನಾಗ ವಾಪಸ್ ಹೀಗೆ ಹೋಗ್ತಾ ಇರ್ತಾರೆ, ಹೀಗೆ ಹೀಗೆ ಬರ್ತಾರೆ ಬೆಳಿಗ್ಗೆ ಸೂರ್ಯ, ಅದು ಹೀಗೆ ಇಟ್ಕೊಂಡಿರ್ತೀವಿ ಸಾಯಂಕಾಲ ಹೀಗೆ ಹೋಗ್ತಾನೆ ಸೂರ್ಯ, ಅದಕ್ಕೆ ಹೀಗೆ ಇಟ್ಕೊಂಡು ಸೂರ್ಯ ರಥದ ಪರಿಪರಿಸ ಮಾಡೋದು. ಅದು ಕರೆಕ್ಟ್ ಅದು ಹಾಗಿರ್ಬೇಕು ಅಂತಾನೆ ಶಾಸ್ತ್ರ ಇರೋದು. ಹೀಗೆ 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 ಉಲ್ಟಾ ಉಲ್ಟಾ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಹೀಗೆ ಆ ಸೂರ್ಯ ಬೆಳಿಗ್ಗೆ ಹೀಗೆ ಹುಟ್ಟು ಬರ್ತಾನೆ ಅಂತ ಹೀಗೆ ಬರ್ತದೆ. ಹೋಗ್ತಾ ಹೋಗ್ತಾ ಹೀಗಾಗಿಬಿಡುತ್ತೆ ಹೌದಲ್ಲ, ಅದೇ ಹೀಗೆ ಇಟ್ಕೋಬೇಕು ಅಷ್ಟೇ. ಮಧ್ಯಾಹ್ನಕ್ಕೆ ಹೃದಯ ಇಲ್ಲಿ ಇಟ್ಕೋಬೇಕು ಇಷ್ಟೇ, ಚೇಂಜ್ ಮಾಡಾಗಿಲ್ಲ ಹೀಗೆ. ಇಲ್ಲಿ ಇಲ್ಲಿ ಮುಖ ಅದು ವ್ಯತ್ಯಾಸ. ಮತ್ತೆ ಸಾಯಂಕಾಲ ಮುಖದ ಹತ್ರ ಇಟ್ಕೋಬೇಕು, ಬೆಳಿಗ್ಗೆ ನಾಭೆ ಹತ್ರ, ಮಧ್ಯಾಹ್ನ ಹೃದಯದ ಹತ್ರ. ಮಧ್ಯಾಹ್ನ ಹೃದಯ ಹತ್ರ ಹೇಳಿದ ಮೇಲೆ ಮಧ್ಯಾಹ್ನ ಸಂಧ್ಯಾನ ಬರ್ತಾ ಇಲ್ಲ ಬೇರೆ ಸ್ಮೃತಿಗಳಲ್ಲಿ, ಸ್ಪಷ್ಟ ಮಧ್ಯಾಹ್ನ ವಿಷಯ ಹೇಳಿದ ಮೇಲೆ ಬಂದೇ ಬರ್ತದೆ ಆಟೋಮೆಟಿಕ್. ಕೇಯೂರವಾನ್ ಮಕರ ಕೋಟಿ ಇಷ್ಟೆಲ್ಲ ರೂಪ ಕಣ್ಣು ಮುಂದಿದ್ರೆ ಧ್ಯಾನ ಮಾಡಕ್ಕೆ ಬರ್ತಾರೆ. ರೂಪ ಗೊತ್ತಿಲ್ಲ ಆದ್ರಿಂದ ಎರಡೋ ಎಚ್ಚರ ಮಾಡ್ತಿರ್ತಾರೆ, ಜಪ ಮಾಡ್ತಿರ್ತಾನೆ, ಯಾವ್ಯಾವ ಸೀನು ಮುಂದೋಗ್ತಾ ಇರ್ತಾರೆ. ಇದು ಗೊತ್ತಿದ್ರೆ ಕರೆಕ್ಟ್ ಏನ್ ಮಾಡ್ತಾರ, ಯಾರು ಮನುಷ್ಯ ಜಾಪ ಮಾಡ್ಕೊಳ್ತೀವಿ ಆ ಶಿಕ್ಕರ ಬೇರೆ ಬಂದ್ಬಿಡ್ತೀವಿ.